ஆ சர்மாம் பிரசுத்தா சஞ்சீவயத்யகிலசக்திதரஸ்வதாம்னா அன்யாம்ஸ்யஹஸ்தசரணஸ்ரவணத்வதாதீன் பிராணான் நமோ பகவதே புருஷாய யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்புத்திஹி சதா தஸ்மை ஹரயே குரவே நமஃ. வியாசாய பவநாசாய ஸ்ரீஷாய குணராசயே ய சுத்த வித்யாய மத்வாய ச நமோ நமஃ. வசது ஸ்ரீமத் ஆனந்த தீர்த்தேந்துர்நோ ஹ்ருதம்பரே யத்வசந்திரிகா ஸ்வாந்த சந்தாபம் வினிகிருந்தி சர்வோத்தமோ விஷ்ணுரசோ ரமா ச ப்ரஹ்மா ச வாயுஶ்ச ததீய பத்ன்யோ அன்யே ச தேவாஹ. நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீர. பரம பவித்திரவாத ஸ்ரீமன் மகாபாரதத்தில் யாவ ரீதியாகி பாண்டவரு அத்தியந்த பூர்வ ரீதியில் அரகின மனையில் வந்து ஹிடிம்பாவனத்தில் ஹீமத் ஹிடிம்பையர கல்யாணம் நடந்து அல்லி கடோத்கஜ ஹுட்டி முந்தை ஏகச்சக்கர நகரத்தில் 6 தங்கள கால வாசவன்னு மாடி ಅಲ್ಲಿ ಕೋಟ್ಯಂತರ ವರ್ಷಗಳಿಂದ ಆ ಪಟ್ಟಣಕ್ಕೆ ಮೃತ್ಯುಪ್ರಾಯನಾಗಿದ್ದಂತಹ ಬಕಾಸುರನನ್ನ ಶ್ರೀ ಭೀಮಸೇನ ದೇವರು ಅತ್ಯಂತ ಲೀಲಾಜಾಲವಾಗಿ ಸಂಹಾರ ಮಾಡಿದರು ಅನ್ನೋ ಕಥೆಯನ್ನು ನೋಡಿದ್ದೇವೆ. ಬಕವಧೆ ಭೀಮಸೇನ ಅವತಾರ ಕಾರ್ಯದಲ್ಲಿ ಅತ್ಯಂತ ಮುಖ್ಯವಾಗಿರತಕ್ಕಂಥ ಒಂದು ಘಟ್ಟ. ಇಂಥ ರಾಕ್ಷಸರ ಕಥೆಗಳನ್ನೆಲ್ಲ ಕೇಳ್ತಾ ಹೊರಟಾಗ ಶ್ರೀ ಕೃಷ್ಣ ಭೀಮರ ಅವತಾರವಾಗದಿದ್ದರೆ ಇಡೀ ಲೋಕಕ್ಕೆ ಎಷ್ಟು ಅನರ್ಥವಾಗ್ತಿತ್ತು ಅಂತ ಹೇಳೋದಕ್ಕೆ ಒಳ್ಳೆಯ ನಮಗೆ ದೃಷ್ಟಾಂತ ಸಿಕ್ಕಿತು. ಭಗವಂತ ಅದನ್ನೇ ಗೀತೆ ಅಂತ ಹೇಳಬೇಕಾದ್ರೆ ಯದಾ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಗ್ಲಾನಿಯಾಗಿ ಅಧರ್ಮಕ್ಕೆ ಉನ್ನಾಹ ಉಂಟಾಗುತ್ತೋ ಆಗ ನಾನು ಅವತಾರ ಮಾಡ್ತೇನೆ ಅಂತೇನು ಹೇಳಿದ್ದ. ಅದಕ್ಕಿಂತ ರಾಕ್ಷಸರ ಕಥೆ ಕೇಳಿದಾಗ ಅವರ ಅವಶ್ಯಕತೆ ಎಷ್ಟೋ ಅಂತ ನಮಗೆ ಅರ್ಥವಾಗುತ್ತೆ. ಕತ್ತಲೆಯ ನಿವಾರಣೆಗೆ ಬೆಳಕು ಹೇಗೋ ಇದು ದುಷ್ಟರ ನಾಶಕ್ಕೆ ಹರಿವಾಯುಗಳ ಅವತಾರ ಅನ್ನೋದು ಅತ್ಯಂತ ಅನಿವಾರ್ಯ. ಅದು ನಡೀತಾ ಇದೆ. ಪ್ರಕಾಶರನ ವಧೆಯನ್ನ ಮಾಡಿದ್ದು ಎಷ್ಟು ಮುಖ್ಯನೋ ಅದರಷ್ಟೇ ಲೀಲಾಜಾಲವಾಗಿ ಮಾಡಿದ್ದು ಅಷ್ಟೇ ಮುಖ್ಯವಾದ ವಿಚಾರ. ಆತಂಕ ಇಲ್ಲ, ಶಸ್ತ್ರ ಇಲ್ಲ, ಅಸ್ತ್ರ ಇಲ್ಲ, ಏನೂ ಇಲ್ಲ. ಭೀಮನ ಕಾರ್ಯಗಳಲ್ಲಿ ಎದ್ದು ಕಾಣತಕ್ಕಂಥ ಅಂಶ ಇದೆ. ಶಸ್ತ್ರಾಸ್ತ್ರಗಳ ಪ್ರಯೋಗವಿಲ್ಲದೇನೆ ಅಂಥ ಮಹಾಭಯಂಕರ ರಾಕ್ಷಸರನ್ನ ಸಂಹಾರ ಮಾಡತಕ್ಕಂಥ ಕೌಶಲ. ಇದನ್ನ ಅರ್ಥ ಮಾಡಿಕೊಂಡು ಅದರ ಸ್ವಾರಸ್ಯ ಏನಂತ ತಿಳಿಯುತ್ತೆ. ಇಂಥದ್ದೇ ಪ್ರಸಂಗದೊಳಗೆ ಈ ಭಾಸ ಮೊದಲಾದ ನಾಟಕಕಾರರೆಲ್ಲ ಇಂಥ ಸನ್ನಿವೇಶಗಳನ್ನ ಬೇರೆ ರೀತಿಯಲ್ಲಿ ತಮ್ಮ ಕಲ್ಪನೆಗಳು ಉಪಯೋಗ ಮಾಡಿಕೊಂಡಿದ್ದಾರೆ. ಮಧ್ಯಮ ವ್ಯಾಯೋಗ ಅಂತಕ್ಕಂಥ ಒಂದು ನಾಟಕದಲ್ಲಿ ಭಾಸ ಈ ಕಥೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಉಪಯೋಗಿಸಿಕೊಂಡು ಬಿಟ್ಟು ರಾಕ್ಷಸನ ಹತ್ತಿರ ಯಾರೋ ಬ್ರಾಹ್ಮಣರು ಮಧ್ಯೆ ಹೋಗ್ತಾ ಇರ್ತಾರೆ ಕಾಡು. ಆ ಕಾಡಿನಲ್ಲಿ ಘಟೋತ್ಕಚ ಬಂದು ಆ ಬ್ರಾಹ್ಮಣ ದಂಪತಿಗಳನ್ನ ಅವರ 3 ಮಕ್ಕಳನ್ನ ಹಿಡಿದು ಒಬ್ಬರು ಆಹಾರ ಸಿಗಲೇಬೇಕು ಅಂತ ಕೇಳಿ ಯಾರು ಒಬ್ಬರು ಆಹಾರ ಸಿಗಬೇಕು. ಈಗ ಬಕಾಸುರನ ಕಥೆಯ ಪ್ರೇರಣೆ ಪಡೆಯೋದು ಇಷ್ಟರಲ್ಲಿ ಒಬ್ಬರು ಬೇಕು. ನನ್ನ ತಾಯಿ ಹಿಡಿಂಬೆ ಒಂದು ವ್ರತ ಮಾಡಿದ್ದಾಳೆ, ಅದ್ ನಾಳೆ ಪಾರಣೆ, ಪಾರಣೆಗೆ ಒಬ್ಬ ಮನುಷ್ಯ ಬೇಕು. ಎಂಥ ವ್ರತ ಇರಬೇಕು ಲೆಕ್ಕ ಹಾಕಿ? ಪಾರಣೆಗೆ ಒಂದು ವ್ರತ, ಹಾಗೊಬ್ಬ ಮನುಷ್ಯ ಬೇಕು. ಅಂತ ವ್ರತ ನನ್ನ ತಾಯಿ ಮಾಡಿದ್ದಾಳೆ, ಅದಕ್ಕೊಬ್ಬ ನಿಮ್ಮಲ್ಲಿ ಒಬ್ರು ಬೇಕು, ಯಾರು ಬರ್ತೀರಿ ಅಂತ ಕೇಳಿದಾಗ ತಂದೆ ತಾಯಿಗಳು ಇದೇ ಪ್ರಸಂಗ ಇದೇ ರೀತಿ ಯೋಚನೆ ನಡೆಯುತ್ತಾರೆ. ಅಲ್ಲಿ ಒಂದು ಗಂಡು ಒಂದು ಹೆಣ್ಣು, ತಂದೆ ತಾಯಿ ಆದರೆ ಇಲ್ಲಿ ತಂದೆ ತಾಯಿಗಳು 3 ಜನ ಗಂಡು ಮಕ್ಕಳು. ಆಗ ತಂದೆ ತಾಯಿಗಳನ್ನು ಕಳ್ಸಕ್ಕೆ ಮಕ್ಕಳು ಇಷ್ಟಪಡೋದಿಲ್ಲ. ಆಗ ತಂದೆ ದೊಡ್ಡ ಮಗನ ನಾನು ಕಳಿಸೋದಿಲ್ಲ ಅಂತ ಹೇಳ್ತಾನೆ, ತಾಯಿ ಚಿಕ್ಕವನ ನಾನು ಕಳಿಸೋದಿಲ್ಲ ಅಂತ ಹೇಳ್ತಾಳೆ. ಶಿವಶೇಪನ ಕಥೆ ಇದ್ದ ಹಾಗೆ ಮಧ್ಯದವನ ಏನ್ ಮಾಡ್ತೇನೆ, ಹಾಗಿದ್ರೆ ನಾನು ಹೋಗ್ತೇನೆ ಅಂತ ಒಪ್ಕೋತಾನೆ. ಆಗ ಘಟೋತ್ಕಚನ ಒಪ್ಕೊಂಡಂತೆ. ಆಗ ಅವನು ಅಂತ್ಯಕಾಲ ನನಗೆ ಬಂದಿದೆ, ಸ್ವಲ್ಪ ನಾನು ಹೋಗಿ ನನ್ನ ಕರ್ತವ್ಯ ಪೂರೈಸಿ ಬರ್ತೇನೆ, ಸ್ವಲ್ಪ ಜಲಪಾನ ಮಾಡಿ ಬರ್ತೇನೆ, ಅವಕಾಶ ಕೊಡುವುದು ಘಟೋತ್ಕಚನ ಕೇಳುತ್ತಾನೆ. ಅವನಾಗಲಿ ಅಂತ ಒಪ್ತಾನೆ. ಆಗ ಅವನು ಹೋಗಿ ಸತ್ತಿರದಲ್ಲಿ ಒಂದು ಸರೋವರ ಅಲ್ಲಿ ಹೋಗಿರ್ತಾನೆ. ಅವನು ಬರೋ ಸ್ವಲ್ಪ ತಡ ಆಗತ್ತೆ. ಆ ಸಮಯಕ್ಕೆ ಘಟೋತ್ಕಚ ಜೋರ ಕೂಗ್ತಾನೆ, ಏನು ನಿಮ್ಮ ಮಗನ ಹೆಸರು ಹೇಳಿ ಕರಿತೇನೆ ಅಂತ ಹೇಳ್ತಾನೆ. ಮಗನ ಹೆಸರು ಹೇಳಿ ಎಷ್ಟೊತ್ತಾಗ್ತಾ ಇದೆ, ಪಾದ ವಿಳಂಬ ಆಗತ್ತೆ ಅಂತ ಹೇಳಿದರೆ ಅವ್ರು ಹಾಗೆಲ್ಲ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ನೀನು ಕರಿತಿರೋದು ಕೊಲ್ಲೋದಕ್ಕೋಸ್ಕರ, ನನ್ನ ಮಗನ ಹೆಸರನ್ನು ಹೇಳಿ ನಾವಾಗಿ ಆಹುತಿ ಕೊಡಬೇಕಾ? ಸಾಧ್ಯ ಇಲ್ಲ, ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಯ್ತು ನಾನೇ ಊಹೆ ಮಾಡ್ತೇನೆ ಅಂತೇಳಿ, ನಾನೇ ಊಹೆ ಮಾಡ್ತೇನೆ ಹೆಸರನ್ನ. ಅವನು ದೊಡ್ಡವನಲ್ಲ, ಕೊನೆಯವನೂ ಅಲ್ಲ, ಮಧ್ಯಮ. ಅದಕ್ಕೆ ಮಧ್ಯಮ ಅಂತ ಕರೀತೇನೆ ಅಂತ ಹೇಳಿಬಿಟ್ಟು ಏ ಮಧ್ಯಮ ಅಂತ ಕೂಗ್ತಾನೆ. ಮಧ್ಯಮ ಆಗ ಭೀಮಸೇನ ಅಲ್ಲಿಗೆ ಬರ್ತಾನೆ. ಮಧ್ಯಮ ಅಂತ ಕೂಗುತ್ತೆ, ಯಾರು ನನ್ನ ಕರಿತಿರೋದು ಅಂತ ಭೀಮಸೇನ ಬಂತ. ಇಲ್ಲಿ ಮಧ್ಯಮ ಅಂತ ಯಾತಕ್ಕೆ ಹೆಸರಿಟ್ಟ ಭಾಷಾ ಅಂತೇಳಿ ಯಾರಿಗ ಅರ್ಥ? ಮಧ್ಯಮ ವ್ಯಾಯೋಗ ಅಂತಾನೆ ಹೆಸರು, ಯಾತಕ್ಕೆ ಹೆಸರಿಟ್ಟ ಅಂತ ಗೊತ್ತಾಗೋದಿಲ್ಲ. ಆದರೆ ಉಪನಿಷತ್ತುಗಳಲ್ಲಿ ವಾಯುದೇವರಿಗೆ ಮಧ್ಯಮ ಅಂತ ಹೆಸರಿ. ಅಯಂ ವಾವ ಶಿಶು ಮಧ್ಯಮ ಪ್ರಾಣ. ಉಪನಿಷತ್ತಿನಲ್ಲಿ ವಾಯುದೇವರನ್ನ ಮಧ್ಯಮ ಅಂತ ಕರೆದಿದ್ದಾರೆ. ಭಾಸ ಆ ಉಪನಿಷತ್ತಿನ ಪ್ರಭಾವದಿಂದ ಹೆಸರನ್ನು ಹಾಗಿಟ್ಟಿದ್ದಾನೆ. ಆದರೆ ಇವತ್ತು ಆ ನಾಟಕ ವಿಮರ್ಶೆ ಮಾಡತಕ್ಕಂಥ ಯಾವ ಸಂಸ್ಕೃತ ವಿದ್ವಾಂಸರಿಗೆ, ಉಪನಿಷತ್ತಿನ ಪರಿಚಯ ಇಲ್ಲದೆ ಇದ್ದವರಿಗೆ, ವಾಯುತತ್ವದ ಪರಿಚಯ ಇಲ್ಲದೆ ಇದ್ದವರಿಗೆ ಅದು ಸ್ವಾರಸ್ಯ ಅರ್ಥವಾಗಿಲ್ಲ. ಇನ್ನೂ ಡಿಸ್ಕಷನ್ ಮಾಡ್ತಾನೆ ಇರ್ತಾರೆ, ಯಾಕೆ ಮಧ್ಯವಾಯೋಗ ಅಂತ ಹೆಸರಿಟ್ಟ ಅಂತ ಹೇಳಿಬಿಟ್ಟು ಬರ್ತಾನಾಗ. ಆಗ ಹೇಳ್ತಾನೆ, ನಾನು ಕರೆದಿದ್ದಾರು, ನೀನು ಬಂದ್ಬಿಟ್ಟಿಯಲ್ಲ ಅಂತ ಕೇಳ್ತಾನೆ. ನಾನೇ ಮಧ್ಯಮ ಅಂದ್ರೆ ಅಂತ ಹೇಳಿದ್ರು, ನಾನೇ ಮಧ್ಯಮ ಅಂದ್ರೆ ಅದ್ಯಾಗ ನೀನು ಮಧ್ಯಮ ಅಂತ ಹೇಳ್ತಾರೆ. ಆಯ್ತು ಬಿಡು, ಈಗ ನನ್ನ ಹಿಂದೆ ಅವನು ಬೇಕಾಗಿದೆ ಅಂದ್ರೆ ಅವನು ಬೇಕಾಗಿಲ್ಲ, ನಾನು ಬರ್ತೇನೆ ಹೇಳಿ ಅಂತ ಹೇಳಿ, ನಾನು ಬರ್ತೇನೆ ಹೋಗೋಣ. ನೀನ್ಯಾಕೆ ಬರ್ತಿ ಅಂತ ಕೇಳಿದ್ರೆ, ಆಪತ್ನಲ್ಲಿರ್ತಕ್ಕಂಥವ್ರನ್ನ ಕಾಪಾಡ್ದಾನ ವ್ರತ, ಒಬ್ಬ ಬ್ರಾಹ್ಮಣ ತದೆ ಉಡಿಸ್ತೇನೆ ನಾನೀಗ, ಅದಕ್ಕೆ ನಾನು ಬರ್ತೇನೆ ನಡಿ ಅಂತ ಹೇಳಿದ ತಕ್ಷಣ ಆಗೋಣ. ಆಯ್ತು ಹೋಗೋಣ ಬಾ ಅಂತ ಕರೆದ ನಾನು. ಹೋಗೋಣ ಬಾ, ಕರೆದ ತಕ್ಷಣ ಹಾಗೆಲ್ಲ ಬರೋದಿಲ್ಲ, ನಾನು ಕ್ಷತ್ರಿಯ, ಇನ್ನೊಬ್ರು ಹಿಂದೆ ಹೋಗಿ ನನಗೆ ಗೊತ್ತಿಲ್ಲ. ಮತ್ತೆ ಬರ್ತೀನಿ ಅಂತ ಹೇಳಿದೆಯಲ್ಲ ಅಂದ್ರೆ, ನೀನು ಯುದ್ಧ ಮಾಡಿ ಗೆದ್ದು ಕರ್ಕೊಂಡು ಹೋಗ್ಬೇಕೆ ಹೊರತು ಹಾಗೆಲ್ಲ ಸುಮ್ಮನೆ ಬರೋದಿಲ್ಲ ಅಂತ ಹೇಳಿದ್ದೇನೆ. ಕ್ಷತ್ರಿಯ ಧರ್ಮ ಅಲ್ಲ ಅದು. ಓ ಆಗ ನಿನ್ನ ಅಹಂಕಾರ ಸರಿ, ಹಾಗಿದ್ರೆ ಇಲ್ಲಿ ಘಟೋತ್ಕಜ ಭೀಮಸೇನ ಮಗ ಭಾಸ ಹೇಗೆ ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿದ್ರೆ ಕಲ್ಲಿ ಆ ಪ್ರಸಂಗವನ್ನ, ಘಟೋತ್ಕಜನಿಗೆ ಭೀಮನ ಪರಿಚಯ ಇಲ್ಲ, ತಂದೆ ಭೀಮ ಅಂತ ಗೊತ್ತು ಎಂದು ನೋಡಿಲ್ಲ, ಒಂದು ತುಂಬಾ ದಿವಸ ಆಗುವುದ ನೋಡಿಲ್ಲ. ಭೀಮನಿಗೆ ಮಗ ಘಟೋತ್ಕಜ ಅಂತ ಗೊತ್ತು, ಮತ್ತು ಭೀಮ ಅಲ್ಲೂ ಪೂರ್ಣ ಪ್ರಜ್ಞೆ, ಅದು ಭಾರಿ ವಿಷಯ, ಕಥೆಯಲ್ಲೂ ಕೂಡ ಬದಲಾಯಿಸಿಲ್ಲ. ಭೀಮನಿಗೆ ಘಟೋತ್ಕಜ ಯಾರು ಅಂತ ಗೊತ್ತು, ಘಟೋತ್ಕಜನಿಗೆ ಭೀಮ ತನ್ನ ತಂದೆ, ಆದ್ರೆ ಈತನೇ ತನ್ನ ತಂದೆ ಅಂತ ಗೊತ್ತಿಲ್ಲ. ಎಲ್ಲೋ ಏನೇನೋ ಮಾತಾಡ್ತೀಯಲ್ಲ, ನೀನು ಸೋಲಿಸಿ ಕರ್ಕೊಂಡು ಹೋಗ. ಆಯ್ತು ಯುದ್ಧಕ್ಕೆ ತಯಾರಾಗು ಅಂತ ಹೇಳಿದ್ರು, ಯುದ್ಧಕ್ಕೆ ತಯಾರಾಗಿ ಹೋಗೋಣ ಅಂತ ಹೇಳಿದ ತಕ್ಷಣ, ಓ ತಯಾರಾಗ್ತೇನೆ ಅಂತ ಹೇಳಿದ್ದಾರೆ. ಘಟೋತ್ಕಜ ಆಗ ಸುತ್ತ ಇದ್ದ ಒಂದು ದೊಡ್ಡ ಪರ್ವತದ ತುದಿಯನ್ನು ಮುಡ್ಕೊಂಡ್ಬಿಟ್ಟು ಕೈ ಹಿಡ್ಕೋತಾರೆ. ಅವ್ರು ರಾಕ್ಷಸ ಯುದ್ಧ ಮಾಡೋದಕ್ಕೆ ಯುದ್ಧ ಮಾಡೋಕ್ಕೆ ತಯಾರಾಗಿಸ್ಕೊಂಡು, ಏನಯ್ಯ ತಯಾರಾದೆ ಅಂತ ಕೇಳ್ತಾರೆ. ಓ ತಯಾರಾಗಿದ್ದೇನೆ ಅಂತ ಭೀಮ ಹೇಳುತ್ತಾರೆ. ಅದೇನು ತಯಾರಾಗಿದ್ದಿ, ಬರಿಕೆಯಲ್ಲಿ ನಿಂತಿದ್ದೀಯಾ, ಇದೇನು ತಯಾರಾಗಿದ್ದಿ ಅಂತ ಕೇಳ್ತಾರೆ. ಆಗ ಭೀಮಸೇನ ಹೇಳಿದ ಅಂತ ಭಾಸ ಬರೀತಾನೆ, ನಾನು ತಯಾರಾಗೋದಂದ್ರೆ ಇಷ್ಟೇ ಅಂತ ಹೇಳಿದ್ರೆ, ತಯಾರಾಗೋದಂದ್ರೆ ಇಷ್ಟೇ, ನನಗೆ ಬೇರೆ ಅಸ್ತ್ರಶಸ್ತ್ರಗಳು ಬೇಕಿಲ್ಲ. ಅಯಂತು ಮೇ ಮಧ್ಯಮೋ ಬಾಹು ಆಯುಧಂ ಸಹಜಂ ಮಮ, ಅಯಂತು ಮೇ ದಕ್ಷಿಣೋ ಬಾಹು ಆಯುಧಂ ಸಹಜಂ ಮಮ, ನನ್ನ ಕೈ ಇದೆ ನೋಡು, ಇದೆ ನನ್ನ ಆಯುಧ ಅಂತ ಹೇಳಿದ್ರು. ನನ್ನ ನ್ಯಾಚುರಲ್ ವೆಪನ್ ಆಯುಧಂ ಸಹಜಂ ಮಮ. ಈ ಮಾತು ಕೇಳುತ್ತಲ್ಲೇ ಘಟೋತ್ಕಜನಿಗೆ ಭಾರಿ ಸಿಟ್ಟು ಬಂತಂತ. ಎಲ್ಲ ಅಯ್ಯ ಈ ಮಾತಾಡ್ತೀಯಲ್ಲ, ನಿನಗೆ ಏನಾದ್ರು ಬುದ್ಧಿಗಿದ್ದೀರಿಯಾ? ಈ ಮಾತನ್ನ ಆಡೋ ಹಕ್ಕು ಯಾರಿಗಿದೆ ಗೊತ್ತಾ? ನಮ್ಮಪ್ಪ ಭೀಮಸೇನೆ ಮಾತ್ರ ಇದೆ ಅಂತ ಹೇಳಿದ್ರೆ, ನಮ್ಮಪ್ಪ ಯುಕ್ತ ಮೇತತ್ಪಿತು ಭೀಮಸೇನಸ್ಯ, ಇನ್ಯಾರಿಗೂ ಶಕ್ತಿ ಇಲ್ಲ, ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನೀನೀಗ, ನನ್ನ ಬುದ್ಧಿ ಕಲಿಸ್ಬಿಡ್ತೇನೆ ತಡೆ ಅಂತ ಹೇಳಿದ್ದ. ಅಂದ್ರೆ ಇದರಲ್ಲಿ ವಾಸನ ಕಾಲಕ್ಕೆ ಎಷ್ಟು ಪ್ರಸಿದ್ಧಿ ಇತ್ತು ಅಂದ್ರೆ, ಅಸಹಾಯ ಶೂರ, ಶಸ್ತ್ರಾಸ್ತ್ರಗಳ ಸಹಕಾರವೇ ಇಲ್ಲದೇನೆ ಲೀಲಾಜಾಲವಾಗಿ ಎಂಥ ಯುದ್ಧವನ್ನು ಗೆಲ್ಲಬತ್ತ ವ್ಯಕ್ತಿ ಅಂದ್ರೆ ಭೀಮಸೇನ ಮಾತ್ರ ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ. ಆಗ ಅವನು ಎಷ್ಟು ಕಷ್ಟಪಟ್ಟರು ಭೀಮನ ಏನು ಮಾಡೋಕ್ಕಾಗೋದೇ ಇಲ್ಲ, ಭಾರಿ ಆಶ್ಚರ್ಯವಾಗಿ ಹೋಗುತ್ತೆ. ಕೊನೆಗೂ ಕೂಡ ನಿನ್ನ ಕೈ ಸೋಲಕ್ಕ ಗೆಲ್ಲಕ್ಕಾಗಲಿಲ್ಲ ನಿನಗೆ, ಹೋಗ ನೋಡಿ ನಾನೇ ಬರ್ತೇನೆ ಅಂತ ಹೇಳಿ, ನಿನ್ನ ಕೈಲಿ ಆಗೋದಿಲ್ವಲ್ಲ, ಸೋತೆ ಅಂತ ಒಪ್ಪಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಆಯ್ತು ಅಂತ ಕರ್ಕೊಂಡೋಗಿ ನೋಡಿದ್ರೆ ಹಿಡಿಂಬೆ ನೋಡ್ತಾಳೆ, ಯಾರನ್ನ ಕರ್ಕೊಂಡ್ಬಂದಿನಿ ಅಂತ ಕೇಳ್ತಾಳೆ. ಇಗೋ ನಿನ್ನ ಪಾಲನೆ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ತಾರೆ. ಹುಚ್ಚ ಯಾರು ಗೊತ್ತಾ ಇವನು, ನಮ್ಮೆಲ್ಲರ ದೇವರು ಅಂತ ಹೇಳಿದ್ರೆ ಅಂತ. ಯಾರು ಅಂದ್ರೆ ನನ್ನ ಗಂಡ ಭೀಮಸೇನ ಈತರೆ ಅಂತ ಹೇಳಿದಾಗ ಅವ್ರಿಗೆ ಭಾರಿ ಆಶ್ಚರ್ಯ ಆಗುತ್ತೆ. ಘಟೋತ್ಕಜನಿಗೆ ಅದು ಸೃಷ್ಟಿ, ಒಂದು ಕಥೆ ಅಷ್ಟೇ. ಬಕಾಸರ ವಧೆ, ಹಿಡಿಂಬಾಸರ ವಧೆ, ಸುನಃಶೇಪನ ಕಥೆ ಎಲ್ಲವನ್ನು ಜೋಡಿಸಿ ಬಿಟ್ಟು ಅವನು ತಂದೆ ಆದ ಕಲ್ಪನೆ ಮಾಡಿ, ಆ ಕಲ್ಪನೆಯಲ್ಲಿ ಎಷ್ಟೆಷ್ಟು ತಿರುವು ತಂದರೂ ಕೂಡ ಒಂದು ಮುಖ್ಯವಾದ ವಿಷಯ ಮರ್ತಿಲ್ಲ. ಭೀಮಸೇನನ್ನ ಭಾರಿ ವರ್ಣನೆ ಮಾಡ್ತಾನೆ ಭಾಸ, ಅದರೊಳಗೆ ಭಾರಿ ಸುಂದರ ಅನ್ನ ಚಿತ್ರವನ್ನು ಕೊಡುತ್ತಾನೆ. ಇಡೀ ಸಂಸ್ಕೃತ ನಾಟಕಗಳಲ್ಲಿ ಅಥವಾ ಸಂಸ್ಕೃತ ಕೃತಿಗಳಲ್ಲಿ ಮಹಾಭಾರತದ ಚಿತ್ರವನ್ನ ಯಥಾಸ್ಥಿತಿಯಲ್ಲಿ ಭೀಮನ ಬಗ್ಗೆ ಮಾತ್ರ, ಭೀಮನಲ್ಲಿ ಯಾವ ದೋಷಗಳು ಇರಲಿಲ್ಲ ಎಂಬ ಚಿತ್ರ ಕೊಟ್ಟಿದ್ದು ಭಾಸ ಒಬ್ಬನೇನೆ ಅನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳಿದ್ದ ಆಚಾರ್ಯರು. ಆತನಲ್ಲಿ ಯಾವುದೇ ವಿಕಾರ ಇರಲಿಲ್ಲ ಮತ್ತು ಪೂರ್ಣ ತಿಳುವಳಿಕೆ ಇತ್ತು, ಅತ್ಯಂತ ಸಮರ್ಥನಾಗಿದ್ದ ಅನ್ನೋದಕ್ಕೆ ಎಲ್ಲ ಮಾತುಗಳು ಕೂಡ ಪೂರಕ. ಇಲ್ಲಿ ಗಮನಿಸಬೇಕಾದ ಅಂಶ, ಶಸ್ತ್ರಾಸ್ತ್ರವಿಲ್ಲದೆ ಹೋರಾಡಬಲ್ಲಂತಹ ವ್ಯಕ್ತಿ ಅನ್ನೋದು ಜಗಜ್ಜನಿತವಾದಂತಹ ಒಂದು ಭೀಮನ ಪರಾಕ್ರಮ. ಇಲ್ಲಿ ಅದನ್ನು ನಾವು ಕಂಡಿದ್ದೇವೆ. ಯಾರ ಮೇಲೂ ಅಲ್ಲ, ಮನುಷ್ಯ ಸಾಮಾನ್ಯವಾಗಿ ಪ್ರಾಣಿಗಳನ್ನು ಹೊಡಿಬೇಕಾದ್ರೇನೆ, ಈ ಇಲಿಗಿಲಿ ಓಡಿಸ್ಬೇಕಾದ್ರೆ ಅವನಿಗೆ ಸಾಕಷ್ಟು ಕೋಲುಗಿಲು ಬೇಕಾಗ್ತದೆ. ಅಂತ ಹೊತ್ತಿನಲ್ಲಿಗೆ ಅಂತ ಶಿವನ ವರದಿಂದ ಕೂಡಿದ್ದ ರಾಕ್ಷಸನನ್ನ, ರಾಕ್ಷಸರ ಗುಂಪು ಗುಂಪನ್ನೇ ಬರೀ ಕೈಲಿ ಹೊಡಿತಕ್ಕಂಥ ಅಸಾಮಾನ್ಯವಾದ ಶಕ್ತಿ ಸಂಪತ್ತಿ ಭೀಮಸೇನನು. ಅಷ್ಟು ಮಾಡಿದಾಗ ಕೊನೆಗೆ ವೇದವ್ಯಾಸರು ಬಂದು ಅನುಗ್ರಹ ಮಾಡಿದರಂತೆ. ಇದೊಂದು ಸೂಚನೆ, ಬಕಾಸರನ ವಧೆಯಾಯಿತು, ವೇದವ್ಯಾಸ ದೇವರು ಬಂದರು. ಹಿಡಿಂಬನ ವಧೆಯಾಯಿತು, ವೇದವ್ಯಾಸ ದೇವರು ಬಂದರು. ಅದಕ್ಕೆ ಹೇಳ್ತಾರೆ ದುರ್ಮತ ಖಂಡನೆಯಾಯಿತು ಅಂದ್ರೆ ವೇದವ್ಯಾಸ ಅನುಗ್ರಹ ಮಾಡ್ತಾರೆ ಅಂತ. ದುಷ್ಟರ ಖಂಡನೆಯಾಯಿತು ಅಂದ್ರೆ ದೇವರು ಇದ್ದಲ್ಲೇ ಒಂದು ದರ್ಶನ ಕೊಟ್ಟು ಬಿಡ್ತಾನೆ. ಸಾಧನೆಯ ಮುಖ ಇದು. ಇವತ್ತು ನಾವು ಜೀವನದಲ್ಲಿ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಪಾಡಿ ನಾವು ಬದುಕೋದು ಅಲ್ಲ, ಅನ್ಯಾಯವನ್ನು ಪ್ರತಿಭಟನೆ ಮಾಡಬೇಕು. ಅನ್ಯಾಯ ಅಂದ್ರೆ ಯಾವುದೋ ಅನ್ಯಾಯ ಅಲ್ಲ, ಭಗವಂತನಿಗೆ ದ್ರೋಹವಾದ್ರೆ ಅನ್ಯಾಯ ಅಂತ ಅರ್ಥ. ದೇವರಿಲ್ಲ, ದೇವರು ನಾನು ಒಂದೇ, ದೇವರಲ್ಲ ನಿರ್ಗುಣ, ಇಂಥ ಅನೇಕ ಮಾತುಗಳನ್ನು ನಾವು ಸೂಕ್ತ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು. ಅದನ್ನು ಕಲ್ಲುಗಿಲ್ಲು ಹೊಡೆದು ಅವೆಲ್ಲ ಅಲ್ಲ, ವಾದದಲ್ಲಿ ನಿರಾಕರಣೆ ಮಾಡಬೇಕು, ದುರ್ಮತಗಳನ್ನ ಖಂಡಿಸಬೇಕು. ಅದು ಅತ್ಯಂತ ದೊಡ್ಡ ಭಗವತ್ ಸೇವೆ ಅಂತ ಕರೀತ, ದೊಡ್ಡ ಭಗವತ್ ಸೇವೆ. ಅದೇ ರೀತಿಯಲ್ಲಿ ಸನ್ಮತವನ್ನ ಸ್ಥಾಪಿಸಲಿಕ್ಕೆ ನಮ್ಮ ಕೈಯಿಂದಾದ ಸಹಾಯವನ್ನು ಮಾಡಬೇಕು. ಅದು ದೊಡ್ಡ ಭಗವಂತನ ಪೂಜೆ. ಅದು ಸನ್ಮತ ಸ್ಥಾಪನೆ, ದುರ್ಮತ ನಿರಾಸ, ಪ್ರತಿಯೊಬ್ಬರ ಕರ್ತವ್ಯ ಅದು. ಇವತ್ತು ನಾವು ಹಾಗೆ ಮಾಡ್ತಾ ಇಲ್ಲ, ಸನ್ಮತದ್ದೇ ನಿರಾಸ, ದುರ್ಮತದ್ದೇ ಪ್ರಸಾರ, ಹಾಗೆ ನಡೆದೋಗ್ಬಿಟ್ಟು. ಅಂದ್ರೆ ಇವತ್ತು ನಮ್ಮ ಜನಗಳು ನಮ್ಮ ಸಿದ್ಧಾಂತವನ್ನೇ ಯಾಕೆ ಹೇಳಬೇಕು ಅನ್ನೋ ಪ್ರಶ್ನೆ ಕೆಲವರಿಗೆ, ಯಾಕೆ ವಿವರಿಸಬೇಕು ಅಂತ ಇನ್ನೂ ಕೆಲವರಿಗೆ, ಎಲ್ಲ ಸರಿಯಾಗಿರ್ಕೊಡುದು ಅಂತ ಇನ್ನೊಂದು ವಾದ, ಇದೆಲ್ಲ ಬೇರೆ ಯಾರೋ ಮಾಡೋದಿಲ್ಲ, ನಮ್ಮಂತ ನಮ್ಮ ಜನಗಳಲ್ಲೇ ವಿಕೃತ ಬುದ್ಧಿ ಹೇಳ್ತಾರೆ ಅಂತ ಆರೋಪ ಮಾಡ್ತಿರ್ತಾರೆ. ನಾವು ಬೇರೆ ಎಷ್ಟು ಸಾಧನೆ ಮಾಡಿದರೂ ಕೂಡ ಅದು ಮೋಕ್ಷಕ್ಕೆ ಒಯ್ತಕ್ಕಂಥ ಸಾಧನೆ ಅಲ್ಲ. ಈ ಎರಡು ಕೆಲಸಗಳು ಮಾತ್ರ ನಮಗೆ ವಿಶೇಷವಾದಂತಹ ಮೋಕ್ಷಕ್ಕೆ ದಾರಿ ತೋರಿಸೋದು. ಸನ್ಮತ ಪ್ರಸಾರ, ದುರ್ಮತವನ್ನು ನಿರಾಸ ಮಾಡೋದು. ಆದರೆ ಮನುಷ್ಯ ಸಜ್ಜರನ್ನೇ ನಿರಾಸ ಮಾಡ್ತಾನೆ. ನಮ್ಮ ನಮ್ಮಲ್ಲೇ ಕಲಹಗಳನ್ನು ನೋಡ್ತೇವಲ್ಲ ನಾವೀಗ, ಅಂತ ಕಲಹಗಳು ನಮ್ಮ ಸ್ಟ್ರೈಕಲ್ಲ ಜನ ಮಾಡ್ತಾರೆ, ರೈಲು ಬಸ್ಸು ಸುಟ್ಟು ಬಿಡ್ತಾರೆ. ನಾಶವಾಗೋದು ಯಾರ ಸಂಪತ್ತು? ನಮ್ಮದೇ ದೇಶದ ಸಂಪತ್ತು. ಈ ರೈಲು ಬಸ್ಸುಗಳು ಸುಡೋದು ಅಂತ ಕೇಳಿದ್ರೆ ನಮ್ಮ ದೇಶ ನಾವೇ ಹಾಳು ಮಾಡೋದು, ನಮ್ಮ ಕೈಕಾಲು ನಾವೇ ಮುಡ್ಕೊಂಡಾಗಲೇ. ಇದು ಸಮಾಜದಲ್ಲಾಗೋ ಅನ್ಯಾಯ. ನಮ್ಮಲ್ಲಿ ಪರಸ್ಪರ ತಮ್ಮಲ್ಲೇ ದೂಷಣೆ, ವೈಷ್ಣವರಲ್ಲಿ ಮಠಮಠಗಳ ದೂಷಣೆ ಎಲ್ಲ. ಅವು ಹಾಳು ಮಾಡೋದು ಯಾರನ್ನ? ಒಟ್ಟು ಮತವನ್ನಷ್ಟೇ. ಇವ್ರು ಯಾರೇ ಸೋತರು, ಯಾರೇ ಗೆದ್ದರೂ ಕೂಡ ಇಂಪ್ಯಾಕ್ಟ್ ಬೀಳೋದು ಯಾರ ಮೇಲೆ? ನಮ್ಮ ಜನಗಳ ಮೇಲೆ. ಆದ್ದರಿಂದ ಈ ಸಜ್ಜನರಿಗೆ ಸಹಕಾರ ಕೊಡೋದು, ದುರ್ಜನರನ್ನ ವಿರೋಧಿಸೋದು ಭಗವಂತನ ದೊಡ್ಡ ಪೂಜೆ ಎನ್ನುವುದನ್ನು ಶಾಸ್ತ್ರದಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ಭೀಮಸೇನ ಆ ರೀತಿ ಮಾಡಿ ವೇದವ್ಯಾಸದೇವರ ದರ್ಶನ ನಡೆಸಿತು, ಎಲ್ಲ ಪಾಂಡವರಿಗೂ ಸಿಕ್ತು. ಆಗ ಅವ್ರು ಹೇಳ್ತಾರೆ, ಉತ್ಪತ್ತಿ ಪೂರ್ವಕ ಕಥಾಂ ದೃಪದಾತ್ಮಜಾಯಾಹ ವ್ಯಾಸೋಹ್ಯನುಚ್ಚ ಜಗತಾಂ ಗುರುರಿಂದಿರೇಶ. ದ್ರೌಪದಿ ದೇವಿಯ ಉತ್ಪತ್ತಿ ಎಷ್ಟು ಅದ್ಭುತವಾದಂತಹ ಸ್ವಯಂವರದ ವ್ಯವಸ್ಥೆ, ಅದಕ್ಕೆ ನೀವು ಹೋಗಿ ಅಂತ ಹೇಳಿದಾಗ ಪಾಂಡವರು ಹೋಗಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಈ ಮಧ್ಯೆ ದ್ರುಪದ ರಾಜ ಅರ್ಜುನನಿಗೆ ದ್ರೌಪದಿಯನ್ನು ಕೊಡಬೇಕು ಅನ್ನೋ ನಿಶ್ಚಯದಿಂದ ಪಾಂಡವರು ಭಸ್ಮವಾದರು ಅನ್ನೋ ಮಾತನ್ನ ಕೇಳಿ ಅದನ್ನು ನಂಬುದೇನೆ, ಆದರೆ ಹುಡುಕೋದಕ್ಕೆ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಶಿವನನ್ನು ಕುರಿತು ಆರಾಧನೆ ಮಾಡಿ ಧನುಸ್ಸಿಗೆ ವರವನ್ನು ಪಡ್ಕೊಂಡ. ಅರ್ಜುನನ ಹೊರತು ಬೇರೆ ಯಾರಿಗೂ ಅದನ್ನು ಕಟ್ಟಲಿಕ್ಕೆ ಆಗಬಾರದು. ಮತ್ಸ್ಯ ಅಂದ್ರೆ ಭೇದನೆ ಮಾಡಲಿಕ್ಕಾಗಬಾರದಲ್ಲ, ಬಿಚ್ಚಿಟ್ಟ ಧನಸ್ಸನ್ನು ಕಟ್ಟಲಿಕ್ಕೆ ಸಾಧ್ಯವಾಗಬಾರದು. ಇಷ್ಟನ್ನ ಹೇಳಿ ವ್ಯವಸ್ಥೆ ಮಾಡಿದ್ದಾನೆ. ಆಗ ಪಾಂಡವರೆಲ್ಲ ಹೊರಡ್ತಾ ಇದ್ದಾರೆ. ಅದೇ ವೇದವ್ಯಾಸರು ಇಷ್ಟೇ ಹೊರಟು ಬಿಡ್ತಾರೆ. ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ ವೇದವ್ಯಾಸದೇವರು ಮತ್ತೆ ಬರೋದು ಮದುವೆಗೆ ಅಂತಾನೆ ಸೂಚನೆ ಮಾಡ್ತಾರೆ ಅಷ್ಟೇ. ಮತ್ತೆ ಅವ್ರ ಹಾಜರಿ ಆಗೋದು ಅಲ್ಲೇನೆ. ಇವರೆಲ್ಲ ಹೊರಟ್ರಂತೆ. ಅವರೆಲ್ಲ ಅವತ್ತಿನಿಂದ ಪಂಚಾಳ ದೇಶದತ್ತ ಪ್ರಯಾಣ. ಗಂಗಾ ತೀರದ ಇದು ಗಂಗಾ ತೀರ, ಅದು ಗಂಗಾ ತೀರ, ಗಂಗಾ ತೀರದಲ್ಲೇ ಹೋಗಬೇಕು ಇವ್ರು ಪ್ರಯಾಣ. ಗಂಗಾ ತೀರದಲ್ಲೇ ಮಾಡಬೇಕು. ಬ್ರಾಹ್ಮಣ ವೇಷದಲ್ಲಿ ಇದ್ದಾರೆ ಇವ್ರು. ಹೋಗ್ತಿರ್ಬೇಕಾದ್ರೆ ಬ್ರಾಹ್ಮಣರುಗಳೆಲ್ಲ ನೂರಾರು ಬ್ರಾಹ್ಮಣರುಗಳು ಗುಂಪು ಗುಂಪಾಗಿ ಅವರು ಆ ಕಡೆಗೆ ಹೋಗ್ತಾ ಇದ್ದರು. ಎಲ್ಲರ ಪ್ರಯಾಣ ಪಾಂಚಾಲ ದೇಶದ ಕಡೆಗೆ. ಹಿಂದೆ ಹೇಳಿದೆ, ಸ್ವಯಂವರ ಯುದ್ಧ ಅಂದ್ರೆ ಹಿಂದಿನ ರಾಜರುಗಳಿಗೆ ಅತ್ಯಂತ ಆಸಕ್ತಿ. ಅದರ ಬ್ರಾಹ್ಮಣರುಗಳಿಗೆ ಅಂಥದ್ರಲ್ಲಿ ಹೋಗಿ ಅವರಿಗೂ ಭಾರಿ ಆಸಕ್ತಿ ಯುದ್ಧವನ್ನು ನೋಡ್ಲಿಕ್ಕೆ. ಸ್ವಯಂವರದಲ್ಲಿ ಪಾಲ್ಗೊಳ್ಳಕ್ಕಲ್ಲ, ಅಲ್ಲೂ ಕೂಡ ವಿಶೇಷ ಕಾರಣಕ್ಕೆ ಹೋಗ್ತಾ ಇದ್ರೆ. ಅವರೆಲ್ಲ ಬ್ರಾಹ್ಮಣರ ಜೊತೆ ಮಾತಾಡ್ತಾ ಇದ್ದಾರೆ. ಪಾಂಡವರು ಅಂತ ಗೊತ್ತಿಲ್ಲ. ಕಂಡ ಮಾತಾಡೋ ಪ್ರಶ್ನೆ ನಿಮಗೆಲ್ಲ ಆಯ್ತು, ನೀವು ಯಾವರು ಅಂತ ಕೇಳೋ ಪ್ರಶ್ನೆ ಇದೆಯಲ್ಲ. ಅದು ಕೇಳಿದ್ರು, ನೀವು ಪಂಚಾಲಪಟ್ಟಣಕ್ಕ? ಓ ಹೌದಾ, ಬನ್ನಿ, ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಏನು ಪುಣ್ಯ ನಮ್ದೆಲ್ಲ ಕೂಡ, ಅಲ್ಲಿ ಹೋದ್ರೆ ಏನಾಗುತ್ತೆ ಗೊತ್ತಾ ಅಂತ ಬ್ರಾಹ್ಮಣ ಹೇಳಿದ್ರೆ. ಏನು ಸಿಗುತ್ತೆ ಅಂದ್ರೆ ಪರಮ ಭೋಜನ ಮಾತ್ರ ಸಿದ್ಧೇ ಅಂತ ಹೇಳಿದ್ರು. ಏನು ಊಟ ಸಿಗುತ್ತೆ ಅಂತ ಹೇಳಿದ್ರು. ಇದು ಆಚಾರ್ಯರ ಬರೆದ ಅನುವಾದ, ಮೂಲದಲ್ಲೂ ಹಾಗೇನೆ ಉಂಟು ಆಚಾರ್ಯರ ಸಂಗ್ರಹ. ಈ ಮಾತಿನಿಂದ ಸ್ವಲ್ಪ ಗೊಂದಲ ಕಾಣಿಸುತ್ತೆ. ಬ್ರಾಹ್ಮಣರನ್ನ ಜನ ಬೈತಾರೆ, ಭಾರಿ ಇವರು ಭೋಜನ ಪ್ರಿಯರು ಅಂತ ಪ್ರಸಿದ್ಧವಾದ ಮಾತು. ಬ್ರಾಹ್ಮಣೋ ಭೋಜನ ಪ್ರಿಯ ಅನ್ನೋ ಮಾತಿದ್ದೇ ಇದೆ ಜನಕ್ಕೆ. ಇದರಿಂದ ಏನಾಗುತ್ತೆ, ಬ್ರಾಹ್ಮಣ ಅಂದ್ರೆ ಊಟಕ್ಕೆ ಸಾಯ್ತಾನೆ ಅನ್ನ ಅರ್ಥ ಜನ ತಿಳ್ಕೊಂಡ್ಬಿಟ್ರು ಪಾಪ. ಆ ಮಾತಿಗೆ ಅರ್ಥ ಹಾಗಲ್ಲ. ಬ್ರಾಹ್ಮಣೋ ಭೋಜನ ಪ್ರಿಯ ಅನ್ನೋ ಮಾತು ಸರಿಯಾದ ಮಾತು, ಏನು ತಪ್ಪಿಲ್ಲ ಅದರೊಳಗೆ. ಅದರ ಅರ್ಥ ಬ್ರಾಹ್ಮಣರು ಬೈಲಕ್ಕೆ ಹೇಳಿದ ಮಾತಲ್ಲ. ಬ್ರಾಹ್ಮಣನಿಗೆ ಭೋಜನ ಪ್ರಿಯ, ಅವನಿಗೆ ಅದೇ ಇದು ಪ್ರಿಯ ಅಲ್ಲ. ಊಟ ಇದ್ರೆ ಸಾಕು ಅಂತ ಅಷ್ಟೇ, ಇನ್ನೇನು ಬೇಕಿಲ್ಲ ಅವನು. ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಅಷ್ಟೇ ಅರ್ಥ. ಹಾಸ್ಟೆಲ್ ಹುಡುಗರು ಏನ್ ಬೇಕಾಗಿರುತ್ತೆ, ಊಟ ಹಾಕಿದ್ರೆ ಓದೋದು, ಅಧ್ಯಯನ ಮಾಡೋದು, ಅದಕ್ಕೆ ಅವನು ಏನ್ ಬೇಕು ಊಟ ಬೇಕಷ್ಟೇ. ಊಟ ಹಾಕಿದ್ರೆ ಬ್ರಾಹ್ಮಣ ತೃಪ್ತರಾಗಿಬಿಡುತ್ತಾರೆ. ಬ್ರಾಹ್ಮಣ ಭೋಜನ ಪ್ರಿಯ ಅಷ್ಟೇ, ಇಟ್ಟಿಗೆ ಪ್ರಿಯ, ಸಿಮೆಂಟ್ ಪ್ರಿಯ, ಅದು ಪ್ರಿಯ ಇದು ಪ್ರಿಯ ಅಲ್ಲ ಬ್ರಾಹ್ಮಣ. ಅವನಿಗೆ ಆಸ್ತಿಪಾಸ್ತಿಗಳ ಬಗ್ಗೆ ಕಣ್ಣು ಇಲ್ವೇ ಇಲ್ಲ. ಅವನಿಗೆ ಗೊತ್ತು ನಶ್ವರ ಅಂತ ಹೇಳಿಬಿಟ್ಟು ಅವನಿಗೆ ಭೋಜನ ಆದ್ರೆ ಆಯ್ತಷ್ಟೇ. ಅಂದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ನಿಶ್ಯತೆ ಕೃಚ್ಛ್ರಾಯ ತಪಸೆ ಚೇಹ ಪ್ರೇತ್ಯಾನಂತ ಸುಖಾಯ ಚ. ಎಷ್ಟು ಭಾಗವತ ಪುರಾಣದ ಮಾತು. ಬ್ರಾಹ್ಮಣನ ಒಂದು ದೇಹ ಅತ್ಯಂತ ದೊಡ್ಡ ಸಾಧನೆಗೆ ಮೀಸಲಾಗಿತ್ತು. ವಿದ್ಯಾರ್ಥಿಗಳ ಮನೆ ಕಟ್ಟಿಸಿದೆ ಅಂತ ಕೇಳ್ತಾರ, ಏನು ವೆಹಿಕಲ್ ಇಟ್ಟಿದ್ಯಾ ಅಂತ ಕೇಳ್ತಾರೆ, ಏನು ಕೇಳೋದಿಲ್ಲ, ಓದ್ತಾ ಇದ್ದೇ ಅಷ್ಟೇ. ವಿದ್ಯಾರ್ಥಿ ಜೀವನ ಪೂರ್ತಿ ಓದಿಗೆ ಹೇಗೆ ಮೀಸಲು. ಬ್ರಾಹ್ಮಣ ಅಂದ್ರೆ ವೇದಾಧ್ಯಯನ ಪ್ರಿಯನಾದವ. ಅದಕ್ಕೆ ಬ್ರಾಹ್ಮಣ ಇತಿಹಾಸದೊಳಗೆ ಎಂದು ರಾಜನಾಗಲೇ ಇಲ್ಲ ಬ್ರಾಹ್ಮಣ. ಯಾಕೆ? ರಾಜಗುರುವಾದ, ರಾಜನಾಗಲಿಲ್ಲ. ಅವನಿಗೆ ಅದಾಗೋದು ಬೇಕಿರಲಿಲ್ಲ. ಅವನಿಗೆ ಮಾರ್ಗದರ್ಶನ ಮಾಡಿಕೊಂಡು ಭಗವತ್ತತ್ವ ಚಿಂತನೆಯಲ್ಲಿ ಕಾಲ ಕಳೆಯೋದು ಬೇಕಿತ್ತೇ ಹೊರತು ಈ ಅಧಿಕಾರಕ್ಕೋಸ್ಕರ ಬ್ರಾಹ್ಮಣ ಎಂದು ಕಾದಾಡಲೇ ಇಲ್ಲ ಅನ್ನೋದು ಬ್ರಾಹ್ಮಣನ ಹಿರಿಮೆ. ಆದ್ರಿಂದನೇ ಬ್ರಾಹ್ಮಣೋ ಭೋಜನ ಪ್ರಿಯ ಅನ್ನೋ ಮಾತು ಅವನ ಬಗ್ಗೆ ಪ್ರಶಂಸೆಯ ಮಾತೆ ಹೊರತು ನಿಂದೆಯ ಮಾತಲ್ಲ. ಇವತ್ತು ಸ್ವಲ್ಪ ಯೋಚನೆ ಮಾಡಿ, ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿ ಈ ಮೀಟಿಂಗ್ ಇಟ್ಟು ಮಾಡ್ತಾರೆ ನೋಡಿ, ಮೀಟಿಂಗ್ಗಳೆಲ್ಲ ಮಾಡ್ತಿರ್ತಾರಲ್ಲ, ಅಲ್ಲಿ ನೋಡಿದ್ರೆ ಅವ್ರು ಮಾಡೋ ಮೀಟಿಂಗ್ ಒಂದೇ, ಇನ್ನೇನಿರೋದಿಲ್ಲ ಅದರೊಳಗೆ. ಬ್ರಾಹ್ಮಣರನ್ನ ಪಾಪ ಲಕ್ಷಾಂತರ ಬ್ರಾಹ್ಮಣರಿಗೆ ಖರ್ಚಾಗೋದೆಷ್ಟು? ಪರ್ ಹೆಡ್ 30-40 ಅಷ್ಟೇ. ಮಠಗಳ ಲೆಕ್ಕದಲ್ಲೂ ಕೂಡ 30-40 ಮೇಲೆ ಖರ್ಚಾಗೋದಿಲ್ಲ. ಆದರೆ ಇಲ್ಲಿ ಖರ್ಚು ಮಾಡೋದು ಎಷ್ಟು ಗೊತ್ತೇನು? ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ವ್ಯಯ ಆಗೋದು ಬಹುಶಃ ಎಷ್ಟೋ ಫಂಡ್ಸ್ ಅಲ್ಲಿ. ಆದ್ರೆ ಸಿಂಹಪಾಲು ಹೋಗೋದೆಲ್ಲ ಬರೀ ತಿನ್ನೋದಕ್ಕೋಸ್ಕರನೇ. ಬಯ್ಯೋದು ಬ್ರಾಹ್ಮಣರನ್ನ ತಪ್ಪೋದು. ಬ್ರಾಹ್ಮಣ ಎಂದೂ ಸಹ ಮಾಡೋನಲ್ಲ. ಅವನಿಗೆ ಬೇಕಾಗಿದ್ದು ತೀರಾ ಕಡಿಮೆಯ ಸೌಲಭ್ಯ ಅಷ್ಟೇ. ಇದು ಯಾರು ತಿನ್ನೋದಿಲ್ಲ ಜಗತ್ತಿನೊಳಗೆ? ತಿಂದ ಯಾರು ಬದುಕೇ ಇಲ್ಲ ಈ ಮಧ್ಯೆ. ಊಟ ಮಾಡೋದು ಯಾರು ಬದುಕಲಿಕ್ಕೆ ಆಗೋದೇ ಇಲ್ಲ. ಎಲ್ಲರೂ ಭೋಜನ ಪ್ರಿಯರೇ. ಆದರೆ ಬ್ರಾಹ್ಮಣ ಭೋಜನ ಮಾತ್ರ ಪ್ರಿಯ ಹೊರತು ಹೆಚ್ಚವನಿಗೆ ಬೇಕಿಲ್ಲ. ಇದು ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣರ ದೊಡ್ಡ ಪ್ರಶಂಸೆಯ ಮಾತು. ಅದಕ್ಕಿನ್ನೊಂದು ಅರ್ಥ, ಬ್ರಾಹ್ಮಣವು ಭೋಜನ ಪ್ರಿಯ ಅಂದ್ರೆ ವಿಷ್ಣು ಸಹಸ್ರ ಮಹೋದ್ಯೋಗಗಳ ಗೊತ್ತಿರುತ್ತೆ. ಭೋಜನಂ ಭುಕ್ತ, ಭೋಜನಂ ಅಂದ್ರೆ ಪರಮಾತ್ಮನ ಹೆಸರು. ಭೋಜನ ಪ್ರಿಯ ಅಂದ್ರೆ ಭಗವತ್ ಪ್ರಿಯ ಅಂತ. ಅವನಿಗೆ ದೇವರು ಬೇಕೇ ಹೊರತು ಉಡುದ್ ಬೇಕಾಗಿಲ್ಲ ಅಂತ. ಅಂದ್ರೆ ಒಳ್ಳೆ ವಿಷ್ಣು ಸಹಸ್ರನಾಮ ಗೊತ್ತಿದ್ದವರಿಗೆ ಶ್ಲೋಕದ ಗೊಂದಲವೇ ಬರೋದಿಲ್ಲ. ದೇವರ ಆರಾಧನೆಯಲ್ಲಿ ಅವನ ಆನಂದ ಕಾಣ್ತಾನೆ ಹೊರತು ಮತ್ತೊಂದು ಕಡೆ ಗಮನ ಕೊಡೋದಿಲ್ಲ ಅನ್ನೋದು ಬ್ರಾಹ್ಮಣನ ಪ್ರಶಂಸೆ. ಈ ಬ್ರಾಹ್ಮಣರು ಅಂಥವರಾದ್ರಿಂದ ಬನ್ನಿ ಪರಮಭೋಜನ ಮಾತ್ರ ಸಿದ್ಧೇತ್ ಅಂತ ಹೇಳಿ. ಅಲ್ಲಿ ಇನ್ನೊಂದು ಸ್ವಾರಸ್ಯರು ಉಂಟು. ಸ್ವಯಂವರದಲ್ಲಿ ಇವರೇನು ಕೆಲಸ ಅಂತ ಯಾರು ಕೇಳಬಹುದು. ಅವ್ರು ಹೇಳ್ತಾರೆ, ಪರಮಭೋಜನ ಶಬ್ದಕ್ಕೆ ಮೂರನೇ ಅರ್ಥ ಏನು ಅಂದ್ರೆ, ಬ್ರಾಹ್ಮಣರಿಗೆ ಭೋಜನ ಅಂದ್ರೆ ಜ್ಞಾನ, ಜ್ಞಾನ ಪ್ರಿಯರು. ಆ ಸ್ವಯಂವರ ಮಂಟಪದೊಳಗೆ ಬ್ರಾಹ್ಮಣ ಯಾತಕ್ಕೆ ಹೋಗ್ತಿದ್ದ? ಹಿಂದಿನ ಕಾಲದ ವ್ಯವಸ್ಥೆ ನೋಡಿದವರು ಗೊತ್ತಾಗುತ್ತೆ, ಯಾವುದೇ ಸಮಾರಂಭ ನಡೀಲಿ ಅಲ್ಲಿ ಜ್ಞಾನ ಕಾರ್ಯ ಆಗಲೇಬೇಕು. ಪ್ರತಿಯೊಂದು ಸಮಾರಂಭದಲ್ಲೂ ಬ್ರಾಹ್ಮಣರ ಜ್ಞಾನ ಕಾರ್ಯ ಆಗಬೇಕು. ಬ್ರಾಹ್ಮಣರ ಪಾಲದರೊಳಗೆ ಪ್ರತಿಯೊ ಯಜ್ಞ, ಯಾಗ, ವಿವಾಹ ಏನೇ ನಡೆದಿರಲಿ ಅಲ್ಲಿ ವಾಕ್ಯಾರ್ಥ ಗೋಷ್ಠಿ ಇಲ್ಲದೇನೆ, ತತ್ವಜ್ಞಾನದ ಪ್ರಸ್ತಾಪ ಇಲ್ಲದೇನೆ ಕಾರ್ಯಕ್ರಮ ನಡೀತಿರಲಿಲ್ಲ. ಹಿಂದಿನ ಕಾಲಕ್ಕೆ ಪ್ರತಿಯೊಂದು ಹಂತದಲ್ಲಿ ನೋಡಿ, 50 ವರ್ಷಗಳಿಂದ ಹೋದ್ರೆ ಸಂಪ್ರದಾಯಸ್ಥರ ಮನೆಗಳಲ್ಲೆಲ್ಲ ಮಗಳಿ ಮದುವೆ ಅಲ್ಲಿ ಭಾಗವತ ಪುರಾಣ ಆಗಬೇಕು, ಮಗಳಿಗೆ ಸೀಮಂತ ಭಾಗವತ ಪುರಾಣ ಆಗಬೇಕು, ಮಗುವಿಗೆ ನಾಮಕರಣ ಭಾಗವತ ಪುರಾಣ ಆಗಬೇಕು, ಚೌಲ ಭಾಗವತ ಪುರಾಣ ಆಗಬೇಕು, ಮತ್ತೆ ವಿವಾಹ ಭಾಗವತ ಪುರಾಣ ಆಗಬೇಕು. ಇವತ್ತು ಭಾಗವತ ಪುರಾಣ ಆಗಬೇಕು ಅಂದ್ರೆ ಯಾರಾದ್ರೂ ಹೋಗಿರಬೇಕು ಅಂತಾಗಿದೆ ಅಷ್ಟೇ. ಯಾರಾದ್ರೂ ಹೋಗ್ಬಿಟ್ರ ಪಾಪ ಅಂತ ಕೇಳೋ ಸ್ಥಿತಿ ಬಂದಿದೆ. ಅದು ಎಲ್ಲರೂ ಮಾಡೋದಿಲ್ಲೇ ಮಧ್ಯೆ, ಕೆಲವರು ಎಲ್ಲೋ ಅಷ್ಟೇ. ಅದು ತಪ್ಪಲ್ಲ, ಅಷ್ಟಕ್ಕೆ ಮೀಸಲಲ್ಲ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ಪ್ರತಿಯೊಂದು ಸಂಸ್ಕಾರಕ್ಕೂ ಕೂಡ ಜ್ಞಾನ ಕಾರ್ಯ ಎಂಬುದು ಮಿನಿಮಮ್ ಅಂತ ಕರೆದಿದ್ದ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ತತೆ. ಏನೇ ಒಂದು ಕೆಲಸ ನಿಜವಾಗಲೂ ಸಾರ್ಥಕ ಅನಿಸ್ಬೇಕಾದ್ರೆ ಅದರಲ್ಲಿ ಭಗವಂತರ ಮಹಾತ್ಯವನ್ನು ತಿಳಿಸ್ತಕ್ಕಂಥ ಕೆಲವು ಕಾರ್ಯಕ್ರಮ ಆಗಬೇಕು. ಅದಕ್ಕೆ ನಮ್ಮ ಜನ ಏನ್ ಮಾಡಿದ್ರು ಗೊತ್ತೇನು, ಸತ್ಯನಾರಾಯಣ ವ್ರತ, ಪರಮಾಲಕ್ಷ್ಮಿ ವ್ರತ, ಗಣೇಶ ವ್ರತ, ಕಥೆ ಕೇಳಲೇಬೇಕು ಅಂತ ಮಾಡಿಬಿಟ್ರು. ಕಥೆ ಕೇಳದೆ ಯಾವ ವ್ರತನೂ ಮಾಡಾಗಿಲ್ಲೇ ಇಲ್ಲ. ಉದ್ದೇಶ ಆ ನೆಪದಲ್ಲಾದರೂ ಅವರು ದೇವ್ರ ವಿಷಯ ನಾನು ಕಿವಿಯ ಕೇಳಲಿ ಅಂತ ಹೇಳಿಬಿಟ್ಟು. ಇಲ್ಲದವರು ಪುಣ್ಯ ಬರೋದಿಲ್ಲ. ಅದಕ್ಕೆ ಇವತ್ತು ಕಥೆ ಕೇಳೋದು ಎಲ್ಲಿ ಅಭ್ಯಾಸ ಬಂತು ಅಂದ್ರೆ ಯಾರೋ ಹುಡುಗನ ಕರೆದು ಬಿಡ್ತಾರೆ, ತಪ್ಪು ಸ್ಥಳದ ಪಿಂಟು ಇರುತ್ತೆ, ಆ ನಿದ್ದೆ ಮಾಡಿಕೊಂಡು ಓದ್ತಿರ್ತಾನೆ, ಇವ್ರು ಮುಗಿ ಹೊತ್ತಿ ಬಂದು ಮಂಗಳಾರತಿ ಎತ್ತಿರ್ತಾರೆ. ಆ ರೀತಿ ಈ ರೀತಿ ಕಥೆ ಕೇಳೋದಲ್ಲ, ಅರ್ಥ ಮಾಡ್ಕೊಂಡು ಕೇಳಬೇಕು. ಮೂಲ ಶ್ಲೋಕಗಳನ್ನ ಅವನ್ ಅರ್ಥವತ್ತಾಗಿ ತಿಳ್ಕೊಂಡು ಹೇಳಬೇಕು ಅಂತ ಕಥೆ ಕೇಳಿದರೆ ಸತ್ಯನಾರಾಯಣ ಪೂಜೆ ಮಾಡೋ ಹೊತ್ತಿಗೆ ಪರಮೇಶ್ವರತ್ರ ಮಾಡೋ ಹೊತ್ತಿಗೆ ಅವನು ದೃಷ್ಟಿಕೋನ ಚೇಂಜ್ ಆಗಿಬಿಡುತ್ತೆ. ಇವತ್ತು ಅವ್ರು ಯಾರು ಇರೋದೇ ಇಲ್ಲ, ಅಲ್ಲಿ ಹೇಳ್ಸೋರಿರೋದ್ರೆ ಅವ್ರು ಅಮ್ಮನ ಪಾಡಿ ಓದ್ತಾ ಇರ್ತಾರೆ, ಇವ್ರ ಹಳಟೆ ಹೊಡೆಕೊಂಡು ಕೂತಿರ್ತಾರೆ. ಕೊನೆ ಬಂದ್ರೆ ಕಥೆ ಕೇಳಬೇಕು ಅಂತ ಅದಕ್ಕೆ ಹೇಳಿದ್ರು. ಕಥೆ ಹೇಳಿಸ್ಬೇಕು ಅಲ್ಲ, ಕುತ್ಕೊಂಡು ಕೇಳಬೇಕು ಅವ್ರು ಮಿನಿಮಮ್. ಆದ್ರೆ ಇನ್ನೂ ನೋಡಿ ಬೇಕಾದ್ರೆ ಈ ಸೂತ ಕಾರ್ಯಗಳಿದ್ದ ಕಾಲಕ್ಕೆ ಯಾವ್ದು ಹೇಳಾಗಿಲ್ಲ ಅವ್ರು ಬೇರೆ. ಅದು ಗರುಡ ಪುರಾಣ ಕೇಳಿ ಅಂತ ಕಂಪಲ್ಸರಿ ಮಾಡಿದ್ರು. ಮತ್ತೆ ಗರುಡ ಪುರಾಣ ಹೇಳಿಸ್ಲೇಬೇಕು. ಅದ್ರ ಕೇಳಿದಾಗ ಎಂಥ ವೈರಾಗ್ಯ ಬರಬೇಕು ಮನುಷ್ಯನಿಗೆ. ಅಂತೂ ಯಾವುದೇ ಒಂದು ಸಂಸ್ಕಾರಕ್ಕೂ ಕೂಡ ಜ್ಞಾನ ಕಾರ್ಯ ಮಸ್ಟ್ ಆಗಿತ್ತು, ಆಗಲೇಬೇಕಾಗಿತ್ತು. ಇದು ಸ್ವಯಂವರ, ಜ್ಞಾನ ಕಾರ್ಯ ಆಗಲೇಬೇಕಲ್ಲಿ. ಬ್ರಾಹ್ಮಣರಿಗೆ ಅವಕಾಶ ಇದೆ, ಪರಮಭೋಜನ ಅಂದ್ರೆ ಅದೇ. ಅಲ್ಲಿ ಹೋಗ್ತೇವೆ, ಎಷ್ಟು ಜ್ಞಾನದ ವಿಷಯ ಗೊತ್ತಾಗುತ್ತೆ, ಅದಕ್ಕೆ ಬನ್ನಿ ಅಂತ ಕರೆದ್ರೆ. ಇವರು ಹೊರಟಿರೋ ಉದ್ದೇಶನೇ ಏನಿದೆ ಅವ್ರು ಇವ್ರು ಯಾರು ಬಂದು ಹೇಳ್ತಾ ಇಲ್ಲ, ಇವ್ರು ಮಾತೇ ಆಡ್ಲಿಲ್ಲ, ಅವರವೇ ಮಾತಾಡ್ಕೊಂಡ್ಬಿಟ್ರು ಪಾಪ. ಕರೆದ್ರು ಬಂದು ಹೋಗ್ತಾ ಇದ್ದಾರೆ, ಹೋಗಬೇಕಾದ್ರೆ ಪಾಂಡವರನ್ನೆಲ್ಲ ನೋಡ್ತಿದ್ದಾರೆ ಅವರು. ಅವ್ರು ಹದ್ಕೊಂಡ್ರಂತೆ, ಇವ್ರು ನಬ್ರು ಬರೀ ಬ್ರಾಹ್ಮಣರು ಕಂಡ ಕಾಣೋದಿಲ್ಲ ಅನಿಸ್ತಂತಾಗಲೇ, ಬರೀ ಬ್ರಾಹ್ಮಣರು ಕಂಡ ಕಾಣೋದಿಲ್ಲ, ಇವ್ರು ವರ್ಚಸ್ಸರು ಹೊಡೆದ್ರೆ ಇವ್ರು ಮನುಷ್ಯರು ಕಂಡ ಹಾಗೆ ಕಾಣೋದಿಲ್ಲ, ಭಾರಿ ದೊಡ್ಡ ದೇವತೆಗಳು ಕಂಡ ಕಾಣ್ತಾ ಇದ್ದಾರೆ. ನಿಜವಾದ ದೇವತೆಗಳೇ ಪಾಪ ಅವರೆಲ್ಲ ಕೂಡ, ಭಾರಿ ದೊಡ್ಡ ದೇವತೆಗಳು ಕಂಡ ಕಾಣ್ತಾ ಇದ್ದಾರೆ. ಅದು ಗಮನಿಸಿ ನೋಡ್ತಾ ನೋಡ್ತಾ ಒಂದು ತೀರ್ಮಾನಕ್ಕೆ ಬಂದರಂತೆ. ಷಣ್ಣಾಂಚ ಮಧ್ಯಗಂ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಳಂ ಬಹುಳ ಪೌರುಷ ಲಕ್ಷಣಂ ತಂ. ಭೀಮನ್ ನೋಡಿದ್ರಂತೆ, ವಿಶಾಲವಾದ ವಕ್ಷಸ್ಥಳ, ಎತ್ತರದ ನಿಲುವು, ಅತ್ಯಂತ ಆಕರ್ಷಕವಾದ ಭಂಗಿ ಎಲ್ಲ ನೋಡಿ ಭೀಮನ ಬಗ್ಗೆ ಮಾತಾಡಿಕೊಂಡ್ರಂತೆ. ಭೀಮ ಅಂತ ಗೊತ್ತಿಲ್ಲ ಅವರಿಗೆ, ಆ ಬ್ರಾಹ್ಮಣ ತಮ್ಮಲ್ಲೇ ವಾಚ್ಯಾರ್ಥ. ನನಗೆ ಅನಿಸ್ತದೆ ಬಹುಶಃ ದ್ರೌಪದಿ ಸ್ವಯಂವರ ಈತನಿಗೆ ಆಗತ್ತೆ ಅಂತ ಕಾಣುತ್ತೆ ಅನ್ಕೊಂಡ್ಬಿಟ್ರಂತ. ಅಲ್ಲಿ ದ್ರೌಪದಿ ಬಗ್ಗೆ ಭಾರಿ ಕೇಳಿದ್ರು, ಈ ವ್ಯಕ್ತಿ ನೋಡ್ತಿರ್ಲೇ ಅಷ್ಟು ಆಶ್ಚರ್ಯವಾಯ್ತು. ಆಚಾರ್ಯ ಭೀಮಸೇನ ಬ್ರಾಹ್ಮಣ ರೂಪ ಅಂದ್ರೆ ಮಧ್ವ ರೂಪ ಅಂತ ಅಷ್ಟೇ, ಅದೇನೂ ಅಲ್ಲ. ಮಧ್ವವಿದ್ಯಲ್ಲಿ ಆಚಾರ್ಯ ವರ್ಣನೆ ಮಾಡಬೇಕಾದ್ರೆ ಅವ್ರು ನೋಡ್ಲಿಕ್ಕೆ ಲಕ್ಷಾಂತರ ಜನ ಸೇರ್ತಿದ್ರಂತೆ, ಎಲ್ಲಿ ಹೋದ್ರೂ ಅವ್ರು ನೋಡ್ಲಿಕ್ಕೆ ಬರ್ತಿದ್ರು. ಇತಿಹಾಸದೊಳಗೆ ಅಂತ ಸುಂದರ ವ್ಯಕ್ತಿ ಮತ್ತೊಬ್ಬ ದಾಖಲಾಗಲಿಲ್ಲ. ಕಲಿಯುಗದೊಳಗೆ ಅಂಥ ಅದ್ಭುತವಾದ ಸೌಂದರ್ಯ ಶ್ರೀಮದ್ ಆಚಾರ್ಯರು. ಅದಕ್ಕೆ ಸುಂದರ ಕಾಂಡ, ರಾಮಾಯಣ ಸುಂದರ ಕಾಂಡ ಕೇಳಿದವರಿಗೆ ಆಚಾರ್ಯರ ಹಿರಿಮೆ ಸ್ಪಷ್ಟವಾಗಿ ತಿಳಿಬೇಕು. ಆಚಾರ್ಯ ಎಷ್ಟು ಲಕ್ಷಣವಾಗಿದ್ರು ಅಂದ್ರೆ ಮಧುವಿದ್ಯಲ್ಲಿ ಬರೀತಾರೆ, ಅವರನ್ನು ನೋಡಿ ಒಂದು ಪ್ರತಿಮೆ ಮಾಡಿಬಿಟ್ರೆ ದೇವರ ಪ್ರತಿಮೆ ಕಂಡ ಕಾಣಿಸ್ತಿತ್ತಂತ. ಅಂತ ಮಾಡಲ್ ಇದ್ದಾಗಿತ್ತರ, ದೇವರ ಪ್ರತಿಮೆ ಮಾಡಲಿಕ್ಕೆ ಆಚಾರ್ಯ ಒಳ್ಳೆ ಮಾಡಲ್ನಷ್ಟು ಶ್ರೇಷ್ಠವಾಗಿದ್ದವರು. ಅದನ್ನು ನೋಡಿ ಅವರು ಆಶ್ಚರ್ಯವಾಯಿತು. ಬಹುಶಃ ಈತರೇ ದ್ರೌಪದಿ ಪತಿ ಆಗ್ತಾನೆ ಅಂತ ಅನ್ಕೊಂಡೇ ಬಿಟ್ರು. ಇವರು ಒಂದು ಮಾತಾಡ್ಲಿಲ್ಲ, ದೇವತೆಗಳು ಗುಟ್ಟು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾರೆ. ತಮ್ಮ ಗುಟ್ಟು ಅವ್ರು ಹೇಳಲಿಲ್ಲ, ಇವರು ಹೇಳೋದಿಲ್ಲ. ದೇವತೆಗಳ ಜೊತೆಗೆ ಹಟ್ಟಿ ಒಳ್ಳೆ ಹಿಡ್ಕೊಂಡ್ಬಿಟ್ಟು ರಾಯರು ಬರ್ತಾರೆ, ಬಿಟ್ವೀನ್ 3 and 4 ಬರ್ತಾರೆ ಪ್ರತಿ ಗುರುವಾರ. ಇವ್ರ ಟೈಮ್ ಇಸ್ಬೇಕಾದ್ರೆ ರಾಯರು ಬರಬೇಕು ಪಾಪ, ಬರಲೇಬೇಕು. ಬರಬೇಕು ಅಂದ್ರೆ ಎಂಟಾ ಯಾಕೆ ಬಂದ್ಬಿಡ್ಬೇಕು, 10 ರೂಪಾಯಿಗೆಲ್ಲ ದೇವತೆಗಳು ಹಾಗೆಲ್ಲ ಬರ್ತಾರ? ಅವ್ರು ಎಂತ ಸ್ಥಿತಿ ಅವರಿಗೆ, ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ಈ ಸಣ್ಣ ಪುಟ್ಟ ಆಫೀಸರ್ನೇ ಒಳಗೆ ಹೋಗ್ಬೇಕಾದ್ರೆ ಬಿಡೋದಿಲ್ಲ, ಕಣ್ಣಿ ಕಂಡು ಇಲ್ಲ ಅಂತ ಹೇಳ್ತಿರ್ತಾನೆ. ಇವ್ರೇನು 50 ರಿಟೈರ್ ಆಗೋ ಜನಗಳು, ಇವರಿಗೆ ಇಷ್ಟು ಅಹಂಕಾರ ಇದೆಲ್ಲ ಇದ್ದ ಕಾಲಕ್ಕೆ ದೇವತೆಗಳು ನಮ್ಮನ್ನ ನೋಡ್ಲಿಕ್ಕೂ ಇಷ್ಟಪಡೋದಿಲ್ಲ. ಮೊದಲು ಅವ್ರು ಬಹಳ ದೊಡ್ಡ ಮಟ್ಟದವರು ಅವರೆಲ್ಲ ಕೂಡ, ಅದು ಅನುಗ್ರಹಿಸಿ ನಮಗೆ ಕಾಣಬೇಕೇ ಹೊರತು ಈ ಹಣಕಾಸುಗಳ ಬಿಸಿನೆಸ್ಗೆ ಎಂದೂ ದೇವತೆಗಳು ಕಾಣೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಪಕ್ಕದಲ್ಲಿ ಇದ್ದಾರೆ, ಮಾತೇ ಆಡೋದಿಲ್ಲ, ಸುಮ್ಮನೆ ಹೋಗ್ತಾನೆ ಇದ್ದಾರೆ. ಉಪನಿಷತ್ತುಗಳು ಹೇಳ್ತಾರೆ, ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಅವರು ಕಣ್ಣಿಗೆ ಕಾಣದಂತೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಹೊರತು ಕಣ್ಣಿಗೆ ಕಾಣಲಿಕ್ಕೆ ಇಷ್ಟಪಡೋದಿಲ್ಲ ಅಂತ. ದೊಡ್ಡ ಆಫೀಸರ್ ಯಾವ್ದಕ್ಕೆ ಕೆಲಸಕ್ಕೆ ಹೋಗಿ, ಇದಕ್ಕೆ ನೀನ್ ಯಾವ್ದಕ್ಕೆ ಬಂದ್ರಿ, ನನ್ನೋಡ ಕೆಲಸ ಇಲ್ಲ, ಅದಕ್ಕೆ ಆಫೀಸರ್ ಕೆಲಸ ಮುಗಿಸ್ಕೊಂಡು ಅಂತ ಹೇಳ್ಬಿಡ್ತಾ. ಇದೆಲ್ಲ ನಾ ಅಲ್ಲೇ ಸಾಲವಾಗಬೇಕು, ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳ್ತ. ಒಳ್ಳೆ ಆಫೀಸರ್ ಆದ್ರೆ ಇಲ್ಲರೂ ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ, ಬರೀ ಕೈಲಿ ಅದಕ್ಕೆ ಬರಬಾರದು. ಅವ್ನು ದುಷ್ಟರಾದ್ರೆ ಯಾಕೆ ಕೇಳ್ತಾನೆ? ಉಳಿದವರಾದ್ರೆ ಮನೆ ಆಫೀಸರು ಹೇಗಿರ್ಬೇಕು ಗೊತ್ತಾ, ಯಾರಾದ್ರೂ ಜನ ನನ್ನ ಕೆಲಸ ಇಲ್ಲ ಅಂತ ಕೇಳೋದಕ್ಕೆ ಬಂದ್ರೆ ಅವನಿಗೆ ಶೇಮ್ ಇದ್ದಾಗಲಂತ, ಅರೆ ನನ್ನ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಅವ್ ಸಾರಿ ಹೇಳ್ಬೇಕು ಅವನೇ, ನಿಮ್ಮ ಮನೆ ಇಲ್ಲೂ ಬರಹ ಮಾಡಿಬಿಟ್ಟೆ ನಾನೀಗ, ಅದು ವಯಸ್ಸಾದವ್ರು ಯಾರು ಹೋಗ್ಬಿಟ್ರು ಅಂತ ಕೇಳಿದ್ರೆ ನಿಮ್ಮಂತವ್ರು ಬರಹ ಮಾಡಿಬಿಟ್ಟಿದೆಯಲ್ಲ ನಾವೀಗ, ಅದಕ್ಕೆ ಕ್ಷಮೆ ಕೇಳು, ಕಾಂಪೆನ್ಸೇಷನ್ ಕೊಡ್ಬೇಕು, ಆ ರೀತಿ ಮಾಡ್ಬೇಕು. ಇವ್ರು ಹಾಗೆಲ್ಲ ಒಂದ್ ಬೈದು ಕಳಿಸಿಬಿಡ್ತಾರಪ್ಪ, ಇಷ್ಟು ಕಷ್ಟಪಟ್ಟು ಹೋದ್ರು ಕೂಡ ಅವ್ರನ್ನೇ ಬೈದು ಕಳಿಸ್ತಾರೆ, ತಪ್ಪದು ಒಂದು ವ್ಯವಸ್ಥೆಯ ಲೋಪ ಅಂತ ಅರ್ಥ. ವ್ಯವಸ್ಥೆಯ ಲೋಪ, ದೇವತೆಗಳನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಒಳ್ಳೆಯ ಮಾರ್ಗದರ್ಶನ ಹೇಳ್ತಕ್ಕಂಥ ಮಾತು. ಸುಮ್ಮನೆ ಹೋಗ್ತಾನೆ ಇದ್ದಾರೆ ಪಾಪ ಬ್ರಾಹ್ಮಣರು, ಎಷ್ಟೂರು ನಡೀತಾರೆ ಬ್ರಾಹ್ಮಣರು, ಸ್ವಲ್ಪ ಸುಸ್ತಾಗಿ ಬಿಡ್ತು. ಇವ್ರು ನಿಜ ಬ್ರಾಹ್ಮಣರು ಅಲ್ಲೇ ಅಲ್ಲ, ಮುಂದಕ್ಕೆ ಹೋಗ್ತಾನೆ ಇದ್ದಾರೆ ಇವರು. ಅವ್ರು ಎಲ್ಲೋ ಆಗ್ಬಿಟ್ರೆ ಹಿಂದೆ ಉಳ್ಕೊಂಡ್ಬಿಟ್ರು, ಈ ಕಾರ್ ಜೊತೆ ನಡ್ಕೊಂಡು ಹೋಗೋದಾಗಾಯ್ತು ಅಷ್ಟೇ, ಅವರೆಲ್ಲೋ ಹೊರಟಿದ್ದಾರೆ, ಇವರೆಲ್ಲ ಇದ್ದಾರೆ. ಹೋಗ್ತಾ ಹೋಗ್ತಾ ಹಗಲು ರಾತ್ರಿ ಪ್ರಯಾಣ ಮಾಡ್ತಿದ್ದಾರೆ ಪಾಂಡವ. ಅವ್ರಿಗೆ ಆಯಾಸದ ಹೆಸರೇ ಇಲ್ಲ. ವೇಗವಾಗಿ ಹೋಗ್ತಿದ್ದ ಕಾಲಕ್ಕೆ ಯಮನ ಗಂಗಾ ನದಿಯ ಪಕ್ಕದಲ್ಲೇ ಹೋಗ್ಬೇಕು ಅವರು. ಹೋಗ್ತಾ ಇದ್ದಾರೆ, ಅವ್ರು ಹೇಗೆ ಹೋಗ್ತಿದ್ರು ಅಂತ ಮಹಾಭಾರತ ಹೇಳಿದ್ದನ್ನು ಆಚಾರ್ಯ ಬರೀತಾರೆ. ರಾತ್ರಿಯಲ್ಲೂ ಪ್ರಯಾಣ ಮಾಡ್ತಿದ್ದಾರೆ, ಹಗಲು ರಾತ್ರಿ ಪ್ರಯಾಣ. ರಾತ್ರಿಯಲ್ಲಿ ಹೋಗ್ಬೇಕಾದ್ರೆ ಅಗ್ರೆ ಪುರುಹೂತ ಸುತಃ, ಮುಂದುಗಡೆಗೆ ಅರ್ಜುನ ಇದ್ದಂತೆ, ಎಲ್ಲರಿಗಿಂತ ಮುಂಚೆ ಅರ್ಜುನ ಇದ್ದಾನೆ. ಹಿಂದುಗಡೆಗೆ ಸಾಕ್ಷಾತ್ ಭೀಮಸೇನ, ಎಲ್ಲರ ಹಿಂದೆ ಭೀಮಸೇನ. ಅಂತರ ಅನ್ನೆ, ಹುಡುಗರೆಲ್ಲ ಮಧ್ಯದಲ್ಲಿದ್ದರು, ಈ ಚೂಟೆ ಹೋಗ್ತಾ ಇದ್ದಾರೆ. ಎಲ್ಲರಿಗಿಂತ ಮುಂಚೆ ಅರ್ಜುನ, ಹಿಂದೆ ಭೀಮಸೇನ, ಗಾಢಾಂಧಕಾರ, ಮಧ್ಯದಲ್ಲಿ ಉಳಿದವರೆಲ್ಲ ಕೂಡ. ಅರ್ಜುನರ ಕೈಯಲ್ಲಿ ಪಂಜು, ಇದು ಅವ್ರು ಹೋಗ್ತಾ ಇದ್ದ ರೀತಿ. ಕೈಯಲ್ಲಿ ಬಿಲ್ಲು ಬಾಣ ಯಾವುದೂ ಇಲ್ಲ, ಬ್ರಾಹ್ಮಣ ವೇಷ ಆದ್ರಿಂದ ಅದು ಯಾವುದೂ ಇಲ್ಲ. ಹೋಗ್ತಾ ಇದ್ದಾರೆ, ಹೋಗ್ತಾರೆ ಗಂಗಾ ತೀರದೊಳಗೆ. ಗುರಿ ದ್ರೌಪದಿ ಸ್ವಯಂವರ, ಇದೇ ಜೀವನ ಅಂತ ಕರೀತಾರೆ. ದ್ರೌಪದಿ ಸ್ವಯಂವರ ಅಂದ್ರೆ ಏನು? ದ್ರೌಪದಿ ಅಂದ್ರೆ ವಿದ್ಯಾಭಿಮಾನಿ ದೇವತೆ, ಭಾರತೀ ದೇವಿ, ಮುಂದಿನ ಸರಸ್ವತಿ ದೇವಿ ಅವರು. ದ್ರೌಪದಿ ಸ್ವಯಂವರ ಅಂದ್ರೆ ಏನು? ವಿದ್ಯಾಪ್ರಾಪ್ತಿ ಅಂತ ಅರ್ಥ. ಮನುಷ್ಯ ಯಾತಕ್ಕೆ ಬದುಕಬೇಕು ಅಂದ್ರೆ ವಿದ್ಯಾಪ್ರಾಪ್ತಿಗೋಸ್ಕರ ಬದುಕಬೇಕು. ಅದಕ್ಕೆ ಎಲ್ಲಿ ಹೋಗ್ಬೇಕು ಅವರು? ಗಂಗಾ ತೀರದಲ್ಲೇ ಹೋಗಬೇಕು, ಬೇರೆ ಕಡೆ ಹೋದ್ರೆ ವಿದ್ಯೆ ಸಿಗೋದಿಲ್ಲ, ಗಂಗಾ ತೀರದಲ್ಲೇ ಹೋಗಬೇಕು. ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ಮಲೀಕರು, ಶಾಸ್ತ್ರಗಳೇ ಗಂಗೆ, ಜ್ಞಾನ ಪ್ರಪಂಚವೇ ಗಂಗೆ, ಜ್ಞಾನ ಗಂಗಾ ಅಂತಾನೆ ಕರೆದಿರೋ. ಪುರಂದರದಾಸರು ಹೇಳ್ತಾರೆ, ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ ಅದ್ರ ಪಕ್ಕದಲ್ಲೇ ಇರಬೇಕು ಯಾವಾಗಲೂ, ಟಚ್ ಬಿಟ್ಟು ಈ ಕಡೆ ಬರಬಾರದು, ಅದರಲ್ಲೇ ಇರಬೇಕು. ಏನಾದರೂ ಆಗಲಿ ಹುಡುಗ ಸಾವಿರ ಕೆಲಸದ ಮಧ್ಯೆ ಹೇಗೆ ಕ್ಲಾಸ್ ಅಟೆಂಡ್ ಮಾಡಬೇಕಲ್ಲ, ಹೇಗೆ ಓದಬೇಕಲ್ಲ, ಹಾಗೆ ಪ್ರತಿನಿತ್ಯ ನಾವು ಯಾವುದಾದ್ರೂ ಒಂದು ಭಗವಂತನ ವಿಚಾರದ ಬಗ್ಗೆ ಗಮನ ಕೊಡಲೇಬೇಕು. ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ ಕೇಳಿದ್ರೆ, ಮುಂದೆ ಅರ್ಜುನ, ಹಿಂದೆ ಭೀಮಸೇನ, ಮಧ್ಯದಲ್ಲಿ ಬೇರೆಯವರು. ಅಂಧಕಾರ, ರಾತ್ರಿ ಹೊತ್ತಲ್ಲಿ ಪ್ರಯಾಣ, ಕಲಿಯುಗ ಅಂದ್ರೆ ಅಂಧಕಾರ ಇದ್ದಾಗೆ, ಗಾಢಾಂಧಕಾರ ಇದ್ದಾಗೆ. ಮುಂದೆ ಅರ್ಜುನ, ಹಿಂದೆ ಭೀಮಸೇನ, ಏನಿದ್ರ ಅರ್ಥ? ಯಾರ ಶಕ್ತಿ ಜಾಸ್ತಿ ಇದ್ರೊಳಗೆ? ಹಿಂದೆ ಹೋಗ್ರ ಶಕ್ತಿ ಜಾಸ್ತಿ, ಮುಂದೆ ಹೋಗ್ರ ಶಕ್ತಿ ಜಾಸ್ತಿನೇ ಯೋಚನೆ ಮಾಡಬೇಕು. ಇದು ಯಾವಾಗ ಅನ್ನೋ ಪ್ರಶ್ನೆ ಬರುತ್ತೆ. ಕತ್ಲಲ್ಲಿ ಮುಂದೋಗನೇ ಧೈರ್ಯ ಇರಬೇಕು, ಹಿಂದೋಗನೆ ಧೈರ್ಯ ಇರಬೇಕು ಯೋಚನೆ ಮಾಡಬೇಕು. ಮಕ್ಕಳ ಕೈ ಗೊತ್ತಾಗುತ್ತೆ, ಮಗು ಏನ್ ಮಾಡುತ್ತೆ ಗೊತ್ತೇನು, ಹಿಂದೆ ಬಾ ಹೋಗ್ತೇನೆ ಅಂತ ಹೇಳಿ, ತಾಯಿನ ಹಿಂದೆ ಬಾ ಹೋಗ್ತೇನೆ ಅಂತ ಹೇಳಿದ್ದ. ಹಿಂದೆ ಮಗು ಯಾವಾಗಲೂ ಕೂಡ ಅಷ್ಟೇ, ರಾತ್ರಿ ಹೊತ್ತಿನಲ್ಲಿ ಹಿಂದೆ ಯಾತಕ್ಕೆ ಭಯ ಪಡ್ತಾನೆ ಗೊತ್ತೇನು? ಕತ್ಲು, ಮೊದಲೇ ಕತ್ಲು, ಕಣ್ಣಿ ಬೇರೆ ಕಾಣದಿಲ್ಲ, ಆದ್ರಿಂದ ಡೇಂಜರ್ ಇಸ್ ಮೋರ್ ಅಂತ ಅರ್ಥ. ಮುಂದ್ಗಡೆ ಅಟ್ಲೀಸ್ಟ್ ಕಣ್ಣಿಯಾದ್ರೆ ಕಾಣುತ್ತೆ, ಕೊನೆ ಪಕ್ಷ ಅರ್ಧ ಸೇಫ್ ಅವನು. ಹಿಂದ್ಗಡೆ ಇದ್ದಾನೆ, ಹಿಂದೋರು ಹೊಡೆದ ಯಾರು ಪ್ರೊಟೆಕ್ಷನ್, ಮುಂದೋಗರು ಹೊಡೆದ ಹಿಂದೋ ನೋಡ್ತಾನೆ, ಕೊನೆ ಪಕ್ಷ ಮುಂದೋಗರು ಹೊಡೆದಕ್ಕೆ ಬಂದ್ರೆ ಹಿಂದೋ ನೋಡ್ತಾನೆ, ಕೊನೆ ಹಿಂದೆ ಹಿಂದೆ ನೋಡೋದು ಯಾರು ಗೊತ್ತೇ ಆಗೋದಿಲ್ಲ. ಅದಕ್ಕೆ ಹಿಂದೆ ಹೋಗ್ಬೇಕಾದ್ರೆ ಭಾರಿ ಬಲಾಢ್ಯನ ಆಗಬೇಕು. ಹಿಂದೆ ಭೀಮಸೇನ, ಮುಂದೆ ಅರ್ಜುನ, ಮಧ್ಯದಲ್ಲಿ ಹುಡುಗವರೆಲ್ಲ ಕೂಡ. ಇದರಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ಹಿಂದೆ ಭೀಮಸೇನ ಅಂದ್ರೆ ಒಂದೇ, ಹಿಂದೆ ವಾಯುದೇವರು ಅಂದ್ರೆ ಒಂದೇ, ಹಿಂದೆ ತತ್ವಜ್ಞಾನದ ಬೆಂಬಲ ಅಂದ್ರೆ ಒಂದೇ. ಹಿಂದೆ ತತ್ವಜ್ಞಾನದ ಬೆಂಬಲ ಇರಬೇಕು, ನಮಗೆ ಪ್ರಾಬ್ಲಮೇ ಇಲ್ಲ ಅಂತ. ಇವತ್ತು ಜ್ಞಾನದ ಬ್ಯಾಕಿಂಗ್ ಅಲ್ಲ, ಅಜ್ಞಾನದ ಬ್ಯಾಕಿಂಗ್ ಇರುತ್ತೆ, ತಗೊಂಡು ಏನ್ ಮಾಡ್ಬೇಕು? ಅದರಿಂದ ಇರೋ ಜೀವನ ಹಾಳಾಗಿ ಹೋಗುತ್ತೆ. ಮುಂದೇನಿರಬೇಕು? ಅರ್ಜುನ. ಅರ್ಜುನ ಅಂದ್ರೆ ಯಾರು? ಶ್ರವಣ, ಮನನ, ಧ್ಯಾನ. ಮುಂದೆ ಶ್ರವಣ, ಮನನ, ಧ್ಯಾನ. ಯಾವಾಗಲೂ ಕೂಡ ಶ್ರವಣ ಇಲ್ಲ ಮನನ ಇಲ್ಲ ಧ್ಯಾನ. ಹರಿಕಥಾ ಶ್ರವಣ ಮಾಡೋ ನಿರಂತರ. ಅದ್ರ ಕೈಲಿ ಪಂಜು, ಭೀಮಸೇನ ಕೈಲಿ ಏನು ಬರೀ ಕೈ, ಅರ್ಜುನ ಕೈಲಿ ಪಂಜಿದೆ. ಅಂದ್ರೆ ಭೀಮಸೇನ ಆ ಕಾಲಕ್ಕೂ ಇನ್ನೊಂದು ಸಹಾಯ ತಗೊಂಡಿಲ್ಲ. ಯುದ್ಧಕ್ಕೆ ಶಸ್ತ್ರಾಸ್ತ್ರ ಬೇಡ, ನಡೆಯಕ್ಕೆ ದೀಪ ಬೇಡ. ಇದು ವಾಯುದೇವರ ಹಿರಿಮೆ. ಮಧ್ಯದಲ್ಲಿ ಯಾರಿದ್ದಾರೆ? ಕುಂತಿ, ಧರ್ಮರಾಜ, ನಕುಲ, ಸಹದೇವ. ಮಧ್ಯದಲ್ಲಿ ಕುಂತಿ ಅಂದ್ರೆ ವೇದಾದಿ ಶಾಸ್ತ್ರಗಳ ಸಂಕೇತ, ಧರ್ಮರಾಜ ಅಂದ್ರೆ ಸ್ನಾನ, ಸಂಧ್ಯಾವಂದನೆ, ಪೂಜೆ, ಧರ್ಮ ಕಾರ್ಯ ಮಾಡಿಕೊಂಡಿರಬೇಕು. ನಕುಲ ಅಂದ್ರೆ ಒಳ್ಳೆ ಚಾರಿತ್ರ ಇರಬೇಕು. ಸಹದೇವ ಅಂದ್ರೆ ವಿನಯ ಇರಬೇಕು. ಹೀಗಿದ್ದಾದ್ರೆ ದ್ರೌಪದಿ ಸ್ವಯಂವರ ಗ್ಯಾರಂಟಿ ಅಂತ. ಇಷ್ಟಿರಬೇಕು ದ್ರೌಪದಿ ಸ್ವಯಂವರ. ಒಂದು ಇರೋದಿಲ್ಲ, ಇದು ಸಮಸ್ಯೆ ಅಂತ ಕೇಳಿದ್ರೆ, ವಿದ್ಯಾ ಬೇಕು ಅಂತ ಹೋದ್ರೆ ಮೊದಲನೇ ವಿನಯನೇ ಇರೋದಿಲ್ಲ, ಚಾರಿತ್ರನೇ ಇರೋದಿಲ್ಲ, ಓದೋ ಅಭ್ಯಾಸನೂ ಇಲ್ಲ, ಸಂಧ್ಯಾವನ್ನೇ ಕೂಡ ಮಾಡೋದಿಲ್ಲ, ಜ್ಞಾನದ ಹೆಸರಿಲ್ಲ, ಇವನೇನು ವಿದ್ಯಾ ಸಂಪಾದನೆ ಮಾಡ್ತಾನೆ? ಈ ಮಾತು ಅರ್ಥ ಮಾಡಿಕೊಂಡ್ರೆ ಪಾಂಡವರ ಸಂಚಾರದ ಕ್ರಮವೇ ಅತ್ಯಂತ ತಾತ್ವಿಕವಾದಂತಹ ಜೀವನವನ್ನ ಸ್ಪಷ್ಟಪಡಿಸತಕ್ಕಂಥ ಕ್ರಮ. ಆ ಹೋಗ್ತಾ ಇದ್ದ ಕಾಲಕ್ಕೆ ಮಧ್ಯದಲ್ಲಿ ಮಧ್ಯರಾತ್ರಿಯ ಸಮಯ, ಮಧ್ಯದ ಹಾದಿ, ಅರಣ್ಯ ಬೇರೆ, ಅಲ್ಲಿ ಒಂದು ಗಂಗಾ ನದಿಯೊಳಗೆ ವಿಹಾರ ಮಾಡಲಿಕ್ಕೆ ಅಂತ ಒಬ್ಬ ಗಂಧರ್ವ ತನ್ನ ಪತ್ನಿಯರ ಸಮೇತ ಬಂದಿದ್ದ, ತನ್ನ ಪರಿವಾರ ಸಮೇತನೂ ಬಂದಿದ್ದ. ಮಧ್ಯರಾತ್ರಿಯ ಸಮಯದಲ್ಲಿ ಜಲಕ್ರೀಡೆಗೋಸ್ಕರವಾಗಿ ಅವನ ಪ್ರಯಾಣ, ಅವರು ರಸ್ತದಲ್ಲಿ ಕುತ್ಕೊಂಡು ಆ ದೇವತೆಯಾದ್ದರಿಂದ ಆ ರೀತಿ ಬಂದು ವಿಹಾರ ಮಾಡ್ತಾ ಇದ್ದಾರೆ. ಆಗ ಪಾಂಡವರಲ್ಲಿ ಬರ್ತಾ ಇದ್ದಾರೆ, ನೋಡಿದ ತಕ್ಷಣ ಗಂಧರ್ವನಿಗೆ ಭಾರಿ ಕೋಪ ಬಂತಂತೆ. ರಸ್ತೆ ಎದುರು ನಿಂತ್ಕೋತಾನೆ ಬಂದು ಅರ್ಜುನ, ಮುಂದಿದ್ದನ ಅರ್ಜುನ ತಾನೇ ನಿಂತ್ಕೋತಾನೆ, ನೀವೆಲ್ಲ ಯಾರು ಅಂತ ಕೇಳ್ತೀನಿ, ನೀವೆಲ್ಲ ಯಾರು ಅರ್ಜುನ ಹೇಳ್ತಾನೆ. ಅಂತ ನೀನೇನ್ ಮಾಡ್ತಿ ಅಂತ ಕೇಳ್ತಾನೆ. ಅಂತ ನೀನೇನ್ ಮಾಡ್ತೀಯ ನೋಡಿ, ಇದು ಮನುಷ್ಯರು ಓಡಾಡ ಕಾಲ ಅಲ್ಲ, ಮರ್ತ್ಯಚರಣಾಯ ನಿಷಿದ್ಧ ಕಾಲೇ, ಇದು ಮನುಷ್ಯರು ಓಡಾಡ ಕಾಲ ಅಲ್ಲ, ಇದು ಒಂದು, ಇದು ದೇವತೆಗಳ ಕಾಲ, ದೆವ್ವಗಳ ಕಾಲ. ಶಕ್ತಿ ಇದ್ರೆ ದೇವತೆಗಳು, ಇಲ್ಲಿ ಹೋದ್ರೆ ದೆವ್ವಗಳು. ಮನುಷ್ಯರು ಓಡಾಡ ಕಾಲ ಅಲ್ಲ ಇದು. ಅಂತ ಕಾಲ ನೀವು ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದ್ದಾರೆ. ಅಂತ ಕಾಲದಲ್ಲಿ ಯಾತಕ್ಕೆ ನೀವು ಬಂದ್ರಿ ಈಗ? ಅರ್ಜುನ ಹೇಳ್ತಾನೆ, ಇದು ನಿಯಮ, ತುಂಬಾ ಜನ ಗೊತ್ತಿಲ್ಲ, ಇವತ್ತಂತೂ 24 hours ಜರ್ನಿ ಮಾಡ್ತಾರೆ ಬಸ್ಗಳು, ಅದರಿಂದ ಗೊತ್ತಾಗೋದಿಲ್ಲ. ಹಿಂದಿನ ಕಾಲಕ್ಕೆ ರಾತ್ರಿ ಪ್ರಯಾಣ ನಿಷಿದ್ಧ, ಅದು 12 ಮೇಲೆ ಸಂಚಾರ ಇಲ್ಲ, 12 ಅರುಣೋದಯದವರೆಗೂ ಕೂಡ ಸಂಚಾರ ಬ್ಲಾಕ್ ಮಾಡ್ತಿತ್ತು. ಕಾರಣ ಇನ್ನೇನೂ ಅಲ್ಲ, ಅದು ಮನುಷ್ಯರ ಸಂಚಾರಕ್ಕೆ ಯೋಗ್ಯ ಕಾಲ ಅಲ್ಲ, ಇಲ್ಲ ದೇವತೆಗಳು ಓಡಾಡಬೇಕು, ಇಲ್ಲ ದೈತ್ಯರು ಓಡಾಡಬೇಕು. ಸುಮಧ್ವಯದಲ್ಲಿ ಇಂಥದ್ದೇ ಕಥೆ ಬರುತ್ತೆ. ಆಚಾರ್ಯರನ್ನ 3 ಕೂಸು ಆಚಾರ್ಯರು, ಮಧ್ಯಯ ದಂಪತಿಗಳು ಅವರನ್ನ ಒಯ್ದು ಉಡುಪಿ ಕರ್ಕೊಂಡು ಹೋಗಿ ಅನಂತೇಶ್ವರ, ಇದು ಕೃಷ್ಣನ ಪ್ರತಿಷ್ಠಾಪನೆ ಆಗಿದ್ದಿರಲ್ಲ, ಆಚಾರ್ಯ ಬಂದ ತಾನೇ ಕೃಷ್ಣ ಬಂದಿದ್ದೆ, ಅನಂತೇಶ್ವರನಿಗೆ ನಮಸ್ಕಾರವನ್ನು ಮಾಡಿಸಿ ರಾತ್ರಿ ಉತ್ಸವ ಮುಗಿಸ್ಕೊಂಡು ವಾಪಸ್ ಹೊರಡಕ್ಕೆ ಅಂತ ಹೊರಡುತ್ತಾರೆ. ತುಂಬಾ ಲೇಟ್ ಆಗಿಬಿಡುತ್ತೆ ಹೋಗೋತ್ತೇನೆ. ಆಗ ಮಧ್ಯದಾರಿಯಲ್ಲಿ ಬರ್ತಾರೆ, ಪಾಜಕ ಕ್ಷೇತ್ರಕ್ಕೆ ಹೋಗ್ಬೇಕು, ಉಡುಪಿಯಿಂದ ಪಾಜಕ ಕ್ಷೇತ್ರಕ್ಕೆ ಹೋಗಬೇಕು. ಮಧ್ಯದ ದಾರಿಯೊಳಗೆ ಒಂದು ಭಯಂಕರವಾದಂತಹ ಭೂತ ಬರುತ್ತೆ, ಬಂದು ಒಬ್ಬನ ಅಟ್ಯಾಕ್ ಮಾಡುತ್ತೆ, ರಕ್ತಕಾರಿ ಬಿದ್ದು ಬಿಡ್ತಾನು, ರಕ್ತಕಾರಿ ಬಿಡುತ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಅವನೊಳಗೆ ಭೂತ ಪಿಶಾಚಿ ಪ್ರವೇಶ ಮಾಡಿಬಿಟ್ಟಿದೆ, ಮಾತಾಡುತ್ತೆ, ಇವೆಲ್ಲ ಇಲ್ಲಿ ಯಾಕೆ ಬಂದಿರಿ ಅಂತ ಕೇಳಿ. ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಗ್ರಾನ್, ಅಸ್ಮದ್ವಿಹಾರ ಸಮಯ, ನಮ್ಮ ವಿಹಾರದ ಸಮಯ ಇದು, ನೀವು ಇಲ್ಲಿ ಯಾಕೆ ಬಂದಿದ್ದೀರಿ, ನಮ್ಮ ಕಾಲದಲ್ಲೇ ಬಂದಿದ್ದೀರಿ, ಇದು ನಮ್ಮ ಜಾಗ ಬೇರೆ. ಮತ್ತೆ ಇವತ್ತು ಉಡುಪಿ ಪಾದಕಕ್ಕೆ ಹೋದ್ರೆ ಜಾಗ ತೋರಿಸ್ತಾರೆ, ಮಧ್ಯದೊಳಗೆ ಜಾಗ ಇದೆ, ಇವತ್ತಿಗೂ ಅಲ್ಲಿ ದೆವ್ವ ಪೀಡೆ ಅಂತ ಹೇಳಿ ಹಾಗೆಲ್ಲ ರಾತ್ರಿ ಎಲ್ಲ ಮಧ್ಯಾಹ್ನದಲ್ಲೇ ಜನ ಓಡಾಡೋದಿಲ್ಲ, ಅಷ್ಟು ಭಯಂಕರವಾದ ಜಾಗ ಅಂತ ಹೇಳಿದ್ರೆ. ನಮ್ಮ ಜಾಗ ನಮ್ಮ ಕಾಲ, ನೀವೆಲ್ಲ ಯಾಕೆ ಬಂದ್ರಿ? ನಿಮ್ಮನ್ನ ನಮ್ಮದೇ ಸ್ಥಳಕ್ಕೆ ನಮ್ಮ ಕಾಲದಲ್ಲಿ ಬಂದಿದ್ದಕ್ಕೋಸ್ಕರ ನಿಮ್ಮನ್ನೆಲ್ಲ ಕೊಂದು ಹಾಕಿಬಿಡ್ತಾ ಇದ್ದೇನೆ. ನಿಮ್ಮನ್ನು ಒಬ್ಬರನ್ನು ಬಿಡ್ತಿರಲಿಲ್ಲ. ಆದ್ರೆ ಏನ್ ಮಾಡೋದು, ನಿಮ್ಮ ಕೈಯಲ್ಲಿ ಮಗು ಇದೆಯಲ್ಲ, ನಿಮ್ಮ ಕೈಯಲ್ಲಿ ಮಗು ಇದೆಯಲ್ಲ, ಆ ಮಗುವಿನಿಂದ ನೀವೆಲ್ಲ ಬದುಕಿದ್ದೀರಿ ಅಂತೇಳಿ. ಆ ಚಿಕ್ಕ ಮಗು ನಿಮ್ಮನ್ನು ಕಾಪಾಡಿದೆ, ಅದಕ್ಕೆ ನೀವು ಬದುಕಿದ್ದೀರಿ ಅಂತ ಹೇಳಿದರು. ಅಷ್ಟೊತ್ತವ್ರು ತಿಳ್ಕೊಂಡಿದ್ರು ಪಾಪ, ಯಾವಾಗ ಒಂದು ರಕ್ತಕಾರಿ ಬಿದ್ದು ಬಿಟ್ಟನಲ್ಲ ಆ ತಿಳ್ಕೊಂಡ್ರಂತವ್ರು. ನಮ್ಮ ಪುಣ್ಯ, ಮಗುನೇನು ಮಾಡಲಿಲ್ಲ, ಯಾವನ್ನೂ ಅಟ್ಯಾಕ್ ಮಾಡಿತು ಅಂತ ಅನ್ಕೊಂಡಿದ್ರು. ಈ ಪಿಶಾಚಿ ಹೇಳಿದ್ರು ಗೊತ್ತಾಯ್ತಂತ, ನಮ್ಮ ಪುಣ್ಯ ಮಗು ಉಳಿತು ಅಲ್ಲ, ಮಗುವಿನ ಪುಣ್ಯ ನಾವು ಉಳ್ಕೊಂಡ್ವಿ ಅಂತ ಆಗ ಗೊತ್ತಾಯ್ತಂತ ಅವ್ರಿಗೆಲ್ಲ. ಆಗ ಆಶ್ಚರ್ಯವಾಗಿ ಪೀಡೆ ಬಿಟ್ಟೋಯ್ತಂತೆ. ಆಗ ನಮಗೆ ಅರ್ಥವಾಗ್ತಾ ಇದೆ, ನಿಷಿದ್ಧ ಕಾರದೊಳಗೆ ಸಂಚಾರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಆದ್ರೆ ಅವ್ರ ಅಪಾಯ ಬರಲಿಲ್ಲ. ಯಾತಕ್ಕೆ ಅಂದ್ರೆ ಮಧ್ಯ ಭೀಮಸೇನೆ ಮಗು ಏನ್ ತಿಳ್ಕೊಂಡಿದ್ದೀರಿ, ಲೋಕೇಶ್ವರ ಸಪತ ಬಾಲತಮಶ್ಚಿಲೇತಿ, ಅದು ಲೋಕದ ಒಡೆಯನಾದ. ಅದಕ್ಕೆ ಹರಿಕಥಾಮೃತಾರದಲ್ಲಿ ಚತುರ್ದಶಿಯ ಲೋಕಕ್ಕೆ ಅಧಿಪತಿ ಅಂತ ಕರೆದಿದ್ದಾರೆ. ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರ ವಂಶದಿ ಭಾರತೀ ರಮಣ ಮಧ್ವಾಭಿಧಾನದಲ್ಲಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೊಂದಿಸುವೆ ಅಂತ ಕರೆದಿರು. ಚತುರ್ದಶ ಲೋಕದ ಅಧಿಪತಿಯಾದ ವ್ಯಕ್ತಿ ಈತ ಅಂತ ಅದು ಸ್ತೋತ್ರ ಮಾಡಿದ ಕಥೆ ಕೇಳಿದ್ದೆ. ಇಲ್ಲ ಅದೇ ಭೀಮನೇ ಇರೋದು. ಅಂಥದ್ದೇ ಮಧ್ಯರಾತ್ರಿಯ ಸಮಯ, ಇಲ್ಲಿ ದೇವಪೀಡೆ ಇಲ್ಲ. ಚಿತ್ರದ ಗಂಧರ್ವ ಇದ್ದಾನೆ, ಉಳಿದು ಪಾಂಡವರಲ್ಲಿದ್ದಾರೆ. ಅರ್ಜುನನ ಮಾತಾಡಿಸ್ತಾನೆ, ನೀವೆಲ್ಲ ಯಾರು, ನಾನು ಹೇಳೋದಿಲ್ಲ ಅಂತ ಹೇಳಿದ. ಇಲ್ಲಿ ಯಾಕೆ ಬಂದ್ರಿ, ನಿಮ್ಮ ಮೇಲೆ ನಾನು ಉಗ್ರವಾದಂತಹ ಪ್ರತಿಭಟನೆ ಮಾಡ್ತೇನೆ ಅಂತ ಅವನಂದ್ರೆ, ನೋಡಯ್ಯ ಹಾಗೆಲ್ಲ ಮಾತಾಡ್ಬಿಡ, ನಮಗೆ ಹಾಗಲು ರಾತ್ರಿ ನಮಗೆ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಅಂದ್ರೆ ಅಸ್ತ್ರಬಲ್ಲವರು ನಾವು. ಅಸ್ತ್ರಬಲ್ಲ ನಮಗೆ ನಿಮ್ಮ ದೇಶ ನಮ್ಮ ದೇಶ, ನಮ್ಮ ಕಾಲ ನಿಮ್ಮ ಕಾಲ ಅಂತಿಲ್ಲ. ನೀನ್ಯಾರೋ ಶಕ್ತಿ ಇದ್ರೆ ಯುದ್ಧ ಮಾಡು, ಇಲ್ಲೋರ್ ನೀನೇ ಆ ಕಡೆ ಹೋಗು. ಹಾಗೆಲ್ಲ ನಾವು ಹಂಚತಕ್ಕಂಥವರಲ್ಲ, ನಾವೆಲ್ಲ ಕೂಡ ಬಹಳಷ್ಟು ಅಸ್ತ್ರಬಲ್ಲವರು ಅಂತ ಹೇಳಿ ಅವನಿಗೆ ಆಶ್ಚರ್ಯವಾಯ್ತು. ಹಾಗಿದ್ರೆ ಕ್ಷತ್ರಿಯರೋ ನೀವು ಅಂತ ಕೇಳಿದ. ಕ್ಷತ್ರಿಯರು ಹೌದೋ ಅಲ್ಲೋ ಗೊತ್ತಿಲ್ಲ, ನೀನು ಶಕ್ತಿ ಇದ್ರೆ ಯುದ್ಧ ಮಾಡು, ಇಲ್ಲ ಸುಮ್ಮನೆ ದಾರಿ ಬಿಡು ಹೋಗ್ತೇವೆ ಅಂತ ಹೇಳಿದ್ರು. ಅವನು ಬಿಡ್ಲಿಲ್ಲ, ನನ್ನ ಮೇಲೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರೇನು, ನನ್ನ ಶಕ್ತಿ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅಂತೇಳಿ ಯುದ್ಧ ಶುರು ಮಾಡೇ ಬಿಟ್ಟಂತು. ಪಾಂಡವನು ಯುದ್ಧ ಶುರು ಮಾಡ್ತಾ ಇದ್ದಾನೆ. ಇವರಲ್ಲಿ ಅಸ್ತ್ರಾಸ್ತ್ರ ಏನು ಇಲ್ಲ, ಶಸ್ತ್ರಾಸ್ತ್ರಗಳು. ಅರ್ಜುನ ತನ್ನ ಹೊಸ ಸಾಮರ್ಥ್ಯವನ್ನು ತೋರಿಸ್ತಾನೆ. ಆ ಪಂಜ ಕೈಯಲ್ಲಿತ್ತಲ್ಲ ಅದನ್ನು ತಗೊಂಡು ಮಂತ್ರಿಸಿದ್ದಂತನು. ಆಗ್ನೇಯ ಮಂತ್ರವನ್ನ ಜಪಿಸಿಬಿಟ್ಟು ಅವನು ಎಸ್ ಬಿಟ್ಟಂತ ಅವನ ಮೇಲೆ. ಆ ಪಂಜ ಹೋಯ್ತು, ಹೋಗಿ ಅವನ ರಥ ಪೂರ್ತಿ ಸುಟ್ಟಾಕಿತು. ಕುದುರೆಗಳ ಸಮೇತ ರಥ ಬೂದಿಯಾಗಿ ಹೋಯ್ತು. ಅಲ್ಲಿಗೆ ಸುಮ್ಮನಾಗಲಿಲ್ಲ, ಅವನ ಬಟ್ಟೆ ಕತ್ತಿಕೊಂಡಿತು, ಬಟ್ಟೆ ಎಲ್ಲ ಉರಿದು ಹೋಗ್ತಾ ಇದೆ. ಆಮೇಲೆ ಅಲ್ಲಿಗೂ ಸುಮ್ಮನಾಗಲಿಲ್ಲ, ಅವನ ಚರ್ಮ ಎಲ್ಲ ಸುಡ್ತಾ ಇದೆ. ಅವನ ಆಶ್ಚರ್ಯ ಏನು ಅರ್ಥಕ್ಕೆ ಆಗ್ತಾ ಇಲ್ಲ ಅವನ ಕೈಲಿ. ಈ ಅರ್ಜುನ ಬಿಟ್ಟಂತ ಆ ಕೊಂಜ ಅರ್ಥಕ್ಕೆ ಅವನ ಕೈಲಿ ಏನ್ ಮಾಡಿದ್ರು ಆಗ್ತಾ ಇಲ್ಲ. ಅದರ ಬದಲು ಒಂದೊಂದನ್ನ ಸುಟ್ಟು 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 ಹಾಕ್ತಾ ಇದೆ. ಅವನಿಗೆ ಆಶ್ಚರ್ಯ ಆಗೋಯ್ತು. ಕೊನೆಗೆ ಭಾರಿ ಆಶ್ಚರ್ಯವಾಗಿದ್ದು ಯಾವಾಗ ಅಂದ್ರೆ, ಅವನ ದೇಹದ ಎಲ್ಲಾ ಚರ್ಮನೂ ಸುಟ್ಟು ಹಾಕಿತ್ತಂತ. ಒಳಗಿನ ಭಾಗ ಸ್ವಲ್ಪ ಸುಟ್ಟಿಲ್ಲ, ಈ ಸುಡೋರು ಒಳಗೆ ಸುಟ್ಟು ಸಾಮಾನ್ಯ ಏರಿ ಸುಟ್ಟಾಗ ಒಳಗೆ ಸುಟ್ಟು ಹೋಗ್ಬಿಡುತ್ತೆ. ಅರ್ಜುನ ಹೇಗೆ ಮಂತ್ರ ಹಾಕಿದ್ದ ಅಂತ ಕೇಳಿದ್ರೆ, ಅಲ್ಲಿ ಚರ್ಮ ಮಾತ್ರ ಸುಡುತ್ತೆ ಹೊರತು ಒಳಗಿನ ಲೇಯರ್ ಸುಳ್ಳೇ ಇಲ್ಲ. ಅಷ್ಟೊತ್ತಿಗೆ ಅವನು ಭಾರಿ ಗಾಬರಿ ಆಗೋಯ್ತು. ಕಷ್ಟ ಓಡ್ಕೋತ ಬಂದು ಅರ್ಜುನ ನಮಸ್ಕಾರ ಮಾಡಲಿಲ್ಲ. ಧರ್ಮರಾಜನ ಕಾಲ ಹಿಡಿತಾರೆ, ಸೀನಿಯರ್ ಮೋಸ್ಟ್ ಕಂಡ ಕಾಣ್ತಿದ್ನಲ್ಲ, ದೊಡ್ಡವ್ರ ಮಾತು ಕೇಳ್ತಾರೆ. ಆಗಿನ ಕಾಲ ಅದು, ಇವತ್ತು ಯಾರ ಮಾತು ಕೇಳೋದಿಲ್ಲ, ಆ ವಿಚಾರ ಬೇರೆ. ಹೋಗಿ ಹೇಳ್ತಾನೆ, ಪುಣ್ಯಾತ್ಮ ನೀನು ಭಾರಿ ದೊಡ್ಡವನು ಅಂತ ಕಾಣಿಸ್ತಾ ಇದೆ, ದಯವಿಟ್ಟು ನನ್ನ ಪ್ರಾಣ ಉಳಿಸು. ಎಂಥ ವ್ಯಕ್ತಿ ಈತ, ನೀವೆಲ್ಲ ಯಾರು ಅಂತ ಕೇಳಿದಾಗ ಆಗ ಧರ್ಮರಾಜ ಹೇಳ್ತಾರೆ, ಅರ್ಜುನ ಅದ್ರ ವಾಪಸ್ ತಗೋ ಅಂತ ಹೇಳಿದನಂತೆ. ಮತ್ತೆ ಮಂತ್ರಿಸ್ತಾನೆ, ಇದು ಆಶ್ಚರ್ಯ, ಇವತ್ತವಾಗ ಅದು ಬರೋದಿಲ್ಲ, ಇವತ್ತು ಹಚ್ಚಲಕ್ಕೆ ಬರುತ್ತೆ, ನಮ್ಗೆ ಆರ್ಸಕ್ ಬರೋದಿಲ್ಲ. ಅದೊಂದು ಮ್ಯಾಜಿಕ್, ಪೆಟ್ರೋಲ್ ಬೆಂಕಿ ಎತ್ತಿರುತ್ತೆ, ಕೆಡ್ಡಿಗರದ್ರೆ ಹತ್ತಿಬಿಡುತ್ತೆ, ಆರ್ಸೋದಕ್ಕೆ ಎಷ್ಟು ಕಷ್ಟ ಗೊತ್ತಾದನ. ಶಸ್ತ್ರಾಸ್ತ್ರಗಳು ಹಾಗಲ್ಲ, ಒಂದು ಮಂತ್ರ ಹಾಕಿದ್ರೆ ಉರಿಬೇಕು, ಇನ್ನೊಂದು ಮಂತ್ರ ಕಾರಬೇಕು. ರಾಯರು ಗಂಧ ತೆಗಿಬೇಕಾದ್ರೆ ಅಗ್ನಿಸೂಕ್ತ ಜಪಿಸಿದ್ದು ಕುರಿತಾ ಇತ್ತು, ವರ್ಣಸೂಕ್ತ ಹೇಳಿ ಮುಟ್ಟಿದ ತಕ್ಷಣ ಆರೇ ಹೋಗ್ರೆ ಕಣ್ಣಗಾಗಿಬಿಡುತ್ತೆ. ಇವತ್ತು ಆ ರೀತಿ ಇದ್ರೆ ಮಾತ್ರ ಮಂತ್ರ ಬಂದಾಗ ಲೆಕ್ಕ ಹೊರತು ಒಂದು ಮಾತ್ರ ಬಂದ್ರೆ ಸಾಧ್ಯ ಇಲ್ಲ. ಬರೀ ಹಚ್ಚಲಕ್ಕೆ ಬಂದ್ರೆ ಅದು ವಿದ್ಯೆ ಅಲ್ಲ, ಬರೀ ಆರ್ಸಕ್ ಬಂದ್ರೆ ವಿದ್ಯೆ ಅಲ್ಲ. ಅವನಿಗೆ ಹಚ್ಚಲಕ್ಕೂ ಬರಬೇಕು, ಆರ್ಸಕ್ಕೂ ಬರಬೇಕು, ಆಗ ವಿದ್ಯೆ ಅಂತ ಕರೀತಾರೆ. ಡ್ರೈವಿಂಗ್ ಅಂದ್ರೆ ಸ್ಟಾರ್ಟ್ ಮಾಡಿಬಿಟ್ಟ, ಖುಷಿ ಆಯ್ತು, ಎಲ್ಲ ಆರಾಮ ಕೂತಿದ್ದ, ಸ್ಟಾಪ್ ಅಂದ್ರು, ಏ ನಂಗೆ ಬರೋದಿಲ್ಲ ಸರ್ ಅಂತ ಹೇಳಿದ. ಹೋಗ್ತಾ ಇರತ್ತೆ, ಗಾಬರಿ ಆಗ್ಬಿಡುತ್ತೆ, ಎಲ್ಲ ಜಂಪ್ ಹೊಡೆದ್ಬಿಡ್ತಾರಲ್ಲಿ ಅಂತ. ಏ ನಂಗೆ ಸ್ಟಾರ್ಟ್ ಮಾಡಕ್ ಮಾತ್ರ ಬರುತ್ತೆ, ನಿಯಾಮೂಲೆ ಡ್ರೈವರ್ ಅಂತ ಕರೀತಾರೆ. ಡ್ರೈವರ್ ಅಂದ್ರೆ ಸ್ಟಾರ್ಟ್ ಮಾಡ್ಲಿಕ್ಕೂ ಬರಬೇಕು, ಸ್ಟಾಪ್ ಮಾಡ್ಲಿಕ್ಕೂ ಬರಬೇಕು. ಮತ್ತು ಮಂತ್ರ ಅಂದ್ರೆ ಅದು, ಸಿದ್ಧಿ ಅಂದ್ರೆ ಅದು, ಹೀಗೂ ಬರಬೇಕು ಹಾಗೂ ಬರಬೇಕು. ಅದು ಗಣೇಶನ ಸ್ತೋತ್ರ ಮಾಡ್ತಾ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಗಣೇಶ ವಿಘ್ನ ನಿವಾರಕ ಅಂತ ಅಷ್ಟೇ ಗೊತ್ತಿದೆ ನಿಮಗೆ, ವಿಘ್ನ ಪ್ರದಾಯಕನೂ ಹೌದು ಅಂತ ಹೇಳಿದ್ದಾರೆ. ವಿಘ್ನ ಪ್ರದಾಯಕನೂ ಹೌದು, ವಿಘ್ನ ನಿವಾರಕನೂ ಹೌದು ಗಣೇಶ. ಅದಕ್ಕೆ ಓವರ್ಆಲ್ ಕಂಟ್ರೋಲ್ ಇದೆ, ಅದಕ್ಕೆ ಆತನ ವಿಘ್ನೇಶ್ವರ ಅಂತ ಕರೀತಾರೆ. ಯಾರು ವಿಘ್ನವನ್ನು ತೆಗಿತಾನೆ, ಯಾರು ವಿಘ್ನವನ್ನು ಕೊಡ್ತಾನೆ ಅಂದ್ರೆ, ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾಧಿಪೋಹಂ ಮತ ಇತಿ ಸುಧಿಯಾಂ ಸ್ಪಷ್ಟ ಮಾಜ್ಞಾಪನಾಯ ಪೌಲಸ್ತೆ ಛಾಂತರಾಯ ಸುರ ಮುನಿ ನಿಕರಾಭೀಷ್ಟ ಸಂಪ್ರಾಪ್ತ್ಯುಪಾಯ ಶ್ರೇಯೋ ವಿಘ್ನಾಧಿರಾಜ ಪ್ರತಿಶತು ಸತತಂ ಭೂರಿ ಗೌರೀತನೂಜ. ಗೋಕರ್ಣದಲ್ಲಿರತಕ್ಕಂಥ ಗಣೇಶನನ್ನ ಶ್ರೀ ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡಿದ ರೀತಿ, ದುಷ್ಟಾನಾಂ ವಿಘ್ನಕರ್ತ, ದುಷ್ಟರಿಗೆ ವಿಘ್ನವನ್ನು ತಂದುಕೊಡ್ತಾರೆ. ಅದಕ್ಕೆ ರಾವಣನಿಗೆ ಲಿಂಗ ಮುಂದೆ ಕೊಯ್ಲಕ್ಕೆ ಬಿಡಲಿಲ್ಲ, ವಿಘ್ನ ಮಾಡಿ ಅಲ್ಲೇ ಉಳಿಯ ಹಾಗೆ ಮಾಡಿಬಿಟ್ಟು. ಆದರೆ ಸಜ್ಜನರಿಗೆಲ್ಲ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ, ವಿಘ್ನವನ್ನು ಪರಿಹಾರ ಮಾಡುತ್ತಾನೆ. ಅದಕ್ಕೆ ವಿಘ್ನಾಧಿಪೋಹಂ ಅಂತ ಗಣೇಶ ತೋರಿಸ್ತಾ ಇದ್ದಾನೆ. ಆದ್ದರಿಂದ ದೇವತೆಗಳು ಅಂದ್ರೆ ಹೀಗೂ ಮಾಡಕ್ ಬರುತ್ತೆ, ಹಾಗೂ ಮಾಡಕ್ ಬರುತ್ತೆ. ರಾಯರ ಬಗ್ಗೆ ಕೇಳ್ತೇವೆ ನೋಡಿ, ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಶಾಪ ಮಾಡಕ್ಕೂ ಕೊಳ್ಳಕ್ಕೂ ಸಮರ್ಥರು, ಅನುಗ್ರಹ ಮಾಡಕ್ಕೂ ಸಮರ್ಥರು, ಒಲಿಲಕ್ಕೂ ಸಮರ್ಥರು, ಮುನಿಲಕ್ಕೂ ಸಮರ್ಥರು. ಆದ್ರೆ ಒಂದು ಭಾಗ ಇದ್ರೆ ಸಿದ್ಧಿ ಅಲ್ಲ. ಅರ್ಜುನ ಹಾಗೆ ಮಾಡಿ ತೋರಿಸ್ತಾನೆ, ಒಂದೇ ಕ್ಷಣದಲ್ಲಿ ಹೀಗೂ ಮಾಡದ, ಹಾಗೂ ಮಾಡದ. ಅವನಿಗೆ ಆಶ್ಚರ್ಯವೇ ಆಶ್ಚರ್ಯ. ಒಂದು ಕೇಳ್ತಾನೆ, ಎಂಥ ಮಹಾನುಭಾವರು ನೀವೆಲ್ಲ, ನೀವೆಲ್ಲ ಯಾರು ಅಂತ ಕೇಳಿದಾಗ ಎಲ್ಲ ಪರಿಚಯ ಮಾಡಿಕೊಡ್ತಾನೆ ಧರ್ಮರಾಜ. ಅವನಿಗೆ ಅರ್ಥ ಆಯ್ತದೆ. ಹಾಗೆ ಹೇಳ್ತಾರೆ ಅರ್ಜುನ ಕುರಿತು, ಹೇಳ್ತಾನೆ ಎಂಥ ಶಕ್ತಿ ನಿನಗೆ, ಪಾಪ ಗಂಧರ್ವ ಹೇಗಾಗಿದ್ದಾನೆ ಗೊತ್ತೇನೀಗ. ಮೊದಲು ಅವನು ಬಣ್ಣ ಚಿನ್ನದ ಮೈಬಣ್ಣ ಅಂತ ಹಾಗೆ ಹೊಳಿತಾ ಇದ್ದ ಮೊದಲು, ಈಗ ಹೇಗಾಗಿದ್ದಾನೆ ಗೊತ್ತೇನೀಗ, ಬಂಗಾರದಂತೆ ಹೊಳಿತಾ ಇದ್ದ ಅವನು, ಸುಡುವ ಕೆಂಡದಂತೆ ಮೈಬಣ್ಣ ಇದ್ದ ಅವನು, ಈಗ ಆರ್ಯದ ಕೆಂಡದಂತೆ ಮೈಬಣ್ಣ ಆಗಿತ್ತ. ಗೊತ್ತಲ್ಲ ಆರ್ಯದ ಕೆಂಡ ಅಂದ್ರೆ ಗೊತ್ತಾಗುತ್ತೆ. ಇದ್ದಲಿನ ಬಣ್ಣ ಬಂತಂತ ಅಂಗಾರವರ್ಮ ಅಂತ ಅವನ ಹೆಸರು. ಪಾಪ ಅಂಗಾರ ಶಬ್ದಕ್ಕೆ ಸಂಸ್ಕೃತದಲ್ಲಿ ಉರಿಯುವ ಬೆಂಕಿ ಅಂತ ಅರ್ಥ. ಕೆಂಡ ಕೆಂಡದಂತ ಮೈಬಣ್ಣ ಇತ್ತು, ಈಗ ಆರ್ಯದ ಅಂಗಾರವರ್ಮ ಆಗೋಯ್ದ ಪಾಪ. ಅವನಿಗೆ ಆಶ್ಚರ್ಯ ಆಯ್ತಂತ. ಇಷ್ಟರ ಮಧ್ಯೆ ಅವನಿಗೆ ಒಂದು ಕುತೂಹಲ, ಅಷ್ಟು ಕಪ್ಪಾಗಿ ಬಿಟ್ಟಿದ್ದಾನೆ ಪಾಪ. ಇಷ್ಟಾದ್ರೂ ಅವನಿಗೆ ಕಪ್ಪಾಗಿದ್ದು ದುಃಖ ಅಲ್ಲ, ಅವನಿಗೆ ಆಶ್ಚರ್ಯ. ಅಲ್ಲಯ್ಯ ಎಂಥ ಸಮರ್ಥ ನೀನು, ಭೂಲೋಕದ ವ್ಯಕ್ತಿಯಾಗಿ ಅತ್ಯದ್ಭುತವಾದಂತಹ ಶಸ್ತ್ರಾಸ್ತ್ರವಿದ್ಯೆ ಕಲ್ತಿದ್ದೀಯಲ್ಲ, ನನಗೇ ಬರೋದಿಲ್ಲ ದೇವತೆಯಾಗಿ ಅಂತ ಹೇಳಿದ್ದಾನೆ. ನನಗೇ ಬರೋದಿಲ್ಲ, ಇವು ಯಾವ ವಿದ್ಯೆ ಇದು, ಯಾವ ಅಸ್ತ್ರ ಇದು, ಸ್ವಲ್ಪ ಹೇಳ್ಕೊಡ್ತೀಯ ಅಂತ ಕೇಳಿದನು. ವಿದ್ಯೆಯ ವೈಭವಾದ್ರಿ, ಇವನು ಮನುಷ್ಯ, ನಾನೊಬ್ಬ ದೇವತೆ ಯಾಕೆ ಕಲ್ತ್ಕೋಬೇಕು ಅನಿಸ್ಲಿಲ್ಲ. ಮನುಸ್ಮೃತಿಯಲ್ಲಿ ಹೇಳುತ್ತಾರೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ತಿಳಿಯೋ ವಿಷಯ ಇತ್ತು ಅಂದ್ರೆ ಹುಡುಗ ಹೇಳಿದ್ರು ಕೇಳಬೇಕು, ಒಂದು ಗಿಳಿ ಹೇಳಿದ್ರು ಕೇಳಬೇಕು. ಆದರೆ ತಿಳಿಯೋ ವಿಷಯ ಇಲ್ಲ ಅಂದ್ರೆ ಯಾರ ಪಾತ್ರಿಗೂ ಬೆಲೆ ಇಲ್ಲ. ಒಳ್ಳೆ ತಿಳಿತಕ್ಕಂತ ಶಕ್ತಿ ಇದೆ, ಯಾವ್ದಯ್ಯ ಅಸ್ತ್ರ ಅಂತ ಕೇಳುತ್ತಾರೆ. ಅರ್ಜುನ ಹೇಳ್ತಾರೆ, ನೋಡು ಅದು ಆಗ್ನೇಯಾಸ್ತ್ರ ಅಂತ ಹೇಳಿದ್ರೆ. ನನಗೂ ಆಗ್ನೇಯಾಸ್ತ್ರ ಗೊತ್ತಿದೆ ಅಂತ ಹೇಳ್ತಾನೆ ಪಾಪ. ಅದು ಇಂಥ ಆಗ್ನೇಯಾಸ್ತ್ರ ಗೊತ್ತಿಲ್ಲ. ಬಿ ಮಾಡಿದ ಫಟ್ರಂಕ್ ತಗೊಳಕ್ಕೆ ಬರುತ್ತೆ, ಹತ್ತನೇ ಅಟೆಂಪ್ಟ್ 35 ತಗೊಂಡು ಪಾಸ್ ಮಾಡೋಕ್ಕೂ ಬರುತ್ತೆ. ತಗೊಂಡು ಉಪಯೋಗ ಅನ್ನೋದ್ರಿಂದ ಅವನೇನು ತಾನು ಇನ್ನೊಬ್ರು ಹೇಳೋದಲ್ಲ, ಹ್ಯಾಗ ಪಾಸ್ ಆದ್ರೆ ಅವನಿಗೂ ಗೊತ್ತಿಲ್ಲ ಪಾಪ. ಅವನು ಅಂತ ಸ್ಥಿತಿಯಲ್ಲಿ ಇರ್ತಾನೆ. ಒಂದೇ ಕೋರ್ಸೆ ಸಿದ್ಧಿ ಒಂದೇ ಅಲ್ಲ. ಒಂದೇ ಕೋರ್ಸ್ ಬಂದವನು ಫಸ್ಟ್ ರ್ಯಾಂಕ್ ಬಂದವನು ನಾಲೆಡ್ಜ್ ಆಗಿರುತ್ತದೆ, ಜಸ್ಟ್ ಪಾಸ್ ಅವ್ರ ನಾಲೆಡ್ಜ್ ಆಗಿರುತ್ತದೆ. ಆಗ್ನೇಯಾಸ್ತ್ರ ಹಾಗೆ. ಅರ್ಜುನಿಗೆ ವಿದ್ಯೆ ಹೇಗೆ ಗೊತ್ತಿತ್ತು ಅಂದ್ರೆ ಆಚಾರ ಹೇಳ್ತಾರೆ, ವಿದ್ಯಾ ಸುಶಿಕ್ಷತ ತಮಾಹಿ ಸುರೇಂದ್ರ ಸೂನವು. ಅರ್ಜುನಲ್ಲಿ ವಿದ್ಯೆ ಅನ್ನೋದು ಅಷ್ಟು ಸಿದ್ಧಿಗೆ ಬಂದಿತ್ತಂತೆ. ಪುಣ್ಯಾರ್ಥ ಹಿಂದೆ ನೋಡಿದ್ದೇವೆ, ಆತ ಬಾಣ ಶಬ್ದವನ್ನು ಕೇಳಿ ಬಾಣ ಹೊಡಿತಿದ್ನಂತೆ. ಶಬ್ದವನ್ನು ಕೇಳಿ ಬಾಣ ಹೊಡೆದ್ರೆ ಸರಿಯಾದ ಗುರಿಯಲ್ಲಿ ಬಿಡುತ್ತಿತ್ತು. ನೋಡ್ಕೊಂಡು ಹೊಡೆದ್ರು ಬಿಡೋದಿಲ್ಲ, ನೋಡ್ಕೊಂಡು ಹೊಡೆದ್ರು ಬಿಡೋದಿಲ್ಲ. ಎಷ್ಟೋ ಜನ ಬರೀ ಶಬ್ದಕ್ಕೆ ಹೊಡಿತಿದ್ದಂತ ಅಂಥ ಸಾಮರ್ಥ್ಯ ಇತ್ತು. ಅದಕ್ಕೆ ವಿದ್ಯಾ ಸುಶಿಕ್ಷಿತ ಸಮಾಹಿ ಸುರೇಂದ್ರ ಸೂನು. ವಿದ್ಯೆ ಬರೀ ಕೇಳಿದ್ರೆ ಬರೋದಿಲ್ಲ, ಅಭ್ಯಾಸಾನುಸಾರಿಣಿ ವಿದ್ಯಾ, ಬುದ್ಧಿ ಕರ್ಮಾನುಸಾರಿಣಿ. ಈ ಒಂದು ಶಾಸ್ತ್ರದ ಮಾತುಗಳವೆಲ್ಲ ಕೂಡ ಅಭ್ಯಾಸಾನುಸಾರಿಣಿ ವಿದ್ಯಾ. ಅವನು ಹೇಗೆ ಅಭ್ಯಾಸ ಮಾಡ್ತಾನೋ ವಿದ್ಯೆ ಹಾಗೆ ಒಲಿಯುತ್ತೆ. ಒಂದೇ ಕಾಲೇಜು, ಅದೇ ಮೇಸ್ಟರ್ಗಳು, ಅದೇ ಸಿಲೆಬಸ್, ಅದೇ ಎಕ್ಸಾಮಿನೇಷನ್ ಹಾಲು, ಎಲ್ಲ ಅದೇ. ಇಮ್ಯುಲೇಟರ್ ಅವನೇ, ಫಸ್ಟ್ ರ್ಯಾಂಕು, ಅವನು ಫಸ್ಟ್ ಕ್ಲಾಸ್ ಫೇಲು. ಯಾತಕ್ಕೆ ಅಭ್ಯಾಸ ಮಾಡಿಲ್ಲ. ಅಭ್ಯಾಸ ಮಾಡದೆ ಹೋದ್ರೆ ಯಾವ ಗ್ರಂಥ ಓದಿದ್ರು ಅಷ್ಟೇನೆ. ಸರಿಯಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸಾನುಸಾರಿಣಿ ವಿದ್ಯಾ. ಒಳ್ಳೆ ವಿದ್ಯೆ ಸಿದ್ಧಿಗೆ ಬಂದಿದೆ ಅಂದ್ರೆ ಅಭ್ಯಾಸ ಜಾಸ್ತಿ ಮಾಡಿದ್ದಾರೆ ಅಂತ ಅಷ್ಟೇ ಅರ್ಥ. ಬ್ರಹ್ಮಸೂತ್ರದಲ್ಲಿ ಹೇಳುತ್ತಾರೆ, ಓ ಆವೃತ್ತಿ ಅಸಕೃತೋಪದೇಶಾತ್ ಓಂ. ಹರಿಕಥೆಯೇನೆ ಕೇಳೋ, ಕೇಳಿದ್ದೇ ಕೇಳು. ಇದೆಲ್ಲ ಶಾಸ್ತ್ರದ ಮಾತುಗಳು. ಅದೇ ದೃಷ್ಟಿಯಿಂದ ಚೆನ್ನಾಗಿ ಅರ್ಜುನ ಆ ರೀತಿ ಅಭ್ಯಾಸ ಮಾಡಿದ್ದಕ್ಕೆ ಅವನಿಗೆ ಆ ಸಿದ್ಧಿ ಬಂತು. ಎಷ್ಟೋ ಜನ ಹುಡುಗರು ಒಂದೇ ಕೋರ್ಸ್ನವರೇ ತಮ್ಮ ಫ್ರೆಂಡ್ಸ್ಗೆಲ್ಲ ಪಾಠ ಮಾಡ್ತಿರ್ತಾರೆ, ಅಷ್ಟು ಸಿದ್ಧಿ ಇರುತ್ತೆ ಅವರಿಗೆ. ಒಂದೇ ಕೋರ್ಸ್ನಲ್ಲಿ ಹೇಗೆ ಮಾಡ್ದ ಅಂದ್ರೆ ಅವನ ಸಿದ್ಧಿ ಆ ರೀತಿ ಬಂದಿತ್ತು. ಬುದ್ಧಿ ಕರ್ಮಾನುಸಾರಿ. ಬುದ್ಧಿ ಬರಬೇಕಾದ್ರೆ ಹೇಗಾಗಬೇಕು ಅಂದ್ರೆ ಅವನು ಮಾಡಿದ ಕರ್ಮಗಳ ಡಿಪೆಂಡ್ ಆಗುತ್ತೆ. ಸತ್ಯವನ್ನು ಹೇಳೋದು, ಮೋಸ ಮಾಡದೇ ಇರೋದು, ಪವಿತ್ರವಾಗಿ ಬದುಕೋದು, ಒಳ್ಳೆ ಬುದ್ಧಿ ಶಾರ್ಪ್ ಆಗಿರುತ್ತೆ ಅಂತ ಹೇಳ್ತಾರೆ. ತಿನ್ನಬಾರದನ್ನ ತಿನ್ನೋದು, ಕುಡಿಬಾರದನ್ನ ಕುಡಿಯೋದು, ಮಾಡಬಾರದನ್ನ ಮಾಡೋದು, ಮೊದಲೇ ಬುದ್ಧಿ ಇರೋದಿಲ್ಲ, ಅದಿದ್ದು ಬರೋದು ಹಾಳಾಗೋಗ್ಬಿಡುತ್ತೆ. ಇವತ್ತು ಒಳ್ಳೆ ಕಾರ್ಯ ಯಾತಕ್ಕೆ ಮಾಡಬೇಕು ಅಂದ್ರೆ ಹೆಚ್ಚು ಬುದ್ಧಿ ಜಾಗೃತ ಮಾಡ್ಕೊಳ್ಳೋದಕ್ಕೋಸ್ಕರ. ಅನೇಕರು ಯೋಚನೆ ಇಲ್ಲ, ಯಾವ ರಿಟೈರ್ ಆಗ್ಬಿಡಿ ಮತ್ತೆ ಅವ್ರನ್ನ ತಿಳ್ಕೊಂಡ್ಬಿಡ್ತಾನಾಗ್ಲೇ. ತಪ್ಪದು, ರಿಟೈರ್ ಆಯ್ತು ಮುಂದೆ ಹುಟ್ಟೋದಿಲ್ಲ ಅಂತ ಏನು ಗ್ಯಾರಂಟಿ? ಮತ್ತೆ ಮುಂದಿನ ಜನ್ಮದ ತುಂಬಾ ಹುಟ್ಟಲಿಕ್ಕೆ ಬುದ್ಧಿವಂತರಾಗಿರ್ತಾರೆ, ಯಾತಕ್ಕೆ ಗೊತ್ತೇ ಇದು. ಹಿಂದಿನ ಜನ್ಮದ ಸಾಧನೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹಿಂದಿನ ಜನ್ಮದ ಸಾಧನೆ ಕಂಟಿನ್ಯೂ ಆಗದೆ ಹೋಗಿದ್ದಿದ್ರೆ ಇವತ್ತೆಲ್ಲ ಒಂದೇ ರೀತಿ ಇರಬೇಕಾಗಿತ್ತು, ಯಾಕಿಲ್ಲ? ಅದಕ್ಕೆ ಅವರ ಸಾಧನೆ ಆ ರೀತಿ ಮಾಡ್ತಾ ಇರುತ್ತೆ. ಆದ್ರಿಂದ ನಾವು ಜೀವನದಲ್ಲಿ ಕೊನೆ ಉಸಿರಿರೋವರೆಗೂ ಕೂಡ ವಿದ್ಯೆಯ ಬಗ್ಗೆ ತುಂಬಾ ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡಲೇಬೇಕು. ಇಲ್ಲದೆ ಹೋದ್ರೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಅರ್ಜುನ ಆ ರೀತಿ ಬದುಕಿದವನಾದ್ರಿಂದ ಅಷ್ಟು ಸಿದ್ಧಿ ಪಡೆದಿದ್ದಂತೆ. ಅವನು ಕೇಳ್ತಾನೆ, ಅರ್ಜುನ ನನ್ನ ಹೇಳಿಕೊಡು ಅಂದಾಗ ಅರ್ಜುನ ಆಯ್ತು ಹೇಳ್ಕೊಡ್ತೇನೆ ಅಂತ ಹೇಳ್ತಾನೆ. ಅವನು ಹೇಳಿಸ್ಕೊಂಡಂತ ವಿದ್ಯೆನ ಹೇಳಿಸ್ಕೊಂಡಂತೆ ಆಗ ಅವನು ಮಾತಾಡ್ತಾನೆ, ಅರ್ಜುನ ನನ್ ತುಂಬಾ ಖುಷಿ ಆಯ್ತು ವಿದ್ಯೆ ಹೇಳ್ಕೊಟ್ಟಿದ್ದಕ್ಕೆ, ನಾನು ನಿಮ್ಮ ವಿದ್ಯೆ ಹೇಳ್ಕೊಡ್ತೇನೆ ಬಾ ಅಂತ ಕರೀತ. ನಾನು ವಿದ್ಯೆ ಹೇಳ್ಕೊಡ್ತೇನೆ. ಯಾವ ವಿದ್ಯೆ ಅಂದ್ರೆ ಗಂಧರ್ವ ವಿದ್ಯೆ. ಹೇಗೆ ಮಾಯಾಗೋದು ಹೇಳ್ಕೊಡ್ತೇನೆ ಭಾರತ, ಹೇಗೆ ಮಾಯಾಗೋದು ಹೇಳ್ಕೊಡ್ತೇನೆ. ನಮ್ಮ ಜನಕ್ಕೆ ಮಾಯಾಗೋದು ಗೊತ್ತಿಲ್ಲ, ಮಾಯ ಮಾಡೋದು ಗೊತ್ತಿದೆ. ಎಷ್ಟಿದ್ರು ಆ ಕಂಪ್ನಿ ಕಂಪ್ನಿನೇ ಮಾಯ ಮಾಡಿಬಿಡ್ತಾರೆ, ಬೇಕಾದ್ರೆ ಗೋಡೋನೇ ಮಾಯ ಮಾಡಿಬಿಡ್ತಾರೆ, ಅದು ಗೊತ್ತು ಪಾಪ. ಆದರೆ ಮಾಯ ಆಗೋ ವಿದ್ಯೆ ಹೇಳ್ಕೊಡ್ತೇನೆ ಬಾ ಅಂತ ಹೇಳಿದೆ ನಾನು. ಆಗ ಅರ್ಜುನ ಹೇಳುತ್ತಾನೆ, ಅಷ್ಟೇ ಅಲ್ಲ, ನಿಮಗೆ ದಿವ್ಯವಾದ ಕುದುರೆಗಳನ್ನು ಕೊಡ್ತೇನೆ. ಒಂದು ಕುದುರೆ ಕೊಡಬೇಕಾದ್ರೆ ರೇಸ್ ಕೋರ್ಸ್ ಕುದುರೆ, ರೇಸ್ ಕುದುರೆಗೆ ಎಷ್ಟು ಬೆಲೆ ಇರುತ್ತೆ ಗೊತ್ತಾ? ಯಾವ ಇಂಪೋರ್ಟೆಡ್ ಕಾರಿಗಿಂತ ಬೆಲೆ ಜಾಸ್ತಿ ಅದಕ್ಕೆ. ಅದು ಒಂದು ಕುದುರೆ ಕೊಡ್ತೇನಲ್ಲ, ಕುದುರೆಗಳನ್ನೇ ನೆನಪು ಕೊಡ್ತೇನೆ, ದೇವಲೋಕದ ಕುದುರೆಗಳನ್ನು ಕೊಡ್ತೇನೆ ಅಂತ ಹೇಳಿದ ಅರ್ಜುನ ಅಂದನಂತೆ, ನನಗೆ ಯಾವುದೂ ಬೇಡ ಅಂತ ಹೇಳಿದ್ರು. ನನಗೆ ನಿನ್ನ ವಿದ್ಯೆನೂ ಬೇಡ, ನಿನ್ನ ಕುದುರೆಗಳೂ ಬೇಡ. ನೀನು ಅಷ್ಟು ಕೊಡಬೇಕು ಅಂತಿದ್ರೆ ಮುಂದೆ ಯಾವಲಾರು ಕೊಡು, ನನಗೇನು ಅರ್ಜೆಂಟ್ ಇಲ್ಲ ಅಂತ ಹೇಳಿಬಿಟ್ಟೆ. ಇದು ಹೊಸ ವಿಚಾರಗಳಿವೆಲ್ಲ ಕೂಡ. ನಾವು ಕೊಟ್ಟರೆ ಸಾಕು ಅಂತ ಕಾಯ್ತಿರ್ತಾನೆ ಮನುಷ್ಯ, ನಾನು ಆಮೇಲೆ ಕೊಡ್ತೇನೆ ನೀನು ಮೊದಲು ಕೊಡೋ ಅಂತ ನಮ್ಮ ಪದ್ಧತಿ. ಈ ನೀವು ಕೊಟ್ಟುಬಿಡು ನಾನು ಆಮೇಲೆ ಕೊಡ್ತೇನೆ ಅಂತ ಹೇಳೋದು ಪದ್ಧತಿ. ತಾನು ಕೊಡೋದು ಕೊಟ್ಟು ಆಮೇಲೆ ಕೊಡು ಅಂತ ಕೇಳ್ತಾನಲ್ಲ, ಯಾತಕ್ಕೆ ಅಂದ್ರೆ ನಮಗೆ ಸುಮ್ಮನೆ ಕಥೆ ಕೇಳಿದ್ರೆ ಅರ್ಥವಾಗೋದಿಲ್ಲ. ತಾತ್ಪರ್ಯ ನಿರ್ಣಯ ಇದಕ್ಕೋಸ್ಕರ ಇರೋದೆ, ಅದಕ್ಕೋಸ್ಕರ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದ. ಆಚಾರ್ಯ ಹೇಳ್ತಾರೆ, ಅರ್ಜುನ ಯಾತಕ್ಕೆ ಹಾಗೆ ಮಾಡಲಿಲ್ಲ ಅಂದ್ರೆ ತನ್ನ ವಿದ್ಯೆನ ತಾತನು ತಾನು ಹೇಳಿ ಅವನ ವಿದ್ಯೆ ತಾನೇ ತಿಳ್ಕೊಂಡು ಬಿಟ್ರೆ ಅದಕ್ಕೇನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ, ಎಕ್ಸ್ಚೇಂಜ್ ಆಗಿಬಿಡುತ್ತೆ. ಅದು ಮಾಡಲಿಕ್ಕೆ ಅರ್ಜುನ ಇಷ್ಟಪಡಲಿಲ್ಲ ಅಂತ ಹೇಳಿದ್ದಾರೆ. ಎಕ್ಸ್ಚೇಂಜ್ ಮಾಡೋದು ಧರ್ಮ ಅಲ್ಲ. ಯಾತಕ್ಕೆ ಎಕ್ಸ್ಚೇಂಜ್ ಮಾಡೋದು ಧರ್ಮ ಅಲ್ಲ? ಶಾಸ್ತ್ರ ಹೇಳ್ತದೆ, ಆದಿತ್ಯತಃ ಸ್ವಗತ ಸಂವಿಧ. ಅರ್ಜುನಿಗೆ ಗೊತ್ತು, ನಾನು ಹೇಳ್ಕೊಟ್ಟ ವಿದ್ಯೆ ಅವನು ಕೊಡೋ ಅದೃಶ್ಯವಾಗೋ ವಿದ್ಯೆಗಿಂತ ನನ್ನ ವಿದ್ಯೆ ಜಾಸ್ತಿ. ಅರ್ಜುನಿಗೆ ಗೊತ್ತಿತ್ತಂತ, ಅರ್ಜುನಿಗೆ ಅಷ್ಟು ಸಾಮರ್ಥ್ಯ ಇದೆ, ನನ್ನ ವಿದ್ಯೆಗೆ ತುಂಬಾ ಬೆಲೆ ಇದೆ, ಅವನ ವಿದ್ಯೆಗೆ ಇಷ್ಟು ಬೆಲೆ ಇಲ್ಲ. ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೀಗ, ನನ್ನ ವಿದ್ಯೆ ಉಪದೇಶ ಮಾಡಿದ ನನ್ನ ಪುಣ್ಯ ತುಂಬಾ ಜಾಸ್ತಿ ಬಂದಿದೆ. ಈಗ ಅವನ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಪುಣ್ಯ ಹೋಯ್ತೀಗ, ಎಕ್ಸ್ಚೇಂಜ್ ಆಯ್ತಷ್ಟೇ. ಆದ್ರಿಂದ ತಯಾರಾಗಲಿಲ್ಲ. ಒಂದು ಬಂಗಾರ ಸರನ ಕಬ್ಬಿಣ ಚೇರಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಗತಿ ಏನಾಗ್ಬೇಕು? ಇದು ತಗೊಂಡು ಬುದ್ಧಿ ಅಂತ ಕೊಟ್ಟು ಅಂತ ಅಡ್ಡಾಯ ಬಿಡ್ತಾನೆ ಅಷ್ಟೇ. ಒಂದು ಬೆಳ್ಳಿ ಚೇನೇ ಸೇವ್ ಮಾಡಕ್ ಆಗೋದಿಲ್ಲ. ಬೆಳ್ಳಿ ಬಂಗಾರ ಚೇನಲ್ಲೇ ಎಷ್ಟು ಕ್ಯಾರೆಟ್ ನೋಡ್ತಾನೆ ಮೊದಲು, ಅದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಮುಳುಗೋಗಿ ಬಿಡ್ತಾನೆ. ಅಂತ ಹೊತ್ತಿನೊಳಗೆ ನನ್ನ ವಿದ್ಯೆಯನ್ನ ಇವನ ವಿದ್ಯೆಗೆ ಯಾಕೆ ಎಕ್ಸ್ಚೇಂಜ್ ಮಾಡ್ಕೋಬೇಕು? ನಾನು ವಿದ್ಯೆ ಬೇಡ ಕೊಡ್ಲಿ, ಯಾವಾಗ ಕೊಡ್ಲಿ, ಆ ವಿದ್ಯೆ ಲೆಕ್ಕಾಚಾರ ಬೇರೆ. ಕೆಲವರಿರ್ತಾರೆ ಭಾರಿ ಬುದ್ಧಿವಂತರು, ನನ್ನಲ್ಲಿ ಏನೋ ಇದನ್ನು ಕೊಟ್ಟು ಬಿಡ್ತೇನೆ, ನೀವು ನಿಮ್ಮಲ್ಲೆಲ್ಲರೂ ಕೊಟ್ಟು ಬಿಡಿ ಅಂತ ಕೇಳು. ಇವನೇ ಕೊಟ್ಕೊಂಡ್ಬಿಡ್ತಾನೆ ಗೋವಿಂದ. ಇವನು ಕೊಡೋದು ಅಂತ ಹೇಳಿದಲ್ಲ, ಯಾವ್ದೋ ಒಂದು ಸ್ಟೀಲ್ ಉಂಗ್ರ ಕೊಟ್ಬಿಟ್ಟು ಬಂಗಾರದಂದ್ರೆ ಕೊಡಿ, ಅದು ಗತಿಯನಾಗ್ಬೇಕು ಆಮೇಲೆ. ಅದಕ್ಕೆ ಒಪ್ಪಾರದು ಮನುಷ್ಯ, ನೀನ್ ಕೊಡೋದು ನೀನ್ ಕೊಡೋದು, ದುಡ್ಡು ಕೊಟ್ಬಿಡ್ತೇನೆ ಅದಕ್ಕೆ, ನಮ್ಮಿದ್ದೆ ಸಪರೇಟ್ ಕೊಡು. ಆಗ ಫಲಿತ್ಯಾಗ ಅರ್ಜುನ ತೋರಿಸ್ತಾನೆ, ನಾವು ಯಾವುದೋ ಅವಸರಕ್ಕಾಗಲಿ ಆಸೆ ಆಮಿಷದ ಒಳಗಾಗಿಬಿಟ್ಟು ನಮ್ಮ ವಿದ್ಯೆಯನ್ನ ಚೀಪ್ ಮಾಡ್ಕೋಬಾರ್ದು. ವಿದ್ಯೆಯನ್ನು ಹಾಗೆ ಉಪದೇಶ ಮಾಡಿ, ಏನು ಕೊಡದೆ ಹೋದ್ರು ಪರವಾಗಿಲ್ಲ, ಆ ಪುಣ್ಯ ಎಷ್ಟು ಬರುತ್ತೆ ಗೊತ್ತಾ? ಅದು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ. ನಮ್ಮ ಪುಣ್ಯದ ಟರ್ಮ್ ಅಲ್ಲಿ ಮಾತಾಡಿ ನಮ್ಗೆ ಗೊತ್ತಿಲ್ಲ ಇವತ್ತಿನ ದಿವಸ, ಎಲ್ಲ ಎನ್ಕ್ಯಾಶ್ಮೆಂಟ್ ಇಮಿಡಿಯೇಟ್ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾನೆ ಮನುಷ್ಯ. ತಪ್ಪದು, ಪುಣ್ಯದ ಲೆಕ್ಕ ಭಾರಿ ದೊಡ್ಡದು. ಹಣಕ್ಕೆ ನಾಶ ಇದೆ, ಹಣಕ್ಕೆ ಮಿತಿ ಇದೆ. ಈ ಪುಣ್ಯಕ್ಕೆ ನಾಶ ಇಲ್ಲ, ಪುಣ್ಯಕ್ಕೆ ಮಿತಿ ಇಲ್ಲ. ಪುಣ್ಯ ಜನ್ಮ ಜನ್ಮಾಂತರಕ್ಕೆ ಬರುತ್ತೆ. ಹಣ ಬಂದಿದ್ದು ಯಾರು ನೋಡಿದ್ದಾರೇನೋ? ಯಾರ ಹೆಣದಿಂದ ಅವ್ರನ್ನ ಸಂಪಾದನೆ ಮಾಡಿದ ಹಣ ಹೋಗಿಲ್ಲ, ಅವನೊಬ್ಬನೇ ಹೋದ್ರೆ ಪುಣ್ಯ. ಇರೋದನ್ನು ಕಿತ್ತೂರು ಕಳಿಸ್ತಾರೆ ಹೊರತು ಎಷ್ಟೋ ಜನ ಸತ್ರೆ ಆಕ್ಸಿಡೆಂಟ್ ನಲ್ಲಿ ಅವನ ಆಸ್ಪತ್ರೆಗೆ ಹೋಗೋದಿಲ್ಲ, ಇದು ಬಂದು ಕಿತ್ಕೊಳ್ಳೋಕೆ ನೋಡ್ತಿರ್ತಾರೆ. ಆಗ್ಲೇ ಅಂತ ಮಹಾಮೂರ್ಖರಿರ್ತಕ್ಕಂಥ ಪಾತ್ರರಿರ್ತಕ್ಕಂಥ ಕಾಲದೊಳಗೆ ಹಣ ನಮ್ಮನ್ನು ಕಾಪಾಡುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಸಾಯೋ ಯಾತಕ್ಕೆ ಹೋಗ್ತಾರೆ? ಹಣ ಇದ್ದಿದ್ದಕ್ಕೆ ಸಾಯ್ತಾರೆ. ಪೇಪರ್ಲ್ಲಿ ಬರ್ತಿರುತ್ತಲ್ಲ, ಮಧ್ಯ ಮನೇಲಿ ಒಬ್ಬರೇ ಇದ್ದಾರೆ, ಹೋದ ಕುತ್ತಿಗೆ ಸೇರಿದ ದುಡ್ಡು ಹೊಡ್ಕೊಂಡು ಹೋದ. ಇವತ್ತು ಗುಡಿಸಲಿಗೆ ಹೋಗಿ ಕೊಲೆ ಮಾಡೋ ಚಾನ್ಸಸ್ ಗಿಂತ ಈ ಶ್ರೀಮಂತರ ಮೇಲೆ ಕೊಲೆ ಮಾಡೋ ಚಾನ್ಸಸ್ ಜಾಸ್ತಿ. ಹಣ ಇಲ್ಲದವರ ಬದುಕ್ತಿದ್ದ, ಹಣ ಇದ್ದಿದ್ದಕ್ಕೆ ಸತ್ತ. ಅದಕ್ಕೆ ಈ ಹಣದ ಲೆಕ್ಕಾಚಾರ ಅನ್ನೋದು ದೇವರು ಕೊಟ್ಟರೆ ಬರಲಿ, ಇಲ್ಲಿ ಹೋದ್ರೆ ತಪ್ಪಲ್ಲ. ಆದರೆ ಅದಕ್ಕೋಸ್ಕರ ಯಾರು ಮನುಷ್ಯ ಪ್ರಯತ್ನ ಪಟ್ಟ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ನಶ್ವರ ಅನ್ನೋದನ್ನ ಅರ್ಜುನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದ, ಅದಕ್ಕೆ ಅಷ್ಟು ಮುಂದೆ ಬಂದ. ಭಗವದ್ಗೀತೆಯು ಕೇಳೋ ಯೋಗ ಬಂದ ಆತನಿಗೆ. ವಿದ್ಯೆಯ ಮಹತ್ವ ಈಗ ಗೊತ್ತಿತ್ತಲ್ಲ ಆತನಿಗೆ. ಎಂಥ ವಿದ್ಯೆಯನ್ನು ಕೇಳಿದ ಗೊತ್ತಾ? ಭಗವದ್ಗೀತೆಯನ್ನು ಕೇಳಿದ. ಯಾರ ಬಾಯಿಂದ? ಸ್ವತಃ ಭಗವಂತನ ಬಾಯಿಂದ ಕೇಳಿದ. ಅರ್ಜುನ ಓವರ್ ನೈಟ್ ಭಗವದ್ಗೀತೆ ಕೇಳಿದ್ದಲ್ಲ. ಇವತ್ತು ಎಂ ಎಸ್ ಸಿ ಫೈನಲ್ ಇಯರ್ ಇದ್ದಾನೆ ಅಂದ್ರೆ ಎಷ್ಟು ಓದಿರ್ಬೇಕು ಲೆಕ್ಕ ಹಾಕಿಯವ್? ಪ್ರೈಮರಿ ಸ್ಕೂಲ್ ದಾಟಿ, ಹೈಸ್ಕೂಲ್ ದಾಟಿ, ಪಿ ಯು ಸಿ ದಾಟಿ, ಬರೀ ದಾಟೋದಲ್ಲ, ಎಷ್ಟು ಮಾರ್ಕ್ಸ್ ಜಾಸ್ತಿ ತಗೊಂಡು ಇವರಲ್ಲೇ ರ್ಯಾಂಕ್ ತಗೊಂಡ್ರು, ಎಂಟ್ರೆನ್ಸ್ ಪಾಸ್ ಆಗಿ ಇವೆಲ್ಲ ಅಂಡರ್ಸ್ಟುಡ್. ಅಲ್ಲಿಗೆ ಫೈನಲ್ ಎಂ ಎಸ್ ಸಿ ಅಂದ್ರೆ ಎಷ್ಟು ಅರ್ಥ ಆಗಿರ್ಬೇಕು ಅವನಿಗೆ? ಇವತ್ತು ಅರ್ಜುನ ಗೀತೆ ಕೇಳ್ತಾನೆ ಅಂದ್ರೆ ಅವನ ಸಾಧನೆ ಎಷ್ಟು ದೊಡ್ಡದಿರ್ಬೇಕು ಲೆಕ್ಕ ಹಾಕಿ. ಓವರ್ ನೈಟ್ ಗೀತೆ ಕೇಳಿದ್ದಲ್ಲ, ಅದನ್ನ ಜನ್ಮ ಜನ್ಮಗಳ ತಪಸ್ಸಿನ ಫಲ ಆತನಿಗೆ ಬಂತು. ನಮಗೆ ಇಲ್ಲೇನು ಬಂತು ಅಂತ ಅಷ್ಟೇ ನೋಡಿಬಿಡ್ತೇವೆ, ಮುಂದೇನು ಸಿಕ್ತು ನೋಡಿದಾಗ ಗೊತ್ತಾಗ. ಆಗ ಗಂಧನ ಇನ್ನೂ ಆಶ್ಚರ್ಯವಾಯ್ತು. ಹೌದಾ ಅರ್ಜುನ ಅಂದ್ರೆ, ಹೌದಪ್ಪ, ನನಗೆ ಏನು ಬೇಕಿಲ್ಲ, ಈಗ ಮುಂದೆ ಪ್ರಸಂಗ ಬಂದ್ರೆ ಕೊಡ್ಲೇಬೇಕಂತೇನೇ ಇಲ್ಲ ಅಂತ ಹೇಳಿದೆ ನಾನು. ಆಗ ಅವನಿಗೆ ಆಶ್ಚರ್ಯವಾಯ್ತು. ಆಗ ಅವನು ಪ್ರಾರ್ಥನೆ ಮಾಡ್ತಾನೆ ಪಾಂಡವರನ್ನ, ನಿಮ್ ಬಗ್ಗೆ ನಾನು ತಿಳ್ಕೊಂಡಷ್ಟು ನೀವು ದೊಡ್ಡವರೊಂದು ಗೊತ್ತಾಗ್ತಾ ಇದೆ ನನಗೆ, ಒಂದು ಪ್ರಾರ್ಥನೆ ಅಂತ ಹೇಳಿದೆ. ಏನು ಅಂದ್ರೆ, ಇವತ್ತು ಯಾವುದೇ ಒಬ್ಬ ಮನುಷ್ಯ ಒಬ್ಬ ಪುರೋಹಿತರು ಅಂತ ಇಲ್ಲದೆ ಇರಬಾರದು ಅಂತ ಹೇಳಿದ್ದಾನೆ. ಪುರೋಹಿತರು ಅಂತ ಇಲ್ಲದೆ ಇರಬಾರದು. ನೀವು ಹೇಳಿ ಕೇಳಿ ಕ್ಷತ್ರಿಯರು ಅಂತ ನನಗೆ ಗೊತ್ತಾಯಿತು, ಅದು ಚಂದ್ರವಂಶದ ಮಹಾನುಭಾವರು, ಕುರುಗುರುಗಳು ಅಂತ ಇಲ್ಲದೇನೆ ಸಂಚಾರ ಮಾಡಬಾರದು. ಆದ್ರಿಂದ ನನ್ನ ಪ್ರಾರ್ಥನೆ, ನೀವು ಪುರೋಹಿತರನ್ನು ಮಾಡಿಕೊಂಡು ಪುರೋಹಿತರು ಇಟ್ಕೊಂಡಿದ್ರು ಅಂತ ಹೇಳಿದ ಮೇಲೆ ನಾವು ಇಟ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿದಾಗ ಪಾಂಡವರು ಒಪ್ಪಿಕೊಂಡ್ರಂತ. ಇಲ್ಲಿ ಸ್ವಲ್ಪ ಸ್ಪಷ್ಟೀಕರಣ ತಿಳ್ಕೊಂಡು, ಪುರೋಹಿತರು ಅಂತ ಹೇಳಿದರೆ ಇವತ್ತಿನ ಪುರೋಹಿತರ ಅರ್ಥ ಇಟ್ಕೊಂಡ್ರೆ ಗೋವಿಂದ, ಅದು ಪುರೋಹಿತ ನಮ್ಮನ್ನು ಕಾಪಾಡಲಿಕ್ಕೆ ಬರೋದಿಲ್ಲ, ತಾನು ಉದ್ಧಾರ ಮಾಡಕ್ ಬರ್ತಾನೆ ಅಷ್ಟೇ. ಪುರೋಹಿತ ಶಬ್ದದ ಅರ್ಥ ಅದಲ್ಲ, ಪುರೋಹಿತ ಯಜಮಾನನ ಹಿತ ಮುಖ್ಯ ಅವನಿಗೆ, ಅಂಥವನು ಪುರೋಹಿತ ಅಂತ ಕರೀತಾರೆ. ತನ್ನ ಹಿತ ಮುಖ್ಯ ಅಲ್ಲ, ಯಜಮಾನ ಹಿತ ಮುಖ್ಯವಾದ್ರೆ ಮಾತ್ರ ಪುರೋಹಿತವು. ಆ ರೀತಿ ಬದುಕಬೇಕು, ಒಳ್ಳೆ ಯಾವ್ದಾದ್ರು ದಿವಸಕ್ಕೆ ಒಳ್ಳೆ ದಿವಸ ಹೇಳಬೇಕು, ಒಳ್ಳೆ ಮಾರ್ಗ ತೋರಿಸಬೇಕು, ಉದ್ಧಾರದ ಹಾದಿ ತೋರಿಸಬೇಕೆ ಹೊರತು. ಹೇಮನ್ ಹೇಳಿದ್ನಲ್ಲ ಒಂದ್ಸಲ, ಯಾರೋ ಒಬ್ಬ ಒಂದು ಗೃಹ ಪ್ರವೇಶಕ್ಕೆ ಮನೆ ಮುಹೂರ್ತ ಕೇಳಿದ್ರೆ ಅಮಾವಾಸ್ಯೆ ಮಂಗಳವಾರ ಸಾಯಂಕಾಲ ಮುಹೂರ್ತ ಇಟ್ಕೊಡ್ತಾನೆ ಬ್ರಾಹ್ಮಣ, ಏನ್ ಮಾಡ್ಬೇಕು ಅದಕ್ಕೆ? ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಿದ್ರೆ, ನಾನು ಅವತ್ತು ಫ್ರೀ ಇದ್ದೀನಿ ಅದಕ್ಕೆ ಇಟ್ಕೊಡ್ತೇನೆ ಅಂತ ಹೇಳಿದ್ರೆ, ತಾನು ಫ್ರೀ ಇರೋದು ಮುಖ್ಯನ, ಅವನು ಅನುಕೂಲ ಆಗೋದು ಮುಖ್ಯನ. ನಾನು ಕಣ್ಣಾರೆ ನೋಡಿದ್ದೆ ಹೇಳ್ತಿರೋದು, ಯಾರ್ದ ಕತೆ ಅಲ್ಲ ಅದನ್ನ. ಎಷ್ಟು ಜನ ಮೋಸ ಮಾಡ್ತಾರೆ, ಮತ್ತು 100ಕ್ಕೆ 90 ಜನ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾ ಇಲ್ಲ, ಕೆಲವರಿದ್ದಾರೆ ಪಾಪ, ಒಳ್ಳೆಯವರು ಇವತ್ತು ಒಳ್ಳೆಯವರು ಇದ್ದಾರೆ, ಸಂಖ್ಯೆ ತುಂಬಾ ಕಡಿಮೆ, ನೆಗ್ಲಿಜಿಬಲ್ ಇದ್ದ. ಆದರೆ ಆ ರೀತಿ ಮಾಡೋದ್ರಿಂದ ಏನು, ಇವನಿಗೂ ಪ್ರಯೋಜನ ಇಲ್ಲ, ದುಡ್ಡು ಬರುತ್ತೆ ಅದು ಹೋಗುತ್ತಾನೆ, ಅವನಿಗಂತೂ ಸರ್ವನಾಶ. ಅವರು ಪುರೋಹಿತರಲ್ಲ, ತಮ್ಮ ತ್ಯಾಗವನ್ನಾದರೂ ಮಾಡಿ ತಾವು ನಂಬಿದವರನ್ನ ಕೈ ಬಿಡಬಾರದು, ಅಂಥವನ್ನ ಗುರು ಅಂತ ಕರೀತ. ಹಿಂದಿನ ಕಾಲ ಪುರೋಹಿತರು ಅಂದ್ರೆ 100+ ಕ್ಲಾಸ್ ಟೀಚರ್ ಇದ್ದ, ಸಂಪೂರ್ಣವಾದ ರಕ್ಷಣೆಯ ಜವಾಬ್ದಾರಿ ಅವರದ್ದು. ಒಂದೊಂದು ಕೆಲಸಕ್ಕೂ ಪುರೋಹಿತ ಅಲ್ಲ, ಯಾವ ಕೆಲಸಕ್ಕೂ ಅವನೇ ಬರಬೇಕು ಮನೆಯೊಳಗೆ. ಹಿಂದೆ ಅಂತ ಮನೆತನ ತುಂಬಾ ಇತ್ತಾನ, ಮನೆತನದ ಪುರೋಹಿತರು ಅಂತ ಕರಿತಿದ್ರು ಅವರು. ಇವತ್ತು ಸಿಕ್ಕವನೇ ಪುರೋಹಿತ ಆಗಿಬಿಟ್ಟಿದೆ ಅಷ್ಟೇ, ಸಿಕ್ಕವನೇ ಪುರೋಹಿತ. ಯಾರು ಸಿಕ್ಕರೆ ಕರ್ಕೊಂಡು ಬಾ ಅಂತ ಹೇಳಿದ್ರೆ, ನಿನ್ನ ಇತಿಹಾಸ ಏನು ಗೊತ್ತು, ಅವನಿಗೆ ಫ್ಯಾಮಿಲಿ ಡಾಕ್ಟರ್ ಯಾಕೆ ಹೋಗ್ತಾರೆ, ನಿನ್ನ ಕೇಸ್ ಹಿಸ್ಟ್ರಿ ಗೊತ್ತು ಅವನಿಗೆ, ಲಾಸ್ಟ್ ಟೈಮ್ ಎಷ್ಟು ಚೆಕ್ ಮಾಡಿದಾಗ ಈಗ ಎಷ್ಟು ಎಲ್ಲ ನೆನಪಿರುತ್ತೆ ಅವನಿಗೆ. ನೋಡಿದ ತಕ್ಷಣ ಹೇಳಿದೆ ನಿಮ್ಗೆ ಆಗೋದಿಲ್ಲ ಬಿಡ್ರಿ, ಅನರ್ಜಿ ಎಲ್ಲ ಗೊತ್ತು ಅವನಿಗೆ, ಹಸುವಿನಿಗೆಲ್ಲ ಪರಿಚಯ ಮಾಡಿಕೊಡೋದು ಸತ್ತೋಗಿರ್ತಾನೆ ಅಷ್ಟೊತ್ತಿಗೆ. ಅದಕ್ಕೆ ಯಾಕೆ ಫ್ಯಾಮಿಲಿ ಡಾಕ್ಟರ್ ತಿಳ್ಕೊಂಡಿರ್ತಾರೆ ಅಂದ್ರೆ, ಅವನ ಬಗ್ಗೆ ಇವನ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ. ಆ ತರಹ ಕುಲಗುರು ಯಾತಕ್ಕೆ, ಪುರೋಹಿತ ಯಾತಕ್ಕೆ ಅಂದ್ರೆ, ಇವನ ಸಮಸ್ತ ಪರಿಚಯ ಅವನಿಗಿರೋದ್ರಿಂದ ಒಳ್ಳೆ ಗೈಡೆನ್ಸ್ ಕೊಡ್ತಾನೆ ಅಂತ ಅರ್ಥ. ಅದಕ್ಕೋಸ್ಕರ ಪುರೋಹಿತರು ಅಂತ ಇರಬೇಕು, ನೀವು ಪುರೋಹಿತರನ್ನ ಇಟ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡುತ್ತಾ ಅಲ್ಲಿ ಪುರೋಹಿತರ ಬಗ್ಗೆ ಪರಿಚಯ ಮಾಡಿಕೊಳ್ಳಿಕ್ಕೇನೆ ಅನೇಕ ಕಥೆಗಳನ್ನು ಹೇಳ್ತಾನೆ ಪುಣ್ಯಾತ್. ಅದು ಎಲ್ಲ ಕಥೆ ಹೇಳೋದಿಲ್ಲ, ಒಂದು ಕಥೆ ಕೇಳಿದ್ರೆ ನಮ್ಗೆ ಆಶ್ಚರ್ಯವಾಗ್ತದೆ. ವಶಿಷ್ಠರ ಕಥೆಯನ್ನು ಅಲ್ಲಿ ಹೇಳಿದ್ದಾರೆ. ಮಹಾಭಾರತದಲ್ಲಿ ಮುಖ್ಯ ಕಥೆ ಎಷ್ಟು ಆಕರ್ಷಕನೋ ಉಪಾಖ್ಯಾನಗಳು ಅಷ್ಟೇ ಆಕರ್ಷಕವಾದದ್ದು. ಅದರಲ್ಲಿ ಸಾವಿರಾರು ಉಪಕಥೆಗಳು ಬರುತ್ತೆ ಮಹಾಭಾರತದಲ್ಲಿ. ಪ್ರಧಾನ ಕಥೆ ಕುರುಪಾಂಡವರ ಕಥೆಯಾದರೆ ಅನೇಕ ಉಪದ ಕಥೆಗಳು. ಈ ಯಾವ ಕಥೆ ಉಪಕಥೆ ಇವರಿಗೂ ಹೇಳಿಲ್ಲ, ಶಾಂಪಲಿಗೋಸ್ಕರ ಒಂದು ಹೇಳ್ತಿರೋದಷ್ಟೇ ಇದೆ, ಒಂದೇ ಒಂದು ಉಪಕಥೆ ಆಗಿರುತ್ತೆ ಅಂತ ಹೇಳೋದು. ಇಲ್ಲ ಕಥೆ ಬರುತ್ತೆ ಹೇಳ್ತಾರೆ ವಿಶ್ವಾಮಿತ್ರರು, ವಶಿಷ್ಠರ ಕಥೆ ಹೇಳ್ತಾರೆ. ವಶಿಷ್ಠರು ತುಂಬಾ ಸಾಧು ಸ್ವಭಾವ ಅಂದ್ರೆ ಭಾರಿ ಸಾಧು ಸ್ವಭಾವ. ವಿಶ್ವಾಮಿತ್ರ ಮನೆಗಳು ಗಾಧಿರಾಜರ ಮಕ್ಕಳು. ಒಂದು ಸಲ ವಿಶ್ವಾಮಿತ್ರ ಮನೆಗಳು ವಶಿಷ್ಠರ ಆಶ್ರಮಕ್ಕೆ ತಮ್ಮ ಸೈನ್ಯ ಸಮೇತವಾಗಿ ಯಾವುದೋ ಪ್ರಸಂಗಕ್ಕೆ ಅಂತ ಹೋಗಿರ್ತಾರೆ. ವಶಿಷ್ಠರು ನೋಡ್ತಾರೆ, ತುಂಬಾ ಆಶ್ಚರ್ಯವಾಗುತ್ತೆ, ಭಾರಿ ಸಂತೋಷವಾಗುತ್ತೆ. ವಿಶ್ವಾಮಿತ್ರರನ್ನ ಮಾತಾಡಿಸ್ತಾರೆ, ಅವರು ಇನ್ನು ಮೊದಲ ಪರಿಚಯ ಅದಷ್ಟೇನೆ. ನೀವು ರಾಜ ವಿಶ್ವಾಮಿತ್ರರು ಬಂದಿದ್ದೀರಿ, ಎಷ್ಟು ಜನ ಕರ್ಕೊಂಡು ಬಂದಿದ್ದೀರಿ, ಇಷ್ಟೆಲ್ಲ ಸಂಚಾರ ಮಾಡಿದ್ದೀರಿ, ತುಂಬಾ ಆಯಾಸವಾಗಿರುತ್ತೆ, ನಾನು ಆತಿಥ್ಯವನ್ನು ಮಾಡ್ತೇನೆ, ಬನ್ನಿ ಬೇಕಾದ ಕೊಡ್ತೇನೆ, ತಿನ್ನಿ ಉಣ್ಣಿ ಅಂತ ಕರೀತಾರೆ. ಆ ವಿಶ್ವಾಮಿತ್ರ ಹೇಳಿದ್ರಂತ ವಿಶ್ವೇಶ್ವರೇ, ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷವಾಯ್ತು ನನಗೆ, ನಮ್ಮ ಆತಿಥ್ಯ ಬಗ್ಗೆ ತರಗೆಡಿಸಿಕೊಳ್ಳೋಕೆ ಹೋಗಬೇಡಿ, ನಾವು ಸ್ವಲ್ಪ ಜನ ಇಲ್ಲ, ಸಾವಿರಾರು ಜನ ಸೈನಿಕರಿದ್ದಾರೆ, ಆನೆಗಳು ಕುದುರೆಗಳು ಎಲ್ಲ ಇವೆ, ಆದ್ರಿಂದ ನಿಮ್ಗೆ ಆತಿಥ್ಯ ಮಾಡಕ್ಕೆ ಆಗೋದಿಲ್ಲ, ನೀವು ಋಷಿಗಳು ಪಾಪ, ಪರ್ಣಕುಟಿಯಲ್ಲಿ ವಾಸ ಮಾಡ್ತೀರಿ, ಇಷ್ಟು ಜನ ಟ್ರೀಟ್ ಮಾಡಕ್ಕೆ ನಿಮ್ ಕೈಲಿ ಆಗೋದಿಲ್ಲ, ಆದ್ರಿಂದ ನಿಮ್ ಮಾತುಗಳು ತುಂಬಾ ಸಂತೋಷ ಆಯ್ತು ನನಗೆ, ನಾವೇನು ಹೋಗ್ತೇವೆ ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಅವ್ರು ಕೇಳೋದಿಲ್ಲ, ಎಷ್ಟರ ಇದ್ದು ಯೋಚನೆ ಮಾಡಬೇಡಿ, ನಿಮ್ಗೆ ಬೇಕಾದ ಸ್ಥಳ ಆತಿಥ್ಯ ಮಾಡ್ತೇನೆ ನಾನು, ಕುತ್ಕೊಳ್ಳಿ ಅಂತ ಹೇಳಿ. ಆಶ್ಚರ್ಯ ಆಯ್ತು ವಿಶ್ವಾಮಿತ್ರ, ಇದೇನಿದು, ಇಷ್ಟು ಜನ ನಾವಿದ್ದೇವೆ, ಒಬ್ಬ ಮುನಿ ಇದ್ದಾರೆ ಇವರೆಲ್ಲ, ನಾಲ್ಕು ಜನ ಶಿಷ್ಯರಿದ್ದಾರೆ, ಪಾಪ ನಮ್ಗೇನು ಆತಿಥ್ಯ ಮಾಡ್ತಾರೆ, ಒತ್ತಾಯ ಬೇರೆ ಮಾಡ್ತಾರೆ, ಹೇಳಲೇಬೇಕು ನೀವು. ತುಂಬಾ ನಿರ್ವಾಹ ಇಲ್ಲದೆ ಒಪ್ಕೊಂಡ್ರು ಪಾಪ ವಿಶ್ವಾಮಿತ್ರ, ಎಲ್ಲ ಆತಿಥ್ಯಕ್ಕೆ ಏರ್ಪಾಟು ಮಾಡಿ ಏನು ಬೇಕು ಅಂತ ಕೇಳಿ ಬರೆಸ್ತಾ ಇದ್ದಾರೆ. ಒಂದಾಯ್ತು, ಎರಡಾಯ್ತು, ಬರ್ತಾ ಇದೆ. ಯಾರೋ ಒಬ್ರು ಈ ಬೇಕು ಅಂತ ಅನ್ಕೊಂಡ್ರೆ ರೆಡಿ ತಕ್ಷಣವೇ, ಅದು ಇರೋದಲ್ಲ, ಅನ್ಕೊಂಡಿದ್ದೆಲ್ಲ ಹಾಕ್ತಿದ್ದಾರಪ್ಪ, ಮನಸ್ಸಲ್ಲಿ ಅನ್ಕೊಂಡ್ರೆ ತಯಾರೇ. ಅವನು ವಿಶ್ವಾಮಿತ್ರ ಎಷ್ಟು ಆಶ್ಚರ್ಯವಾಯ್ತು ಅಂದ್ರೆ ಎದ್ರಂತೆ ವಿಶಿಷ್ಟರ ಕರೆದು ಹೇಳ್ತಾರೆ, ವಶಿಷ್ಠರೇ ನಮ್ಮ ಮನೆಯಲ್ಲಿ ನಾನಿಷ್ಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಾನೊಬ್ಬ ರಾಜ, ಸಾಮಾನ್ಯ ರಾಜನಲ್ಲ, ರಾಜಋಷಿ ನಾನು, ನನಗೆ ಶಕ್ತಿ ಇಲ್ಲ, ಇಂತ ನನಗೆ ಸಂಪತ್ತಿದ್ದು ಜನ ಇದ್ದು ನನಗೆ ಆಗೋದಿಲ್ಲ ಅಂತದ್ದು. ಇದ್ದಕ್ಕಿದ್ದಾಗಿ ನೀವು ಕೇಳಿದೆಲ್ಲ ಕೊಡ್ತಿರಲ್ಲ, ನಿಮ್ಮ ಯಶಸ್ಸಿನ ಗುಟ್ಟೆ ಇರು ಅಂತ ಕೇಳಿದ್ದಾರೆ. ನಿಮ್ಮ ಯಶಸ್ಸಿನ ಗುಟ್ಟೆ ಏನು? ಆಗ ಅವ್ರು ಹೇಳಿದ್ರಂತೆ, ನನ್ನ ಯಶಸ್ ಗುಟ್ಟು ನನ್ನಲ್ಲಿ ಕಾಮಧೇನು ಇದೆ ಅಂತ ತೋರಿಸಿದ್ರು. ನನ್ನಲ್ಲಿ ಕಾಮಧೇನು ಇದೆ, ಅದಕ್ಕೆ ತಯಾರು ಕೂಡ ಮಾಡಬೇಕಾಗಿಲ್ಲ, ನಾನು ಹೇಳಿದ ತಕ್ಷಣ ಬರುತ್ತೆ ಅಂತ ಹೇಳಿದ್ದಾರೆ. ಕೇಳಿದ ತಕ್ಷಣ ಬರುತ್ತೆ. ವಿಶ್ವಾಮಿತ್ರಿ ಭಾರಿ ಆಶ್ಚರ್ಯ ನೋಡ್ತಾರೆ ಕಾಮಧೇನು. ಅದಕ್ಕೆ ಭಜ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮ್ಮ ಹೆಸರು ಕೇಳಿ ಗೊತ್ತಿರುತ್ತೆ ಹೊರತು ಕಾಮಧೇನು ಕೆಪಾಸಿಟಿ ಕೇಳಿ ಗೊತ್ತಿರೋದಿಲ್ಲ. ಆಗ ವಿಶ್ವಾಮಿತ್ರರು ಶುರು ಮಾಡ್ತಾರೆ, ವಶಿಷ್ಠರೇ ನೀವೊಬ್ಬ ಮುನಿಗಳು, ಇಂಥ ಧೈರ್ಯತವ ನೀವೇನ್ ಮಾಡ್ತೀರಿ, ನನಗೆ ಕೊಟ್ಟು ಬಿಡಿ ಅಂತ ಕೇಳಿ. ಇಂಥ ಧೈರ್ಯ ನಿಮಗೆ ಆತಕ್ಕೆ, ನನಗೆ ಕೊಡಿ, ನಾ ದೊಡ್ಡ ರಾಜನಾದ್ದರಿಂದ ತುಂಬಾ ಜನಕ್ಕೆ ಉಪಯೋಗವಾಗತ್ತೆ, ಕೊಡಿ ಅಂತ ಕೇಳಿ. ಅವ್ರು ಹೇಳಿದರು, ನಾನು ಇದನ್ನ ಬಿಸಿನೆಸ್ಗೋಸ್ಕರ ಇಟ್ಕೊಂಡಿಲ್ಲ, ನಾ ಸ್ವಂತಕ್ಕೆ ಇಟ್ಕೊಂಡಿಲ್ಲ, ನಾನು ಕೇಳಿ ತಂದಿದ್ದು ಅಲ್ಲ, ಇದು ನನ್ನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಕೊಟ್ಟದ್ದು. ಸಮುದ್ರ ಬಹರ ಕಾಲ ಕೊಟ್ಟು ಬಂದದ್ದು ಕಾಮಧೇನು, ಬ್ರಹ್ಮದೇವರು ಕೊಟ್ಟಿದ್ದಿದ್ದನ್ನ, ಆದ್ರಿಂದ ನಾನು ಕೊಡೋ ಹಕ್ಕು ನನಗಿಲ್ಲ. ಆಫೀಸ್ ಇಬ್ರು ಕೊಡಿ ಅಂತ ಕೊಟ್ಬಿಡಕ್ಕಾಗತ್ತೆ ಯಾರು ಕೇಳಿದ ತಕ್ಷಣ? ಉಪಯೋಗಿಸ್ತಾನ ಬಿಡ್ತಾನೆ, ಆಫೀಸ್ ಇಬ್ ಆಫೀಸ್ ಉಪಯೋಗ ಯಾರು ಕೊಟ್ಟು ಕಳಿಸಿಬಿಟ್ರೆ ಅವರಿಗೆ ಭಾರಿ ತಪ್ಪೋದು. ನನ್ನಲ್ಲ ಇದು, ಬ್ರಹ್ಮದೇವ್ ನನಗೆ ಕೊಟ್ಟಿದ್ದಾರೆ ಅದು ಇಟ್ಕೊಂಡಿದ್ದೇನೆ, ನೀವು ಕೊಡಕ್ ಆಗೋದಿಲ್ಲ ಅಂತ ಹೇಳಿ. ಅವ್ರು ಬಿಡ್ಲಿಲ್ಲ, ನೀವು ಕೊಡಲೇಬೇಕು ಅಂತ ಹೇಳಿದ್ರು. ನಾನು ಕೊಡಕ್ ಆಗೋದಿಲ್ಲ, ಇನ್ನೊಂದು ಊಟಕ್ಕೆ ಬನ್ನಿ ಬೇಕಾದ್ರೆ ಬೇಕಾದಷ್ಟು ಹಾಕ್ತೇನೆ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ, ನೀವು ಕೊಡ್ತಿರಲ್ಲ ಅಂತ ಕೇಳಿದ್ರು. ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಸಿಟ್ಟು ಬಂದು ವಿಶ್ವಾಮಿತ್ರರಿಗೆ, ನಾವು ಕಿತ್ಕೊಂಡು ಎಳ್ಕೊಂಡು ಹೋಗ್ತೇನೆ ಆಗಿದ್ರೆ ಅಂತ ಹೇಳಿದ್ರು. ಹೋಗಬೇಡಿ, ಒಳ್ಳೇದಾಗೋದಿಲ್ಲ ಅಂತ ಹೇಳಿ ಕೇಳಿಲ್ಲ, ಎಳ್ಕೊಂಡು ಹೊರಟೇ ಬಿಟ್ರು ಕಾಮಧೇನು. ಅದು ವಿಶ್ವಾಮಿತ್ರರು ವಶಿಷ್ಠ ನೋಡ್ತಾರೆ, ಸುಮ್ಮನೆ ಇದ್ದಾರೆ. ಆಗ ಕಾಮಧೇನು ಕೇಳ್ಕೊಂಡಂತೆ, ವಶಿಷ್ಠರೇ ನನಗೆ ಅಪ್ಪಣೆ ಕೊಡಿ, ನಿಮ್ಮ ತಪಶಕ್ತಿ ಉಪಯೋಗಿಸಿದ್ರೆ ಬಿಡಿಸ್ಕೊಳ್ಳಿ ಅಂತ ಕೇಳ್ತಂತೆ ಕಾಮಧೇನು. ಅವ್ರು ಹೇಳ್ತಾರೆ, ನಾನು ಆ ರೀತಿ ಮಾಡೋದಿಲ್ಲ, ನಾನೊಬ್ಬ ಋಷಿ, ನಾನು ಕೋಪಗೊಂಡು ನನಗೆ ಗೊತ್ತಿಲ್ಲ, ದೇವರನ್ನು ಕಾಪಾಡಬೇಕೆ ಹೊರತು ಹಾಗೆಲ್ಲ ಕೋಪ ರೂಪ ನಾನು ಕೊಳ್ಳೋದಿಲ್ಲ ಅಂತ ಹೇಳಿದ್ದೆ. ವಶಿಷ್ಠರು ಯಾತಕ್ಕೆ ಶ್ರೇಷ್ಠ ಅಂತ ಗೊತ್ತಾರೆ, ತುಂಬಾ ಶಾಂತ ಸ್ವಭಾವ ಅವರು. ಅದಕ್ಕೆ ತುಂಬಾ ಶ್ರೇಷ್ಠ ವ್ಯಕ್ತಿಯನ್ನ ವಶಿಷ್ಠರಿದ್ದಾಗೆ ಅಂತ ಕರೆಯೋದು ಇಡಿಎಂ ಆಯ್ತು. ವಶಿಷ್ಠರಿದ್ದಾಗೆ ತುಂಬಾ ಶಾಂತ ಸ್ವಭಾವ, ಶಾಪ ಕೊಟ್ಟಿದ್ರು ಮುದುಗುತ್ತಿರ್ಬೇಕಾದ್ರೆ ಶಾಪ ಕೊಡ್ಲಿಲ್ಲ, ಏನೂ ಮಾಡಲಿಲ್ಲ, ನಾನೇನು ಮಾಡೋದಿಲ್ಲ ಅಂತ ಹೇಳ್ಬೇಕು. ಕಾಮಧೇನು ಎಳ್ಕೊಂಡು ಹೋಗ್ತಾ, ಕಾಮಧೇನು ಹೋಗಕ್ಕೆ ಇಷ್ಟ ಇಲ್ಲ, ಕಾಮಧೇನುವಿಗೆ ಹೋಗ್ತಾ ಇಲ್ಲ, ಜೋರಾಗಿ ಎಳಿತಾ ಇದ್ದಾರೆ, ಹಿಂಸೆ ಆಗ್ತಾ ಇದ್ದಾರೆ. ಆಗ ಕೇಳ್ಕೊಳ್ಳೋದು, ವಶಿಷ್ಠರೇ ನೀವೇನು ಮಾಡಬೇಡಿ, ನಾನು ಮಾಡ್ತೇನೆ ಒಪ್ಪಿಗೆ ಕೊಡಿ ಅಂತ ಕೇಳಿದ್ದಾರೆ. ನಾನು ಮಾಡ್ತೇನೆ ತಿಳಿದ್ರೆ ಒಪ್ಪಿಗೆ ಕೊಡಿ ಅಂತ ಹೇಳಿದ ತಕ್ಷಣ ವಶಿಷ್ಠರು ಆಯ್ತು ಏನ್ ಮಾಡ್ತೇವೆ ಮಾಡು ಅಂತ ಹೇಳಿದ್ರು. ಆಗ ಕಾಮಧೇನು ಏನ್ ಮಾಡ್ತು ಅಂತ ಹೇಳ್ತಾರೆ, ಅವರ ಮೈಮೇಲಿಂದ ಬಾಣ ಬೀಳ ಶುರುವಾಯ್ತು. ತನ್ನ ಮೈಮೇಲಿಂದ ಇಷ್ಟೊತ್ತು ಕೇಳಿ ಊಟ ಕೊಟ್ಟಿತ್ತಲ್ಲ, ಬರೀ ಶಸ್ತ್ರಾಸ್ತ್ರ ಒಯ್ತಾ ಇದೆ ಮೇಲೆ, ಮೈಮೇಲಿಂದ ಬಾಣಗಳ ಪ್ರವಾಹ ಬರ್ತಾ ಇತ್ತು. ವಿಶ್ವಾಮಿತ್ರ ಸೈನ್ಯವೆಲ್ಲ ನಾಶ ಆಗೋಯ್ತು, ಆ ಸರಸತ ಬಾಣಗಳು ತನಷ್ಟಾನೆ ಹೊಡ್ಕೋತಿದೆ ಮೇಲೆಕ್ಕದ. ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಗೋ, ಸಂಪೂರ್ಣ ಸೋತು ಬಿಟ್ರು, ಅದನ್ನು ಓಡೋಗ್ಬಿಟ್ಟಿಲ್ಲ, ಕಾಗ್ಲಿಲ್ಲ ಅವ್ರ ಕೈ. ಸೈನ್ಯವನ್ನ ಕಳ್ಕೊಂಡು ವಿಶ್ವಾಮಿತ್ರರು ಹೋಗ್ಬಿಟ್ರಂತೆ. ಅವತ್ತಿನಿಂದ ಅವ್ರು ಏನ್ ತಿಳ್ಕೋಬೇಕಾಗಿತ್ತು, ತುಂಬಾ ತಪ್ಪು ಮಾಡಿದೆ, ಈ ಮಾಡ್ಕೊಡ್ರಾಗಿತ್ತು ತಿಳ್ಕೊಳ್ಲಿಲ್ಲ, ದ್ವೇಷ ಭಾವನೆ ಬೆಳೆಸ್ಕೊಂಡ್ಬಿಟ್ರು. ಏನಾದ್ರೂ ಮಾಡಿ ವಶಿಷ್ಠರನ್ನ ನಾಶ ಮಾಡಬೇಕು ಅಂತ ಹಠ ಹಿಡಿದ್ರು. ವಶಿಷ್ಠರನ್ನ ನಾಶ ಮಾಡಬೇಕು, ನನಗೆ ಶಿಂಷೆ ಕೊಟ್ಟಿದ್ದಾರೆ, ತಾವು ತಪ್ಪು ಮಾಡಿದ್ರೆ ಮರ್ತೇ ಬಿಟ್ರು, ವಶಿಷ್ಠರು ಏನೂ ಮಾಡಿಲ್ಲ ಪಾಪ, ನನಗೆ ಈ ಮಾಡಿದರ ನನ್ನ ಸಿಟ್ಟಿಗೋಸ್ಕರ ಅವರೊಬ್ಬ ರಾಕ್ಷಸನ ವಶ ಮಾಡ್ಕೊಂಡ್ಬಿಟ್ರು. ರಾಕ್ಷಸನ ವಶ ಮಾಡ್ಕೊಂಡ್ಬಿಟ್ಟು ಒಬ್ಬ ರಾಜರೊಳಗೆ ಪ್ರವೇಶ ಮಾಡಿಸ್ಬಿಟ್ಟು, ದೊಡ್ಡ ಕಥೆ ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ವಶಿಷ್ಠರಿಗೆ 100 ಜನ ಗಂಡ್ಮಕ್ಕಳಿದ್ದಾರೆ, 100 ಜನ ಗಂಡ್ಮಕ್ಕಳಿರ್ತಾರೆ ವಶಿಷ್ಠರಿಗೆ, 8 ಜನಗಳನ್ನು ಕುಳಿಸ್ಬಿಡ್ತಾರೆ ರಾಕ್ಷಸನ ಕೈ. ಎಲ್ಲಿಂದ ಎಲ್ಲಿ ಹೋಯ್ತು ದ್ವೇಷ ನೋಡಬೇಕು, 100 ಜನ ಗಂಡು ಮಕ್ಕಳನ್ನು ಕೂಡ ರಾಕ್ಷಸಕ್ಕೊಂದು ತಿಂದು ಹಾಕಿಬಿಟ್ಟನಂತೆ. ವಿಶ್ವಾಮಿತ್ರ ರೀತಿ ಮಾಡಿದಾಗೆಲ್ಲ ನೋಡಿದ್ರು ವಶಿಷ್ಠರಿಗೆ ತುಂಬಾ ದುಃಖ ಆಗಿಬಿಡ್ತು. ಪಾಪ, ಒಬ್ಬ ಮಗ ಮನೆ ಬರೋ ತಡ ಆದ್ರೆ ದುಃಖ ಆಗ್ತದೆ, ಅಂತ ಹೊತ್ತು 100 ಜನ ಗಂಡು ಮಕ್ಕಳನ್ನು ಕೊಂದುಕೊಂಡು ಹಾಕಿದ್ರೆ ಏನ್ ಮಾಡಬೇಕು, ತುಂಬಾ ಸಂಕಟ. ಇಷ್ಟಾದ್ರೂ ಕೋಪಗೊಳ್ಳಿಲ್ಲ ಅವರು, ದುಃಖವಾಯ್ತೆ ಹೊರತು ಕೋಪಗೊಳ್ಳಿಲ್ವಂತೆ. ಕೊನೆಗೆ ತೀರ್ಮಾನ ಮಾಡಿ ಇನ್ನು ಬದುಕಿ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಇನ್ನು ಬದುಕಿ ಪ್ರಯೋಜನ ಇಲ್ಲ, ಇಷ್ಟು ಜನ ಮಕ್ಕಳನ್ನು ಕಳ್ಕೊಂಡು, ನನ್ನ ತಪಸ್ಸಿಗೆಲ್ಲ ಇದ್ದ ಅವಕಾಶನ ಕಳ್ಕೊಂಡು, ನಾನು ಏನ್ ಮಾಡಬೇಕೀಗ ಅಂತ ಯೋಚನೆ ಮಾಡಿ ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ರು. ವಶಿಷ್ಠರು ಇನ್ನು ಸತ್ತೋಗ್ಬಿಡ್ಬೇಕು ಅಂತ ಯೋಚನೆ ಮಾಡಿದವರೇನೆ ಒಂದು ಬೆಂಕಿಯಲ್ಲಿ ಪ್ರವೇಶ ಮಾಡಿಬಿಡ್ತಾರೆ ಸಾಯ್ಬೇಕು ಅಂತ. ಮತ್ತೆ ಆತ್ಮಹತ್ಯೆ ಕೇಸ್ ನೋಡ್ತಾನೆ ಇರ್ತೇವೆ ಪಾಪ, ಹೋದ್ರೆ ಸತ್ತೋಗ್ಬಿಡ್ತಾರೆ. ವಶಿಷ್ಠರಿಗೆ ಸಾಯ್ಲಕ್ಕೆ ಆಗ್ತಾ ಇಲ್ಲ, ಬೆಂಕಿಯಲ್ಲಿ ಹೋಗಿ ಹಾರಿದರೆ ಬೆಂಕಿ ಹಾರೋಗ್ಬಿಡ್ತದೆ, ತಣ್ಣಗಾಗೋಗ್ಬಿಡ್ತಾನೆ ಬೆಂಕಿ ಪೂರ್ತಿಯ. ಆಶ್ಚರ್ಯವಾಯ್ತು ಅವ್ರಿಗೆ ಇದೇ ರೀತಿ ಯೋಚನೆ ಅಂತ ಹೇಳಿಬಿಟ್ಟು ನದಿಯಿಂದ ಸಮುದ್ರದ ಮೇಲೆ ಬೆಟ್ಟದಿಂದ ಹಾರಿಬಿಟ್ರೆ ಅನಾಯಾಸ ಬೆಟ್ಟನೆಲ್ಲ ಗಿಡಗಳು ಕೆಳಗಿಟ್ಟುಬಿಡ್ತಂತ ಅವ್ರು. ಇನ್ನೂ ಆಶ್ಚರ್ಯವಾಯ್ತು ಅವ್ರಿಗೆ, ಭಾರಿ ಭಾರಿ ಯೋಚನೆ ಮಾಡಿಬಿಟ್ಟು ನದಿಯಲ್ಲಿ ತಪ್ಪಂತ ಬಿದ್ದು ಬಿಡ್ತಾರೆ, ನದಿ ಎತ್ತಿಗೊಂದು ದಂಡಕ್ಕೆ ಬಿಟ್ಟುಬಿಡ್ತಾನೆ, ಪೂರ್ತಿ ಎತ್ತಿಗೊಂದು ತೈರಕ್ಕೆ ಬಿಟ್ಟುಬಿಡುತ್ತೆ. ಇನ್ನೂ ಆಶ್ಚರ್ಯ ಆಯ್ತು ಅವರಿಗೆ, ನಾವೆಲ್ಲ ಅನ್ಕೋತೇವೆ ಯಾಕೆ ಬದುಕೋದಿಲ್ಲ ಅಂತ ಅನ್ಕೊಂಡ್ರೆ ಅವ್ರು ಯಾಕೆ ಸಾಯೋದಿಲ್ಲ ಅನ್ಕೊಂಡ್ರಂತ. ಪಾಪ, ಆಲ್ ಪ್ರೂಫ್ ಹಿರಣ್ಯಕ ಕೇಳಿ ಎಷ್ಟು ಖುಷಿ ಆಗ್ತಿರ್ತೇನೋ ಪಾಪ, ಅವನಿಗೆ ಅದೇ ಬೇಕಾಗಿದ್ದು, ಏನ್ ಮಾಡಿದ್ರು ಸಾಯಬಾರ ಅಂದ್ರೆ ಕೊನೆ ಸತ್ಯ ಹೋಗ್ಬಿಟ್ಟವ್. ಆದ್ರೆ ಏನ್ ಮಾಡಿದ್ರು ಸಾಯ್ತಾನೆ ಇಲ್ಲ, ಕೊನೆ ಉಪಾಯ ಮಾಡಿದ್ರೆ ಮೈಯೆಲ್ಲ ಪಾಚೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಮೈತ್ತು ತಾವೇ ಬಿಕ್ಕೊಂಡ್ಬಿಡ್ತಾರೆ ಹಗ್ಗದ ಬೆಟ್ಟ ಹತ್ತಿ ನದಿ ಉಳಿಬಿಟ್ಟಿರುತ್ತೆ ನದಿ ಅಂತ. ಬೆಟ್ಟ ಹತ್ತಿ ಉಳಿಬಿಡ್ತಾರೆ ನದಿ ಒಳಗೆ, ನದಿ ಏನ್ ಮಾಡ್ತಂತ ಗೊತ್ತೇನು, ನಲ್ಲಿಗೆದ್ದು ಅವ್ರ ಬಾಡಿ ಎಲ್ಲ ಬಿಚ್ಚಿಬಿಟ್ಟವನ್ನೆಲ್ಲ ಕೂಡ ಎತ್ಕೊಂಡು ಮತ್ತೆ ದಂಡಕ್ಕೆ ಇಡ್ತೇನೆ. ಆ ನದಿ ಹೆಸರು ಬಂತ ಅವತ್ತಿನಿಂದ ವಿಪಾಶ ಅಂತ, ಅದಕ್ಕೆ ಹೆಸರು ನದಿ. ಇವತ್ತು ಉತ್ತರ ಭಾರತದ ನದಿಗಳು ವಿಪಾಶ ಅಂತ ನದಿ ಇದೆ, ವಶಿಷ್ಠರನ್ನ ಬಿಡುಗಡೆ ಮಾಡಿದ ನದಿ ಅದು. ಒಂದು ತುಂಬಾ ದುಃಖ ಆಯ್ತು, ಅದೇ ಸಾವೇ ಬರ್ತಾ ಇಲ್ಲ ನನಗೆ ಏನ್ ಮಾಡಿ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ರಂತೆ. ಆಗ ಹಿಂದ್ಗಡೆ ಸೊಸೆ ಬರ್ತಾ ಇದ್ದಾಳೆ, ಶಕ್ತಿ ಮಗ, ಶಕ್ತಿ ಅಂತ ಮಗ, ದೊಡ್ಡ ಮಗನ ಹೆಸರು ಶಕ್ತಿ. ಆ ಮಗನ ಹೆಂಡತಿ ಬರ್ತಾ ಇದ್ದಾಳೆ ಹಿಂದಿನಿಂದ. ಇವರು ದುಃಖದಿಂದ, ಪಾಪ ಸೊಸೆ ಗಂಡನ ಕಳ್ಕೊಂಡ್ಬಿಟ್ಟಿದ್ದಾಳೆ, ನಾನು ಮಗನ ಕಳ್ಕೊಂಡು ದುಃಖ ಪಡ್ತಾ ಇದ್ದೇನೆ ಬಾ ಅಂತ ಕರ್ಕೊಂಡು ಎಲ್ಲೋ ಯೋಚನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆಗ ವೇದ ಘೋಷ ಕೇಳಿಸ್ತಾ ಇದೆ ಅವ್ರಿಗೆ, ಅಪೂರ್ವವಾದ ವೇದ ಘೋಷ. ಆಶ್ಚರ್ಯವಾಯ್ತು ಅವ್ರಿಗೆ, ಎಲ್ಲಿ ವೇದ ಘೋಷ ಅಂತ ನೋಡ್ತಾರೆ, ಆಶ್ರಮ ಖಾಲಿ, ಯಾರು ಇಲ್ಲ, ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ. ತಮಗೆ ವೇದ ಹೇಳ್ತಕ್ಕಂತಹ ಮನೋಭಾವನೆ ಇಲ್ಲ, ಅಷ್ಟು ದುಃಖ ಬಂದ್ಬಿಟ್ಟಿದೆ ಪಾಪ ಅವರು. ನೋಡಿದ್ರೆ ವೇದ ಘೋಷ, ಬಹಳ ಸುಂದರವಾಗಿ ವೇದ ಹೇಳ್ತಾ ಇದ್ದಾರೆ, ತಿರು ನೋಡ್ತಾ ಯಾರು ಕಾಣ್ತಾನೆ ಇಲ್ಲ. ಆಮೇಲೆ ಕೇಳ್ತಾರೆ, ಏನಿದು ಸೊಸೆನ್ ಕೇಳ್ತಾರೆ, ಏನಿದು ಇಲ್ಲಿಂದ ವೇದ ಘೋಷ ಬರ್ತಾ ಇದೆ ಅಂತ ಕೇಳಿದ್ರೆ ಹೇಳ್ತಾಳೆ, ಮಾವ ನಾನು ಗರ್ಭಿಣಿ, ನನ್ನ ಗರ್ಭದಲ್ಲಿರೋ ಮಗು ವೇದ ಹೇಳ್ತಾ ಇದೆ ಅಂತ ಹೇಳಿದ್ದ. ಅದು ಎಂಥ ಸಂಸ್ಕಾರ ಇದ್ದ ಕಾಲ, ಗರ್ಭದಲ್ಲಿರೋ ಮಗು ವೇದ ಪಾಠ ಆಗೋಗ್ಬಿಟ್ಟಿತ್ತಂತೆ. ಗಂಡ ಸತ್ತೋಗಿದ್ದಾರೆ, ಅಷ್ಟೊಂದು ಗರ್ಭಿಣಿಯಾಗಿದ್ಲು ಪಾಪ ಇವರು. ಆಶ್ರಮದಲ್ಲಿದ್ದಂಥ ವೇದ ಪಾರಾಯಣ ಕೇಳಿ 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 ಗರ್ಭದಲ್ಲಿದ್ದ ಮಗುವಿಗೆ ವೇದ ಬಾಯ್ಪಾಠ ಆಗೋಗ್ಬಿಟ್ಟಿತ್ತು ಅಷ್ಟೇ. ವೇದ ಹೇಳ್ತಾ ಇತ್ತಂತ ಆಗ ಅನ್ಕೊಂಡ್ರು, ನಾನೇಗ್ ಸಾಯ್ಲಿಲ್ಲ ಅನ್ಕೊಂಡ್ರೆ ತಿನ್ ಸಾಯ್ಬೇಕಾಗಿಲ್ಲ, ನಾನು ವಂಶ ಇಲ್ಲ ನಿರ್ವಂಶ ಆಯ್ತು ಅಂತ ತಿಳ್ಕೊಂಡಿದ್ದೆ. ಸೊಸೆ ಗರ್ಭಿಣಿ ಇದ್ದಾಳೆ, ಮಗು ಬದುಕುತ್ತಾದ್ರಿಂದ ನಿಶ್ಚಿಂತೆ ಅಂತ ಹೇಳಿ ಮತ್ತೆ ಧೈರ್ಯದಿಂದ ತವ ಶುರು ಮಾಡಿಬಿಟ್ಟು ಅವಳು ಭಗವನ್ ಹೇರ್ತಾಳೆ. ಅವಳೆ ಪರಾಶರ ಮುನಿಗಳು ಹುಡುತಾಳೆ. ವಶಿಷ್ಠರಿಗೆ ಮಗ ಶಕ್ತಿ, ಶಕ್ತಿಯ ಮಕ್ಕಳು ಪರಾಶರರು. ಪರಾಶರ ದೊಡ್ಡ ತಪಸ್ವಿಗಳಾಗ್ತಾರೆ. ಎಂಥ ತಪಸ್ವಿಗಳಾಗ್ತಾರೆ ಅಂದ್ರೆ, ಸಾಕ್ಷಾತ್ ಅವರ ಮಗನಾಗಿ ವೇದವ್ಯಾಸ ದೇವರ ಅವತಾರ ಮಾಡ್ತಾರೆ. ಸತ್ತಿದ್ರೆ ಭಾಗ್ಯ ಬರ್ತಿತ್ತ ಯೋಚನೆ ಮಾಡಿ. ವಶಿಷ್ಠರ ಒಂದು ಶಾಂತಿ, ಸಮಾಧಾನ, ತಪಸ್ಸು ಎಲ್ಲ ಸೇರಿ ಸಾಕ್ಷಾತ್ ಭಗವಂತ ವೇದವ್ಯಾಸ ರೂಪದಿಂದ ಅವರಿಗೆ ಮಗನಾಗಿ ಅವತಾರ ಮಾಡ್ತಾ ಇದ್ದ. ಇಂಥ ಪರಮ ಭಾಗ್ಯಶಾಲಿಗಳು ವಶಿಷ್ಠ ಮುನಿಗಳು. ಅಂಥ ಪುರೋಹಿತರು ಇದ್ದಿದ್ದಕ್ಕೆ ಸೂರ್ಯವಂಶ ಹಾಗೆ ಬೆಳಗಿತ್ತು ಅಂತ ಹೇಳಿದ್ದಾರೆ. ನಾವು ಸೂರ್ಯವಂಶದ ದಶರಥರ ಪುರೋಹಿತರು ವಶಿಷ್ಠರೇ. ಸೂರ್ಯವಂಶದ ಎಲ್ಲಾ ರಾಜರಿಗೂ ಪುರೋಹಿತರು ಅಂದ್ರೆ ವಶಿಷ್ಠ ಮುನಿಗಳೇನೆ. ಸಗರ ಚಕ್ರವರ್ತಿ, ಭಗೀರಥ ರಾಜ ಎಲ್ಲ ವಶಿಷ್ಠರ ಮಾರ್ಗದರ್ಶನದಲ್ಲಿ ಅಷ್ಟು ಖ್ಯಾತರಾಗ್ತಾರೆ. ರಾಮಸೀತೆಯರ ಕಲ್ಯಾಣ ಕಾಲಕ್ಕೆ ಪಾಂಡವರ ರಾಮರ ಕಡೆಯಿಂದ ದಶರಥರ ಪುರೋಹಿತರಾಗಿ ಕೂತವರು ಯಾರು ಗೊತ್ತೇನು? ವಶಿಷ್ಠ ಮುನಿಗಳೇನೆ. ಇದನ್ನೆಲ್ಲ ವಿಶ್ವಾಮಿತ್ರರು ನೋಡಿದರಂತೆ, ಭಾರಿ ಆಶ್ಚರ್ಯವಾಯ್ತಂತೆ. ಒಂದು ಸಂಕಲ್ಪ ಮಾಡಿದರು, ಇನ್ ಈ ಮಾರ್ಗ ಉಪಯೋಗ ಇಲ್ಲ ಅಂತ ಬಿಟ್ಟುಬಿಟ್ಟ ಹೊಡೆಯೋದು ಬಡಿಯೋ ಪ್ರಯೋಜನ ಅಂತ ಗೊತ್ತಾಯ್ತು ಅವರಿಗೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಕ್ಷತ್ರಿಯ ಬಲ ಏನೂ ಪ್ರಯೋಜನ ಇಲ್ಲ, ಬ್ರಹ್ಮವರ್ಚಸ್ಸೆ ವರ್ಚಸ್ಸು. ಅದಕ್ಕೆ ನಾನು ಬ್ರಾಹ್ಮಣನಾಗಬೇಕು ಸಂಕಲ್ಪ ಮಾಡಿ, ನಾನು ಬ್ರಾಹ್ಮಣನಾಗಬೇಕು, ವಶಿಷ್ಠರಂತೆ ಬ್ರಹ್ಮರ್ಷಿ ಆಗಬೇಕು ಅಂತ ಸಂಕಲ್ಪ ಮಾಡಿ ತಪಸ್ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾನು ಬ್ರಾಹ್ಮಣನಾಗಬೇಕು, ನಮ್ಮ ಜನ ಹಾಗಲ್ಲ, ಬ್ರಾಹ್ಮಣನಾಗಬಾರದು. ಇವತ್ತಿನ ಕಾನ್ಸೆಪ್ಟ್ ಅಂದ್ರೆ ಆದಷ್ಟು ಬ್ರಾಹ್ಮಣನಾಗಬಾರದು. ಸರ್ಟಿಫಿಕೇಟ್ ಬೇಕಲ್ಲ, ಒಬ್ರು ಬ್ರಾಹ್ಮಣರು ಎಸ್ಸಿ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರು ಪಾಪ. ಮೊದಲು ಮೆಡಿಕಲ್ ಸೀಟ್ ಸಿಗಬೇಕಾಗಿತ್ತು, ಸರ್ಟಿಫಿಕೇಟ್ ಮಾಡಿಸ್ಬಿಟ್ರು, ಕೋಟಾ ಸರ್ಟಿಫಿಕೇಟ್ ಸೀಟ್ ಕೊಟ್ಟಾಯ್ತು. ಅದು ಸಿಕ್ಕಾಕೊಟ್ರು ಸೀಟು, ಹೋಯ್ತು ಎಲ್ಲರೇ ದಿನ ಹೋಯ್ತು. ಕೊನೆಗೆ ದೊಡ್ಡ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದ ವ್ಯಕ್ತಿ ಪಾಪಾತ, ತನ್ನ ಮಗಳಿಗಿಂತ ಅನ್ಯಾಯ ಮಾಡಿ ಕೊನೆಗೆ ಮರ್ಯಾದೆ ಎಲ್ಲ ಕಳ್ಕೊಂಡು ವಾಪಸ್ ಬಂದಾಗ ತನ್ನ ಮನುಷ್ಯ ಎಂತೆಂತ ದುರ್ತುತನ ಮಾಡ್ತಾನೆ ಗೊತ್ತೇನು. ಬಹಳ ಬೋಸವಾದ ಜನಗಳಿದ್ದಾರೆ. ಆದರೆ ವಿಶ್ವಾಮಿತ್ರ ಮುನಿಗಳ ಹಠ ನಮ್ಗೆ ಯಾತಕ್ಕೆ ಹಾಗಾಗಿದೆ ಗೊತ್ತಾ? ಬ್ರಾಹ್ಮಣರ ಮಹತ್ವ ನಮಗೆ ಗೊತ್ತಾಗಿಲ್ಲ, ಬ್ರಾಹ್ಮಣರ ಮಹತ್ವ ನಮಗೆ ಗೊತ್ತಾಗಿಲ್ಲ. ನಿಜವಾಗಲೂ ಬ್ರಾಹ್ಮಣ ಅಂದ್ರೆ ತಪಸ್ಸಿನ ಮೂರ್ತಿ ಇದ್ದಾಗಲೆಕ್ಕ, ಅವನ ಮಾತು ಅಂದ್ರೆ ವೇದವಾಕ್ಯ ಇದ್ದಾಗೆ, ಅವನ ಶಕ್ತಿ ಅಂದ್ರೆ ಕೂತಲ್ಲೇ ಏನನ್ನೂ ಸಾಧಿಸ್ತಕ್ಕಂಥ ಸಾಮರ್ಥ್ಯ. ಆದ್ದರಿಂದಲೇ ಬ್ರಾಹ್ಮಣರ ವರ್ಚಸ್ಸು ಲೋಕಪೂಜ್ಯವಾದ ವರ್ಚಸ್ಸು. ಅಧಿಕಾರದ ಆಸೆನೇ ಇಲ್ಲ, ಮತ್ತೆ ಹಣಕಾಸು ಆಸೆನೇ ಇಲ್ಲ, ಜನ ಯಾರು ಗೌರವ ಕೊಡೋದಿಲ್ಲ. ಅಂತ ಒಂದು ಪವಿತ್ರವಾದಂತಹ ಹಿರಿಮೆಯನ್ನ ಆ ಬ್ರಾಹ್ಮಣವನ್ನ ಸಂಪಾದಿಸಿತ್ತು. ವಿಶ್ವಾಮಿತ್ರರು ಶಾಂತರಾದರು, ಅವರೇ ಬ್ರಾಹ್ಮಣರಾಗಿ ಪ್ರಯತ್ನ ಪಟ್ಟರು, 10,000 ವರ್ಷ ತಪಸ್ ಮಾಡಿದರು. ಅಲ್ಲಿ ವಿಘ್ನ ಬಂತವರಿಗಾಗ, ಮೇನಕ್ಕೆ ಬಂದು ತಪಸ್ ಹೋಯಿತು, ಶಕುಂತಲೆ ಹುಟ್ಟಿತು. ಮತ್ತೆ 10,000 ವರ್ಷ ತಪಸ್ ಮಾಡಿದ್ರು, ರಂಧ್ರ ಬಂದು ಮತ್ತೆ ತಪಸ್ ಹೋಯ್ತು. ಈಗ 10,000 ತಪಸ್ ಮಾಡೋದು ಕಳ್ಕೊಳ್ಳೋದು, ಮೊನ್ನೆ ತಾರೆ ಸಂಬಳ ಮಾಡ್ಕೊಂಡಾಗ ಆಯ್ತು ಪಾಪ, ಏನು ಮನೆ ಇಲ್ವೇ ಇಲ್ಲ. ಭಾರಿ ಸಿಟ್ಟು ಬಂತಂತೆ, ಇನ್ನು ಏನು ಮಾಡಬಾರ್ದು ಯೋಚನೆ ಮಾಡಿ ಗಟ್ಟಿಯಾಗಿ ಕೂತ್ ಬಿಡ್ತಾರೆ. ಕೊನೆಗೆ 40,000 ವರ್ಷ ತಪಸ್ಸು ಮುಗಿತು. ಅಲ್ಲಿಗೆ ಅವರನ್ನ ಒಪ್ಪಿದರಂತೆ, ನೀವು ಬ್ರಹ್ಮರ್ಷಿಗಳಾಗಿದ್ದೀರಿ ಈಗ ಅಂತ ಹೇಳಿದ್ರೆ. ನಮ್ಗೆ ಈಗ ಗೊತ್ತಾವು, ಬ್ರಾಹ್ಮಣನಾಗಬೇಕಾದ್ರೆ 40,000 ವರ್ಷ ತಪಸ್ ಮಾಡಬೇಕು. ಅವ್ರ ಕ್ಯಾಲಿಬರ್ನವ್ರು, ಮತ್ತೆ ಅವರ ಕ್ಯಾಲಿಬರ್ನ ವ್ಯಕ್ತಿ 40,000 ವರ್ಷ ತಪಸ್ ಮಾಡಿ ಬ್ರಾಹ್ಮಣರಾಗಿದ್ದಾರೆ. ಯಾವುದೋ ಜನ್ಮದ ಪುಣ್ಯ, ಬ್ರಾಹ್ಮಣರಾಗಿ ಹುಟ್ಟಿರ್ತೇವೆ, ಅದು ಸಾಧನೆ ಮಾಡ್ಕೊಳ್ಳೋದು ಬಿಟ್ಟುಬಿಟ್ಟು ಮನುಷ್ಯ ಶುದ್ರ ಕಾಮನೆಗಳು ಉಪಯೋಗಿಸಿಬಿಟ್ರೆ ಕೆಟ್ಟ ಕೆಟ್ಟ ಕೆಲಸ. ಬ್ರಾಹ್ಮಣ ಅಂದ್ರೆ ಎಲ್ಲಿ ಬೇಕಾದ್ರೂ ತಿಂತಾನೆ ಅಂತ ಆಗೋಗ್ಬಿಟ್ಟಿದೆ. ಎಲ್ಲಿ ಬೇಕಾದ್ರೂ ಕುಡಿತಾನೆ, ಏನ್ ಬೇಕಾದ್ರೂ ಕುಡಿತಾನೆ, ಏನ್ ಬೇಕಾದ್ರೂ ತಿಂತಾನೆ. ಇದು ಬ್ರಾಹ್ಮಣನಾಗ್ಬೇಕಾ? ಇದಕ್ಕೆ ಸಾಧ್ಯನೇ. ಯಾರೂ ಈ ಕೆಲಸ ಮಾಡಬಾರದು. ಬ್ರಾಹ್ಮಣ ಅಂತೂ ಹೇಳುವವನವನು, ಬ್ರಾಹ್ಮಣನ ಹಿರಿಮೆ ಅಂದ್ರೆ ಹೇಳುವವನು. ವರ್ಣಾನಾಂ ಬ್ರಾಹ್ಮಣೋ ಗುರುಹು. ಅವನ ಬದುಕು ಅಷ್ಟು ಪವಿತ್ರವಾಗಿರಬೇಕು ಅಂತ ಪಾವಿತ್ರ್ಯದ ಮೂರ್ತಿಯಾಗಿದ್ದಕ್ಕೇನೆ ಮತ್ತು ವಾದರಾದರು, ವ್ಯಾಸರಾದರು, ರಾಯರಂಥವರೆಲ್ಲ ಲೋಕಮಾನ್ಯರಾಗಿ ಪೂಜಿತರಾಗ್ತಿದ್ರು. ರಾಘವೇಂದ್ರ ಸ್ವಾಮಿಗಳ ಕಥೆ ಕೇಳಿದವರಿಗೆ ಅವರ ಬಗ್ಗೆ ತಷ್ಟ ಗೌರವ ಬರಬೇಕು. ಕಾರಣ ಏನು? ಅಷ್ಟು ಪವಿತ್ರವಾದಂತಹ ಜೀವನ. ಸತ್ಯ ಧರ್ಮ ರತಾಯ ಚ, ನಾ ಹೇಳೋದೇ ಹಾಗೆ. ಅವರನ್ನ ಇವತ್ತು ಜೈತೀರ್ಥರು ಎಷ್ಟು ಮಾನ್ಯರಾಗಿದ್ದಾರೆ. ಆಚಾರ್ಯರಂತೂ ವಿಶ್ವ ಗುರುಗಳು, ತ್ರೈಲೋಕ್ಯಾಚಾರ್ಯ. ಅದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ವಿಶ್ವಾಮಿತ್ರರ ಸಾಧನೆಯ ಫಲ, ಕೊನೆಗೂ ಬ್ರಾಹ್ಮಣ್ಯ ಬಂತು. ಸಮಾಧಾನ ಆಗಲಿಲ್ಲ ಅವರಿಗೆ, ನಾನು ಬ್ರಾಹ್ಮಣ್ಯ ಬಂತು, ಬ್ರಹ್ಮರ್ಷಿಯಾಗಿ ಬಿಟ್ಟೆ. ಇದನ್ನು ವಶಿಷ್ಠರು ಅಕ್ಸೆಪ್ಟ್ ಮಾಡಬೇಕು ಅಂತ ಹಠ ಅವರಿಗೆ. ಅವ್ರು ಒಪ್ಪಕ್ಕೆ, ಹೌದು ನೀನು ಬ್ರಾಹ್ಮಣರಾಗಿದ್ದು ಒಪ್ಪಕ್ಕಂತ. ಇದು ನೋಡಿ ಒಳ್ಳೆ ರಿಯಲ್ ಚಾಲೆಂಜ್ ಇದು, ಮತ್ತು ಕನ್ಸ್ಟ್ರಕ್ಟಿವ್ ಇದು, ಡಿಸ್ಟ್ರಕ್ಟಿವ್ ಅಲ್ಲ. ಅವರು ಒಪ್ಪಬೇಕು ನನ್ನ. ವಶಿಷ್ಠರ ಬಗ್ಗೆ ಅಷ್ಟು ಪ್ರೀತಿ ಬಂದಿತ್ತು ಅವರಿಗೆ. ಅವರಿಗೆ ವಶಿಷ್ಠರು ತುಂಬಾ ಶಾಂತ ಸ್ವಭಾವ, ಒಪ್ಕೊಂಡು ಬಿಟ್ಟಿರುತ್ತೆ. ಒಪ್ಕೊಂಡಂತೆ ವಿಶ್ವಾಮಿತ್ರರಿಗೆ ಭಾರಿ ಖುಷಿ ಆಯಿತು. ಅವ್ರು ಯಾವ ಮಟ್ಟದ ಬ್ರಾಹ್ಮಣರಾಗಿರುತ್ತೆ ವಿಶ್ವಾಮಿತ್ರ ಮುನಿಗಳು. ಇವತ್ತು ಸಂಧ್ಯಾ ಮಾಡದೆ ಬ್ರಾಹ್ಮಣ ಅಂತ ಕರೀತಾರೆ. ಸಂಧ್ಯಾವನೆ ಮಾಡಿಬಿಟ್ರೆ ಸರಿಯಾಗಿ ಪರವಾಗಿಲ್ಲ ಬ್ರಾಹ್ಮಣ ಅಂತ ಕರೆಯೋ ಕಾಲ. ಇನ್ನೇನು ಮಾಡಲಿಕ್ಕೆ ಬರದೆ ಹೋದ್ರು ಕೂಡ ಕುರಿಯಾದನ್ಯ ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ. ಗಾಯತ್ರಿ ಮಂತ್ರ ಹೇಳಿದ್ರೆ ಬ್ರಾಹ್ಮಣ ಅಂತ ಕರೆದ್ರೆ ಗಾಯತ್ರಿ ಮಂತ್ರ ದ್ರಷ್ಟಾರ ಮುನಿಗಳೇ ವಿಶ್ವಾಮಿತ್ರ ಮುನಿಗಳು. ಪ್ರತಿನಿತ್ಯ ಅವ್ರ ಹೆಸರು ಸಂಧ್ಯಾವನೆ ಮಾಡಾಗಿಲ್ಲ, ಗಾಯತ್ರಿ ಜಪ ಮಾಡಾಗಿಲ್ಲ, ಅರ್ಘ್ಯ ಕೊಡಾಗಿಲ್ಲ ಅಂತ ಬ್ರಾಹ್ಮಣ್ಯ ಸಂಪಾದನೆ ಮಾಡಿದಂತ ಹಿರಿಮೆ ವಿಶ್ವಾಮಿತ್ರ ಮುನಿಗಳು. ಅಂದ್ರೆ ವಶಿಷ್ಠರಂತ ಗುರುಗಳು ವಿಶ್ವಾಮಿತ್ರರಿಗೆ ಕೊಟ್ಟ ಆದರ್ಶ ಇಷ್ಟು ದೊಡ್ಡದಾಗಿತ್ತು ಅಂತ ಅರ್ಥ ಮಾಡಿಕೊಂಡ್ರೆ ಪುರೋಹಿತರ ಹಿರಿಮೆ ಇಷ್ಟು ದೊಡ್ಡದು, ಆದ್ರಿಂದ ಪುರೋಹಿತರಿಲ್ಲದೆ ಬದುಕಬಾರದು, ನಿಮಗೆ ಹೇಗಿದ್ರು ನಡೆಯುತ್ತೆ, ನೀವು ದೊಡ್ಡವರು, ನೀವು ಲೋಕ ಗೊತ್ತಾಗಬೇಕಲ್ಲ ಅಂತ ಹೇಳಿದಾಗ ಅವ್ರು ಆಗಬಹುದು ಅಂತ ಒಪ್ಪಿಕೊಂಡ್ರಂತ. ಆಗ ಹೇಳ್ತಾರೆ ಒಂದು ಕೆಲಸ ಮಾಡಿ, ಭೂಲೋಕದ ಪುರೋಹಿತರು ನಿಮಗೆ ಬೇಡ, ನೀವು ದೇವತೆಗಳು, ದೇವಲೋಕದ ಅವರು ಕಳಿಸಿಕೊಡ್ತೇನೆ ಅಂತ ಹೇಳ್ತಾರೆ. ಇದು ಪಾಂಡವರ ಪುರೋಹಿತರ ಬಗ್ಗೆ ಒಂದು ಹೊಸ ಸ್ಪೆಷಾಲಿಟಿ ಇದು. ಭೂಲೋಕದವರಲ್ಲ ಅವರು, ದೇವಲೋಕದ ಕಳಿಸಿಕೊಡ್ತೇನೆ ಅಂತ ಇಂದ್ರದೇವರು ಹೇಳಿಬಿಟ್ಟು ಪುರೋಹಿತರು ಕಳಿಸಿಕೊಟ್ರಂತ. ಅವರ ಧೌಮ್ಯ ಮುನಿಗಳು ಅಂದ್ರೆ ಅವರೇ ಪಾಂಡವರುಗಳು, ಧೌಮ್ಯಾಚಾರ್ಯ ಅವತ್ತಿನಿಂದ ಧೌಮ್ಯಾಚಾರ್ಯ ಪಾಂಡವರ ಜೀವನ ಪೂರ್ತಿ ಇರ್ತಾರೆ. ಕಡೆಗೆ ಅವರ ಸಾಯಿಗಳು ಮತ್ತೆ ವಾಪಸ್ ಹೋಗ್ಬಿಡ್ತಾರೆ, ತಮ್ಮ ಕೆಲಸ ಮುಗಿತಲ್ಲ ರೆಪ್ಯುಟೇಷನ್ ಮೂಲ ವಾಪಸ್ ಹೋಗ್ಬಿಡ್ತಾರೆ. ಪಾಪ ಇದು ಧೌಮ್ಯ ಮುನಿಗಳ ಒಂದು ಸಿದ್ಧಿ ಅದು. ಅಂದ್ರೆ ಪಾಂಡವರು ಈ ಸಿದ್ಧಿಗೆ ದುರ್ಯೋಧನೆಗೆ ಶಕುನಿಯೇ ಪುರೋಹಿತ, ಅವನು ಅವನ ಗತಿ ಆಗಿರಬೇಕು ಲೆಕ್ಕಾಗಿ. ಶಕುನಿ ಅಂತ ಪುರೋಹಿತ ಏನ್ ಸಾಧನೆ ಮಾಡಿದ ದುರ್ಯೋಧನ, ವಂಶ ನಿರ್ವಂಶ ಮಾಡ್ಕೊಂಡು ಬಿಟ್ಟ. ಪಾಂಡವರು ಬದುಕಿದ್ದಕ್ಕೆ ಹೇಗೆ ಬದುಕಿದ್ದಾರೆ ನಿಜವಾದ ಅರ್ಥದಲ್ಲಿ ಪಾಂಡವರ ಕಥೆ. ಧರ್ಮೋಭಿವರ್ಧತೆ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ಬೃಕೋದರ ಕೀರ್ತನೇನ, ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತವು ಕಥಯತಾಂ ನಭವಂತಿ ರೋಗಾಹ. ಇದು ಅವರ ಸಿದ್ಧಿ. ಇಷ್ಟೆಲ್ಲ ಮಾಡಿಕೊಂಡು ಪಾಂಡವರು ಮುಂದೆ ಹೊರಟರಂತೆ. ಹೋಗ್ತಾ ಹೋಗ್ತಾ ಪಂಚಾಲ ಪಟ್ಟಣ ಸೇರಿದ್ದಾರೆ. ದ್ರುಪದ ರಾಜನ ಶೈಮರದ ಮಂಟಪವನ್ನು ತಲುಪಿದ್ದಾರೆ. ಅವರು ಇಳ್ಕೊಂಡಿದ್ದು ಪಾಂಡವರು ಒಬ್ಬ ಭಾರ್ಗವ ಕರ್ಮಶಾಲಾಂ ಅಂತ ಕರೀತಾರೆ. ಭಾರ್ಗವ ಕರ್ಮಶಾಲಾಂ ಮಹಾಭಾರತದಲ್ಲಿ ಭಾರ್ಗವ ಕರ್ಮಶಾಲಾ ಕುಂಬಾರನ ಮನೆ ಅಂತ. ಒಬ್ಬ ಕುಂಬಾರನ ಮನೆಯಲ್ಲಿ ಅವರು ಕ್ಯಾಂಪ್ ಮಾಡಿದ್ರು. ಅಲ್ಲಿ ಇಳ್ಕೊಂಡು ತಮ್ಮ ಗುರುತು ಯಾರಿಗೂ ಸಿಗಬಾರದು ಅನ್ನೋ ದೃಷ್ಟಿಯಿಂದ ಕುಂಬಾರನ ಇಳ್ಕೊಂಡು ಬಿಟ್ಟು ಪ್ರತಿನಿತ್ಯ ಸಭೆಗೆ ಹೋಗೋದು ವಾಪಸ್ ಬರೋದು, ಸಭೆಗೆ ಹೋಗೋದು ವಾಪಸ್ ಬರೋದು. ಆ ಸಭೆ ಫಿಕ್ಸ್ ಆಗಿತ್ತು. ಮುಂದೆ ಒಂದು ದಿವಸ ಮೊದಲೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು, ದಿವಸ ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳು, ಪೂರ್ವಭಾವಿ ಸಿದ್ಧತೆಗಳವೆಲ್ಲ ಕೂಡ ಪೂರ್ವಭಾವಿ ಸಿದ್ಧತೆ. 15 ದಿವಸಗಳ ಕಾಲ ನಿರಂತರ ಕಾರ್ಯಕ್ರಮಗಳಿದ್ದವು. ಪ್ರತಿನಿತ್ಯದಲ್ಲಿ ಹೋಗೋದು, ಅತಿಥಿಗಳು ಪರಿಚಯ ಆಗೋದು, ರಾಜರು ರಾಜಕುಮಾರರುಗಳೆಲ್ಲ ಸಾಲು ಸಾಲು ಸ್ಪೆಷಲ್ ಸ್ಟೇಡಿಯಂ ಅದಕ್ಕೋಸ್ಕರ, ದ್ರೌಪದಿ ಸ್ವಯಂವರಕ್ಕೋಸ್ಕರವಾಗಿ ತೀರ ವಿನೂತನವಾದಂತಹ ಸಭಾಮಂಟಪ, ಚಿತ್ರ ವಿಚಿತ್ರವಾದಂತಹ ಅಲಂಕಾರ. ಆ ಮೊದಲೇ ಹೇಳಿದಂತೆ ಅಲ್ಲಿ ಬರದೇ ಇದ್ದ ರಾಜರುಗಳೇ ಇಲ್ಲ, ರಾಜಕುಮಾರರುಗಳೇ ಇಲ್ಲ. ಒಬ್ಬ ವಿವಾಹ ಯೋಗ್ಯನಾಗಿದ್ದಂತಹ ಒಬ್ಬ ರಾಜ ಕ್ಷತ್ರಿಯ ಇದ್ದಾನೆ ಅಂದ್ರೆ ಅಲ್ಲಿಗೆ ಅವನು ಬಂದೇ ಇದ್ದ ಅಂತ ಒಂದು ವಾತಾವರಣ ನಡೀತು. ಎಲ್ಲ ಸೇರಿದ್ದಾರೆ ಶೈಮರ ಮಂಟಪದ ಆ ಸಭೆಯೊಳಗೆ. ಒಂದು ದಿವಸ ಬಂತು, ಅವರು ಪ್ರಧಾನವಾದ ದಿವಸ, ಅವತ್ತೇ ಸ್ವಯಂವರದ ವ್ಯವಸ್ಥೆ ಆಗಿರೋದು. ಎಲ್ಲರೂ ಸೇರಿದ್ದಾರೆ. ವಿಶ್ವದ್ಯುಮ್ನ ಬಂದಿದ್ದಾನೆ ಬಹಳ ಹೆಮ್ಮೆಯಿಂದ. ದ್ರೌಪದಿ ಕರ್ಕೊಂಡು ಬರ್ತಾ ಇದ್ದನ ಜೊತೆ ತನ್ನ ಸಹೋದರಿಯಾದ ದ್ರೌಪದಿಯನ್ನು ಕರ್ಕೊಂಡು ಸ್ವಯಂವರ ಮಂಟಪವನ್ನು ಪ್ರವೇಶ ಮಾಡ್ತಾ ಗಂಭೀರವಾಗಿ ಅನೌನ್ಸ್ ಮಾಡ್ತಾ ಇದ್ದಾನೆ. ಸಭೆಯ ಕಾರ್ಯಕ್ರಮ ನಿರೂಪಣೆ ಮಾಡಬೇಕಲ್ಲ, ನಿರೂಪಣೆಗೆ ನಿಂತ್ಕೊಂಡಿದ್ದಾನೆ ದೃಷ್ಟದ್ಯುಮ್ನ. ಅವನ್ನೇ ಯಾಕೆ ನಿಲ್ಲಿಸಿದ್ರು ಅಂತ ಒಂದು ಪ್ರಶ್ನೆ. ಅವನ್ನೇ ಯಾಕೆ ನಿಲ್ಲಿಸಿದ್ರು? ಮಹಾಭಾರತ ನಮಗೆ ಅನೇಕ ರೀತಿ ಮಾಹಿತಿ ಕೊಡತಕ್ಕಂಥ ಗ್ರಂಥ. ಹಿಂದಿನ ಕಾಲಕ್ಕೆ ಮೈಕಿತ್ತ, ನಾವು ಇದೇ ಸಮಸ್ಯೆ ಮೈಕಿತ್ತ ಅವರಿಗೆ, ಮರಕ್ಕೆ ಕರೆಂಟ್ ಇರ್ತಿತ್ತ, ಇವೆಲ್ಲ ವ್ಯವಸ್ಥೆ ಮಾಡೋ ಜನ ನಾವು. ಆದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಮರ್ತುಬಿಟ್ಟಿದ್ದಾರೆ ಎಲ್ಲ ಕೂಡ. ಹಿಂದಿನ ಕಾಲದ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಡೆಲ್ಲಿಯಲ್ಲಿ ಒಂದ್ ಕಡೆ ನೋಡಿಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಸ್ಪಾಟ್ ಅಲ್ಲಿ ಸಭೆಯಲ್ಲಿ ಎಲ್ಲರಿಗೂ ಕೇಳಿಸ್ಬೇಕು. ನ್ಯಾಚುರಲ್ ವ್ಯವಸ್ಥೆ ಅದು ಬಂತು. ಈ ರೀತಿಯಾದ ಭವನಗಳನ್ನು ಕಟ್ಟತಕ್ಕಂಥ ವ್ಯವಸ್ಥೆ ಇತ್ತ. ಮತ್ತೆ ಅನೌನ್ಸ್ ಮಾಡೋನಿಗೆ ಹಾಗೇನೆ ಅಂತ ಒಂದು ಕಂಠ ಸಂಪತ್ತು ಇರಬೇಕು ಅವನಿಗೆ. ಗಂಭೀರವಾದಂತಹ ಘೋಷ ಇರಬೇಕು, ಕಿರಿಚೋದಲ್ಲ ಕೂಗೋದಲ್ಲ, ಗಾಂಭೀರ್ಯದ ಘೋಷ ಇರಬೇಕು. ಅಂಥವನಿಗೆ ಮಾತ್ರ ಅಂತ ಅವಕಾಶ. ಆ ವ್ಯವಸ್ಥೆನೇ ಹಾಗೆ ಮಾಡ್ತಾ ಇದ್ರಂತೆ. ಯಾ ಸೈನ್ಸ್ ನಮಗೆ ಮರ್ತೋಗಿದೆ ಇವತ್ತಿನ ದಿವಸ ಅಂತ ತಿಳುವಳಿಕೆ ನಮಗೆ ಇಲ್ಲವೇ ಇಲ್ಲ. ಇವತ್ತು ಯಾವ ಕಾಲಕ್ಕೆ ಯಾವ ಎಂಥ ಸಭಾಮಂಟಪವನ್ನು ಹೇಗೆ ಮಾಡಬೇಕು, ವಾಸ್ತು ಹೊಸ ವಾಸ್ತು ಅದು ಒಂದೆಲ್ಲ ಕೂಡ ಅಂತ ನಿರ್ಮಾಣ ಆ ರೀತಿ ಮಾಡಿದರೆ ಆ ಜಾಗದಲ್ಲಿ ನಿಂತು ಮಾತಾಡಿದ್ರೆ ಮೈಕ್ ಇಲ್ಲದ ಎಲ್ಲೋ ಮಾತಾಡಿದ್ರೆ ಕೆಲಸದಿಲ್ಲ. ಮೈಕ್ ಒಂದು ವ್ಯವಸ್ಥೆ ಇದೆ, ಇಷ್ಟರಲ್ಲಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಆ ತರಹ ಆ ಸ್ಪಾಟ್ ಅಲ್ಲಿ ನಿಂತು ಮಾತಾಡಿದ್ರೆ ಅಷ್ಟು ಜನಕ್ಕೂ ಕೇಳಬೇಕು. ಅಲ್ಲಿ ನಿಂತ್ಕೊಂಡ ದೃಷ್ಟದ್ಯುಮ್ನ ಅವನ ಆಚಾರವನ ಬಗ್ಗೆ ಬರೀತಾರೆ. ಘನತುಲ್ಯ ಘೋಷ, ಅವನ ಧ್ವನಿ ಹೇಗಿತ್ತು ಅಂದ್ರೆ ಮೇಘ ಗಂಭೀರವಾದಂತಹ ಧ್ವನಿ ಅಂತ ದೃಷ್ಟದ್ಯುಮ್ನ. ಅಗ್ನಿ ಅವತಾರ, ಅಗ್ನಿ ಜೋರ ಉರಿಬೇಕಾದ್ರೆ ಎಂತ ಶಬ್ದ ಬರುತ್ತೆ ನೋಡಿ. ಅಗ್ನಿ ಜೋರ ಉರಿಬೇಕಾದ್ರೆ ಅಗ್ನಿಯ ಸೌಂಡೇ ಸೌಂಡ್. ಆ ರೀತಿಯಾದ ಧ್ವನಿಯಿಂದ ಅನೌನ್ಸ್ ಮಾಡ್ತಾ ಇದ್ದಾನು. ನೋಡಿ ಈಶ್ವರ ಸೇರಿದ್ದೀರಿ, ಇಲ್ಲಿ ಬಿಲ್ ಇದೆ ಗಮನಿಸಿ ಅಂತ ಹೇಳಿದ್ದಾರೆ. ಬಿಲ್ಲಿದೆ, ಪಕ್ಕದಲ್ಲಿ ಬಾಣಗಳಿವೆ, ಪಕ್ಕದಲ್ಲಿ ಬಾಣಗಳಿದೆ, ದೊಡ್ಡ ನೀರಿನ ಕೊಪ್ಪರಿಗೆ ಇದೆ, ನೀರಿನ ಕೊಪ್ಪರಿಗೆ ಇದೆ. ಈ ಕಡೆ ಬಿಲ್ಲು ಬಾಣಗಳು, ಬಿಲ್ಲು ಬಿಚ್ಚಿಟ್ಟಿದ್ದಾರೆ ಕಟ್ಟಿಟ್ಟಿಲ್ಲ, 5 ಬಾಣ ಜೊತೆಗಿಟ್ಟಿದ್ದೇವೆ, ದೊಡ್ಡ ಕೊಪ್ಪರಿಗೆ ಇದೆ, ಮೇಲೆ ಮತ್ಸ್ಯ ಯಂತ್ರವನ್ನು ಕಟ್ಟಿದ್ದೇವೆ. ತೋರಿಸ್ತಾರೆ ಮತ್ಸ್ಯ ಯಂತ್ರವನ್ನು ಕಟ್ಟಿದ್ದೇವೆ, ಕೊಪ್ಪರಿಗೆಯಲ್ಲಿ ನೀರಿದೆ, ಮತ್ಸ್ಯ ಯಂತ್ರದ ಪ್ರತಿಬಿಂಬ ನೀರಲ್ಲಿ ಕಾಣ್ತಾ ಇದೆ, ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೆ. ನೋಡ್ಕೊಳ್ಳಿ, ಇದನ್ನ ಏನ್ ಮಾಡಬೇಕು ಗೊತ್ತೇನು? ಏತೇನ ಕಾರ್ಮುಕ ವರೇನ, ಈ ಶ್ರೇಷ್ಠವಾದ ಧನಸ್ಸನ್ನು ತಗೋಬೇಕು. ತಗೊಂಡು ಬಿಟ್ಟು ಮತ್ಸ್ಯಾವಭಾಸಂ ಉದಕೆ ಪ್ರತಿವೀಕ್ಷ ಏನ, ಆ ಮೀನಿನ ಪ್ರತಿಬಿಂಬವನ್ನ ನೀರಿನೊಳಗೆ ನೋಡಬೇಕು. ಆಮೇಲೆ ಇಲ್ಲಿರ ಬಾಣಗಳನ್ನು ತಗೊಳ್ಬೇಕು. ಈ ಬಾಣಗಳನ್ನು ತಗೊಂಡು ಬಿಟ್ಟು ಒಟ್ಟಿಗೆ ಹೊಡಬೇಕು. ಒಂದೊಂದು ಬಾಣ ಇಟ್ಟು ಹೊಡೆದ ಸಾಧ್ಯ, 5 ಬಾಣ ಒಟ್ಟಿಗೆ ಇಡಬೇಕು. ಅದರೊಳಗೆ ಒಟ್ಟಿಗೆ ಇಟ್ಟುಬಿಟ್ಟು ಮತ್ತೆ ನೋಡ ನೈರಕ್ಕೆ ನೋಡಾಗಿಲ್ಲ, ಕೊಪ್ಪರಿಗೆ ಪ್ರತಿಬಿಂಬ ನೋಡಬೇಕು ಅಷ್ಟೇ. ಕೊಪ್ಪರಿಗೆ ನೀರಿದೆಯಲ್ಲ, ಮತ್ತೆಯಿಂದ ಪ್ರತಿಬಿಂಬ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಅದನ್ನು ನೋಡಬೇಕು. ಕೆಳಗಡೆಗೆ ನೋಡಬೇಕು, ಮೇಲ್ಗಡೆ ಹೊಡಿಬೇಕು. ಮೇಲ್ಗಡೆ ಹೊಡಿಬೇಕು, ಒಂದು ಬಾಣ ತಾಕಿದ್ರೆ ಉಪಯೋಗ ಇಲ್ಲ, 5 ಬಾಣನು ತಾಕಬೇಕು. ಬರಿ ಮತ್ತೆ ಟಚ್ ಆದ್ರೆ ಪ್ರಯೋಜನ ಇಲ್ಲ, ಎಲ್ಲ ಬಾಣ ಅದಕ್ಕೆ ತಾಕಿ ಅದು ಕೆಳಗೆ ಬೀಳಬೇಕು. ಆ ರೀತಿ ಅವನು ಹೊಡಿತಾನಲ್ಲ, ಅವನನ್ನ ಕೃಷ್ಣ ತಮನು ಎದ್ದ ಯಾಶ್ಯತೀಹ ನರೇಂದ್ರ ವೀರಾಹ, ನನ್ನ ತಂಗಿಯಾದ ಕೃಷ್ಣಾದೇವಿ ದ್ರೌಪದಿ ದೇವಿ ಅಂಥವನನ್ನು ಅನುಸರಿಸ್ತಾಳೆ, ಮಾಲೆ ಹಾಕ್ತಾಳೆ ಅಂತ ಅನೌನ್ಸ್ ಮಾಡಿದರೆ. ಇದು ಏತೇನ ಕಾರ್ಮುಕವರೇಣ ತರೂಪರಿಸ್ಥಂ ಮತ್ಸ್ಯಾವಭಾಸಂ ಉದಕೆ ಪ್ರತಿವೀಕ್ಷೆಯೇನ ಏತೈಶ್ಚರೈಹಿ ಪ್ರತಿಹತೋ ಭವತೀಹ ಮತ್ಸ್ಯಃ ಕೃಷ್ಣಾನು ಯಾಶ್ಯತಿ ತಮಧ್ಯ ನರೇಂದ್ರ ವೀರಾಹ. ಇದು ಆತ ಮಾಡಿದ ಘೋಷಣೆ. ನರೇಂದ್ರ ವೀರಾಹ ಎಲೆ ರಾಜರಗಡೆ ಕೂತ ಜನಗಡೆ ಹೇಳಿ ಇದು ನಿಬಂಧನೆ ಅಂತ ಹೇಳಿ ಆ ಕಡೆ ಸರದ. ಆಗ ವಾತಾವರಣ ಸೃಷ್ಟಿಯಾಯ್ತಂತೆ. ಎಲ್ಲ ದ್ರೌಪದಿ ದೇವಿಯ ಸೌಂದರ್ಯ ವಿಶ್ವಖ್ಯಾತಿಯ ಸೌಂದರ್ಯ. ರುಕ್ಮಿಣಿ ಸತ್ಯಭಾಮೆಯರಾದ ಮೇಲೆ ಸೀತಾದೇವಿಯಾದ ಮೇಲೆ ಅಂತ ಸುಂದರಿಯನ್ನು ತೆಗೆದು ದಾಖಲಿಸಲಿಲ್ಲ ಅಂತ ಹೇಳಿದ್ದ. ದ್ವಾತ್ಮಿಂಶ ಲಕ್ಷಣೋಪೇತವಾದಂತಹ ವ್ಯಕ್ತಿತ್ವ, ಹುಟ್ಟುತ್ತಿರ್ಲಿಕ್ಕೆ ಉತ್ಪತ್ತಿ ತತ್ವ ಸರ್ವಜ್ಞ ಸರ್ವಾಭರಣ ಭೂಷಿತ, ಉತ್ಪನ್ನ ಉತ್ಪತ್ತಿ ಆಗ್ತಿರ್ಲಿಕ್ಕೇನೆ ಸರ್ವಾಭರಣ ಭೂಷಿತ ಪೀತಾಂಬರ ಧಾರಿಣಿ ಅಂತ ಹುಟ್ಟು ಸೀತಾದೇವಿ ಆ ರೀತಿ ಪ್ರಾದುರ್ಭೂತಳಾಗಿತ್ತು. ಭೂಮಿಯ ಮಧ್ಯದಿಂದ ಸೀತಾದೇವಿಯ ಪ್ರಾದುರ್ಭಾವ, ಪದ್ಮದ ಮಧ್ಯದಿಂದ ಪದ್ಮಾವತಿಯ ಪ್ರಾದುರ್ಭಾವ, ಅಗ್ನಿಯ ಮಧ್ಯದಿಂದ ದ್ರೌಪದಿಯ ಪ್ರಾದುರ್ಭಾವ. ಅಂದ್ರೆ ಮಹಾಲಕ್ಷ್ಮಿಗೆ ಅಪ್ರಾಕೃತ ಶರೀರ, ಅವರಿಗೆ ಹುಟ್ಟೇ ಇಲ್ಲ. ಇವರಿಗೆ ಹುಟ್ಟಿದೆ, ಆದರೆ ಪವಿತ್ರವಾದ ಹುಟ್ಟು ರುಜುಗಳು. ಆಚಾರ್ಯರಿಗೆ ಹುಟ್ಟಿದೆ, ಅತ್ಯಂತ ಪವಿತ್ರವಾದ ಹುಟ್ಟು. ವೀರವ್ಯಾಸರಿಗೆ ಹುಟ್ಟೇ ಇಲ್ಲ, ಸಾಕ್ಷಾತ್ ಭಗವಂತ ಅವರು. ಅವರಿಬ್ಬರ ಮಧ್ಯೆ ವ್ಯತ್ಯಾಸ ಇದೆ. ಅಂತ ತ್ರಿಲೋಕ ಸುಂದರಿಯಾದ ಆಕೆಯನ್ನ ನಾನು ಮದುವೆ ಆಗಬೇಕು, ನಾನು ಮದುವೆ ಆಗುವ ಕಾತರದೊಳಗೆ ಪಕ್ಷ ಎದ್ದುಬಿಟ್ರಂತೆ ಒಂದು ಗುಂಪು ಹೇಳಿತಂತೆ. ಎಷ್ಟು ಜೋರಾಗೆದ್ರು ಗೊತ್ತಾ ಅವರು? ಆಚಾರ್ಯರು ಬರೀತಾರೆ, ಚಲಕುಂಡಲಾಶ್ಯಾಹ. ಅವರೇನು ಈಗೆಲ್ಲ ಕುಂಡಲ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ರಲ್ಲ, ಜೋರ ಹೊಡ್ಕೋತಾ ಇದ್ದ ಎದ್ದು ಸ್ಪೀಡಿಗೆ ಅದೆಲ್ಲ ಜೋರಾಗಿ ಅಳ್ಳಾಡ್ತಾ ಇದೆಯಂತೆ. ಸರಸರಸರ ಬಿಟ್ಟು ಬಿಡ್ತೇವೆ, ನಾನು ಫಸ್ಟ್ ಅಂತೇಳಿ ಜೋರ ಹತ್ರ ಬಂದ್ರು. ಅರ್ಧ ದಾರಿ ಬಂದ್ರಂತೆ ಒಂದು ಗುಂಪು, ಆ ಕ್ಲಿಯರ್ ಆಗಿ ಕಾಣಿಸ್ತದೆ ಧನಸ್ಸು. ಅಲ್ಲಿಗೆ ನಿಂತ್ಕೊಂಡ್ರಂತೆ ಬಹುಶಃ ನಮಗಾಗ ಕಾಣೋದಿಲ್ಲ ಇದು, ನಮ್ಮ ಟೈಪ್ ಅಲ್ಲ, ಮೆಕ್ಯಾನಿಕ್ ಬರ್ತದೆ ನೋಡಿದ ತಕ್ಷಣ ನಮ್ಮ ಕಂಪನಿ ಅಲ್ಲ ಸಾರ್ ಬೇರೆ ಮೈಕ್ ಅಂತ ಹೇಳ್ಬಿಡ್ತಾರೆ, ನಮ್ ಬೇಕಲ್ಲ ಅಂತ ಹೇಳ್ತಾರೆ. ನಮಗಾಗೋದಿಲ್ಲ ಇದು ಅಂತ ಹೇಗೆ ಹೇಳಬೇಕು ಅನ್ಕೊಂಡ್ರೆ, ನಾವು ಉಪಯೋಗಿಸಿದ ಧನಸ್ಸಲ್ಲ ಇದು, ಒಂದು ಹುಚ್ಚಾಬಡಿ ಡಿಫರೆನ್ಸ್ ಇದೆ ಅಂತ ಯೋಚನೆ ಮಾಡಿಬಿಟ್ಟು ನೆಲ್ಲಗೆ ಅಲ್ಲೇ ನಿಂತ್ಕೊಂಡ್ಬಿಟ್ರಂತ. ವಾಪಸ್ ಹೋದ್ರೆ ಮರ್ಯಾದೆ ಉಳಿಯುತ್ತದೆ, ಮುಂದೆ ಹೋದ್ರೆ ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಾಗಿ ಹಾಗೆ ಟರ್ನ್ ಆದ್ರಂತೆ. ಇನ್ನೊಂದ್ರೆ ಏನ್ ಮಾಡಿದ್ರಂತೆ, ಇವರಿಗಾಗಲೇ ನಾವು ಹೋಗ್ತೇವೆ, ಇನ್ನೂ ಹತ್ರ ಬಂದ್ರಂತೆ. ಪಾಪ ನೋಡ್ತಾರೆ, ಕೇಚಿತ್ ನಿರೀಕ್ಷ ಆಚಾರ್ಯನೆಲ್ಲ ಬರೀತಾರೆ. ನೋಡ್ತಲಿಕ್ಕೆ ಗಾಬರಿ ಆಗಿದ್ದು ಕೆಲವರಿಗೆ, ಕೆಲ ತೀರ ಹತ್ರ ಬಂದ್ರಂತ ಆಗ ನೋಡಿದ್ರಂತೆ, ದೇವರಾಣಿ ನಮ್ಗೆ ಆಗೋದಿಲ್ಲ ಅಂತ ತಿಳ್ಕೊಂಡ್ರಂತ. ಅವ್ರು ಇನ್ನೂ ಗ್ಯಾರಂಟಿ ಮಾಡ್ಕೊಂಡ್ರು, ಮುಟ್ಟಿದ್ರೆ ಪದಿತಿ ಆಗುತ್ತೆ ಗೊತ್ತದೆಲ್ಲ ಹಿಂದಕ್ಕೆ ತಿರುಗಿಸ್ಬಿಟ್ರಂತ ಅವರೆಲ್ಲ ಕೂಡ. ಆಮೇಲೆ ಇನ್ನೊಂದು ಗುಂಪು ಮುಂದೋಯ್ತು, ಎಲ್ಲ ಹಿಡ್ಕೊಂಡು ನೋಡ್ತಾರೆ ಅದನ್ನ. ಏನ್ ದೊಡ್ಡ ಅಂಥ ಗಟ್ಟಿ ಅದು, ಒಂದು ಎತ್ತ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರಂತೆ. ಇನ್ನು ಬೇಗ ಉಪಯೋಗ ಇಲ್ಲ ಅಂದ್ರೆ ನೆಲ್ಲಗೆ ಹೊರಟ್ರಂತೆ. ಇನ್ನು ಎತ್ತಕ್ಕಂತ ಅಪ್ಪಂತ ಬಿದ್ದರು, ಎತ್ತ ಹೋಗಿ ಬಿದ್ದವರಿದ್ರೆ ಎಷ್ಟು ಜ್ವರ ಹೋದ್ರು ಅಷ್ಟು ಜ್ವರ ವಾಪಸ್ಸು ಬಂದಾಯ್ತಿ. ಜ್ವರ ಹೋಗಿ ಬಂದರೆ ನನಗೆ ಔಟ್ ಆಗಿ ಬಂದರೆ ಯಾವ ಆಗ ಪಾಪ, ಹೋದಾಂದ್ರೆ ಬಂದ ಅಂತ ಅರ್ಥ. ಆ ರೀತಿ ಬಂದಾಗಾಯ್ತು ಪಾಪ. ನೋಡಿದ್ರು ಆಗ ಏನ್ ಮಾಡಿದ್ರಂತೆ, ಕೆಲವ್ ಹೇಳ್ಬೇಕು ಗೊತ್ತಿದ್ರಲ್ಲ, ಅದು ಹೇಳಿದ್ರೆ ಹಾಗೆ ಕುತ್ಕೊಂಡ್ರಂತೆ ಪಾಪ. ಅವ್ರಿಗೆ ಖುಷಿಯೋ ಖುಷಿ ಅವರಿಗೆ, ನಾವೇ ಭಾರಿ ಜಾಣರು, ಯಾಕೆ ಅಲ್ಲಿ ಹೋಗಿ ಬರಲಿಲ್ಲ ವಾಪಸ್ಸು, ನಾವು ಹೇಳೋದೇ ಇಲ್ಲ, ಜನ ಇರ್ತದೆ ಎದ್ದು ಬಿಟ್ಟರೆ ಹುಡುಗಿ ಬಿಡ್ತಾರೆ ಅಂತ ತಿಳ್ಕೊಂಡಿರ್ಬೇಕು ಅಷ್ಟೇ. ಕೆಲವು ಹುಡುಗರು ಓದಿರೋದೆಲ್ಲ ಪರಿಚಯ ಹೋಗೋದೇ ಇಲ್ಲ, ಅವರು ಫೇಲಾದ್ರೆ ತಮಾಷೆ ಮಾಡ್ತಾರೆ. ಯಾಕೆ ತಾನು ಹೋಗೇ ಇಲ್ವಲ್ಲ, ಅದಕ್ಕೆ ಹೋಗಿದ್ರೆ ರ್ಯಾಂಕ್ ಬರ್ತಿದ್ದೆ ಬರೀತಿ, ಹೋಗಿದ್ರೆ ದೇವರಾಡಿ ಬೇಡಾಗ್ತಿದ್ದೆ ಗೊತ್ತ ಅವನಿಗೆ, ಹೋಗಿದ ರ್ಯಾಂಕ್ ಬಂದ್ಬಿಡ್ತಿದ್ದೆ ಅಂತ ತಮಾಷೆ ಹೊಡಿಯೋದು. ಆ ತರ ಒಂದು ಇಲ್ಲದ ಒಂದು ಪ್ರತಿಷ್ಠೆ ಅದನ್ನೆಲ್ಲ ತೋರಿಸ್ತಾ ಇದ್ದಾರಂತೆ. ಮೊದಲು ರಭಸ ಎಲ್ಲ ಹೊರಟೋಗ್ಬಿಡ್ತು ಈಗಾಗ್ಲೇನೆ, ಏನು ಯಾರು ಹೇಳರೇ ಇಲ್ಲ ಆ ಸ್ಥಿತಿ ಬಂದೋಯ್ತು. ಮೊದಲು ನಾನು ನಾನಂತ ಹೋಗೋರಿಗೆಲ್ಲ ಇನ್ನು ಹೇಳೋದಕ್ಕೆ ಗತಿ ಇಲ್ಲ, ಅದು ಶಾಂತ ವಾತಾವರಣ, ನಿಶ್ಶಬ್ದ. ಆಗ ಧನುಸ್ಸಿನ ಅಪಿಯರೆನ್ಸ್ ಆಗಿತ್ತು ಗೊತ್ತಾಗುತ್ತೆ, ಧನುಸ್ಸಿನ ಅಪಿಯರೆನ್ಸ್ ಆಗಿತ್ತು. ಅಟ್ಟ ಅತ್ಯದ್ಭುತವಾದಂತಹ ಶಿವನ ವರ ಅದಕ್ಕೆ ಇದ್ದಿದ್ದು ಗಮನಿಸಬೇಕು ನಾವು. ಶಿವನ ವರ ಇದ್ದಿದ್ರಿಂದ ಉಳಿದವರು ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ, ಅಂತ ಒಂದು ವಿಚಿತ್ರವಾದ ಹಂತವನ್ನು ತಲುಪಿತು. ಆ ಇನ್ ಯಾರು ಹೇಳ್ತೀರಿ ಅಂತೆಲ್ಲ ಕೇಳ್ತಾ ಇದ್ದಾರೆ, ಧೈರ್ಯ ಯಾರಿಗೂ ಇಲ್ಲ. ಆಗ ಒಬ್ಬ ಎದ್ದನಂತೆ, ಒಬ್ಬ ಹೇಳ್ತಾನೆ ಅಂತಿಂತವನಲ್ಲ ಅವನು, ಶಿಶುಪಾಲ ಎತ್ತ. ಶಿಶುಪಾಲ ಎದ್ದ ಅಲ್ಲಿಯಿಂದ, ಶಿಶುಪಾಲನ ರೋಲ್ ಇಲ್ಲಿ ಕಾಣ್ತಾ ಇದೆ. ಬೇಗ ಬೇಗ ಎದ್ದಿದ್ದೆ ತಡ, ತೀರ ಬಂದಂತೆ ಅಲ್ಲಿಯಿಂದ. ಅವನೇನು ಎಡಗೈಯಿಂದ ಧನಸ್ಸನ್ನು ಎತ್ತಾನೆ, ಎತ್ತಲಕ್ಕಾಯ್ತು ಧನಸ್ಸನ್ನು, ಅವನಿಗೆ ಎತ್ತಲಕ್ಕಾಯ್ತು. ಬಗ್ಸಕ್ಕೆ ಶುರು ಮಾಡಿಬಿಟ್ಟ, ಬಗ್ಸಕ್ಕೆ ಶುರು ಮಾಡಿದ. ಜನಗಳು ಅಂತೂ ಪರವಾಗಿಲ್ಲ, ಶಿಶುಪಾಲ ಅನ್ಕೋತಾ ಇದ್ದಾರೆ. ಧನಸ್ಸು ಬಗಿಸ್ತಾ ಬಗಿಸ್ತಾ ಹತ್ರ ತಂದ, ಎಷ್ಟತ್ರ ಬಂದಿತ್ತಂತ ಹಾಗ ಗೊತ್ತೇನು, ಇನ್ನೇನು ಕಟ್ಟಿಬಿಡ್ತಾನೆ ಅಷ್ಟತ್ರ, ಉದ್ದಿನ ಕಾಲಷ್ಟು ಬಿಟ್ಟಿತ್ತಂತಷ್ಟೇ. ಮಾಷ ಮಾತ್ರ ಅಂತ ಹೇಳಿದ. ಉದ್ದಿನ ಕಾಳಷ್ಟು ಬಿಟ್ಟಿತ್ತು, ಇದನ್ನ ಕಟ್ಟೆ ಬಿಡ್ತಿದ್ದ ಕೂಡ ಅವನು. ರುದ್ರದೇವ ವರ ಇದೆ, ಅದಕ್ಕೆ ಅರ್ಜುನ ಬಿಟ್ಟು ಬೇರೆ ಯಾರು ಕಟ್ಟಾಗಿಲ್ಲ. ಅದನ್ನ ಕಷ್ಟ ಜಾರಿತ್ತು, ಪಟ್ಟ ಅಂತ ಅವನಿಗೆ ಹೊಡಿತು, ಕಲ್ಟು ಹೊಡೆದು ಬಿದ್ಬಿಟ್ಟನಂತೆ ಪಾಪ. ಶಿಶುಪಾಲ ತಪ್ಪ ಅಂತ ಬಿದ್ದ. ಇದು ಶಿವರ ವರದಿಂದ ಏನಾಯ್ತು ಅಂತ ಹೇಳುತ್ತಾರೆ. ಶಿಶುಪಾಲಿ ಭಂಗಿ ಇದೆ, ಸಿನಿಮಾ ನಾಟಕಗಳು ಉಚ್ಚಾವಟಿ ಮಾಡಿಬಿಟ್ಟಿದ್ದಾರೆ. ಈ ಮಹಾಭಾರತ ಸಿನಿಮಾದಲ್ಲಿ ಹೋಗೋದೆಲ್ಲ ಎತ್ತೋದು ಕಟ್ಟಿ ಕುತ್ಕೊಂಡ್ಬಿಡದೆ ಎಲ್ಲರೂ ಕೂಡ ತಪ್ಪದು. ಯಾರಿಗೂ ಕಟ್ಟಲಕ್ಕೆ ಆಗದೇ ಇಲ್ಲ ಅದನ್ನ. ಅರ್ಜುನ್ ಮಾತ್ರ ಕಟ್ಟ, ಬೇರೆಯವರು ಸಾಧ್ಯನೇ ಇಲ್ಲ. ಮಹಾಭಾರತ ಓದಿಲ್ಲ ಯಾರು ಕೂಡ. ತಮ್ಮ ತೋಚಿದ್ರ ಕಲ್ಪನೆ ಕೊಟ್ಟರೆ ಹೊರತು ನಿಜವಾಗಲೂ ಕಟ್ಟ ಸಂಭವನೆ ಯಾರು ಇಲ್ಲ ಕೂಡ. ಅಂತ ಅದ್ಭುತವಾದ ಧನಸ್ಸು, ಶಿವನ ವರದ ಕಾನ್ಸೆಪ್ಟ್ ಇವರಿಗೆ ಗೊತ್ತಿಲ್ಲ. ಶಿಶುಪಾಲ ಹೋದ, ಬಿದ್ದ. ಆದರೆ ಅವ್ರಿಗೆ ಒಂದೇ, ನೀವು ಯಾರು ಇಷ್ಟ ಮಾಡಲಿಲ್ಲ ಅಯ್ಯ, ನಾ ಇಷ್ಟಾರ ಮಾಡಿದೆ ಅಂತ ಅವನಿಗೆ ಸಮಾಧಾನ ಅಷ್ಟೇ. ತೀರ ಫೈನಲ್ ಸೆಮಿಫೈನಲ್ ಫೈನಲ್ಸ್ ವರೆಗೆ ಹೋಗಿದ್ವಲ್ಲ ಅಂತ ಬಂದ್ರೆ ಆಗ ಹಾಗೆ ಅಷ್ಟೇ ಹೊರತು ಜನವಿಲ್ಲದೆ ಹೋದ್ರು ಕೂಡ ಅಷ್ಟೇ. ಅವರಿಗೆ ಒಂದು ತಮಾಷೆ ಅಷ್ಟೇ. ಹುಡುಗವರಿಗೆ ತಮಾಷೆ ಮಾಡೋದನ್ನು ಇರ್ತಾರೆ, ಅದು ಇರ್ತಾ ಇರ್ತಾರೆ. ಅವನು ಬಂದ, ಕುತ್ಕೊಂಡ ತನ್ನ ಜಾಗದಲ್ಲಿ. ಮತ್ತೊಬ್ಬ ಎದ್ದ ಆಹುತಿ ಸರಿಯಾಗಿ, ಇನ್ನೊಬ್ಬ ಎದ್ದ, ಸಾಮಾನ್ಯ ವ್ಯಕ್ತಿ ಎಲ್ಲವನು. ಶಲ್ಯರಾಜನಂತ ಮಹಾನುಭಾವ ಹೇಳ್ತಾ ಇದ್ದಾನೆ. ಆಗಿನ ಕಾಲ ಶಲ್ಯರಾಜ ಅಂದ್ರೆ ಭಯ, ಬಲದಲ್ಲಿ ಮತ್ತೊಬ್ಬ ಪ್ರತೀಕ ಅವರು. ಆಗಿನ ಕಾಲದ ಮಹಾಬಲಾಢ್ಯರು ನಾಲ್ಕು ಜನ ಅಂತ ಪಟ್ಟಿ ಮಾಡ್ತಾನೆ. ಫಿಸಿಕಲ್ ಸ್ಟ್ರೆಂತ್ ಭಾರಿ ಇದ್ದಿದ್ದು ನಾಲ್ಕು ಜನಕ್ಕೆ. ಭೀಮಶ್ಚ, ಬಲಭದ್ರಶ್ಚ, ಮದ್ರರಾಜಶ್ಚ, ವೀರ್ಯವಾನ್, ಚತುರ್ಥ ಕೀಚಕಸ್ತೇಷಾಂ, ಪಂಚಮಂ ನಾನು ಶುಶ್ರೂಮಃ. ಮೊದಲು ಭೀಮಸೇನ, ಆಮೇಲೆ ಬಲರಾಮ, ಆಮೇಲೆ ಶಲ್ಯರಾಜ. ಥರ್ಡ್ ಅವನು ರ್ಯಾಂಕಿಂಗ್ ನಲ್ಲಿ. ಅವನೆದ್ದನಂತೆ, ಯೋರ ಬರ್ತಾ ಇದ್ದಾನೆ, ಧನಸ್ಸಿನ ಹತ್ರ ಹೋದನಂತೆ. ಧರ್ಮಸೃಷ್ಟವನ್ನು ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಶಿಶುಪಾಲನಲ್ಲಿ ಅವನ ಹಿರಣ್ಯಕಶಿಪು ಶಿಶುಪಾಲನಾಗಿ ಹುಟ್ಟಿತ್ತು. ಮಹಾ ರಾಕ್ಷಸ ಅವನು. ಅವನ ದ್ರೌಪದಿಯನ್ನು ಬಯಸೋದಾದ್ರೆ ಆಶ್ಚರ್ಯ ಅಲ್ಲ, ಅಯೋಗ್ಯರ ರೀತಿನೇ ಹಾಗೆ. ಅವರು ಸೋತ್ತಮಸ್ತರಿ ಕಾಮನೆ ಅವರ ಸ್ವಭಾವದಲ್ಲೇ ಬಂದಂತ ದೋಷ ಆದವನು. ಶಲ್ಯರಾಜ ಅಂತವನಲ್ಲ, ಶಲ್ಯರಾಜ ಸಾಮಾನ್ಯನಲ್ಲ, ಪ್ರಹ್ಲಾದನ ತಮ್ಮ ಆತ. ಪಾಪ ಪ್ರಹ್ಲಾದನ ತಮ್ಮ ಆತ ಶಲ್ಯರಾಜ. ಇಲ್ಲಿ ಸಮರಿಸಿದರೆ ಶಲ್ಯ ಬಂದ, ಈಗ ಮೊದಲು ಶಿಶುಪಾಲ ಬಂದಿದ್ದ. ಶಲ್ಯ ಹಿಂದಿನ ಜನ್ಮದಲ್ಲಿ ಸಹ್ಲಾದ, ಈ ಶಿಶುಪಾಲ ಹಿರಣ್ಯಕಶಿಪು ಅದ ಅಪ್ಪ ಮಗ. ಹಿಂದಿನ ಜನ್ಮದಲ್ಲಿ ಅಪ್ಪ ಮಗ ಅವರಿಬ್ರು ಕೂಡ. ಹಿರಣ್ಯಕಶಿಪು ಅಪ್ಪ, ಸಲ್ಲಾದ ಮಗ. ಇಲ್ಲಿ ಚೇದಿರಾಜ ಶಿಶುಪಾಲನಾಗಿ ಅವನು ಹುಟ್ಟಿದ್ದಾನೆ, ಶಲ್ಯನಾಗಿ ಹುಟ್ಟಿದ್ದ. ಇಲ್ಲಿ ಸಂಬಂಧ ಇಲ್ಲ ಅವರಿಗೆ, ಇಲ್ಲಿ ಸಂಬಂಧ ಇಲ್ಲ, ಸಂಬಂಧ ಇತ್ತಂತೆ. ಆದ್ರೆ ಅಲ್ಲಿ ಆ ಹಿರಣ್ಯಕಶಿಪು ಆದವನು ಹಿರಶಿಪಾಲನಾಗಿ ಹುಟ್ಟಿ ಇಲ್ಲಿ ಸೋತ. ಇಲ್ಲಿ ಭಾರಿ ಬಲಾಢ್ಯ ಕೌಂಟ್ ಆಗಿದ್ದವನು ಸಲ್ಲಾದ. ಈ ಶಲ್ಯರಾಜ ಹತ್ರ ಬಂದು ಆ ಧನಸ್ಸನ್ನು ಎತ್ಕೊಳ್ಳಕ್ ಹೋದ ಅಂತ ಹೇಳ್ತೀರಿ. ಒಂದನ್ನು ಸಮಸ್ಯೆ ಬರುತ್ತದೆ, ಸಲ್ಲಾದನಲ್ಲಿ ತುಂಬಾ ಸಾತ್ವಿಕ ಅವರು. ದ್ರೌಪದಿ ದೇವಿ ಅತ್ಯುತ್ತಮ ಸ್ತ್ರೀ, ಅವರನ್ನು ಮನಸ್ಸಿನಲ್ಲಿ ಕಾಮನೆ ಮಾಡಿದ್ರು ಕೂಡ ಅಂಧಂತಮಸ್ಸು ಖಚಿತ. ಅಂತ ಸಂಕಲ್ಪ ಮಾಡಿದ್ರೆ ಅಯೋಗ್ಯರ ಹೊರತು ಯೋಗ್ಯರಲ್ಲ. ಶಲ್ಯರಾಜನಂತ ಪುಣ್ಯಾತ್ಮ, ಪ್ರಹ್ಲಾದನಂತ ಮಹಾನುಭಾವನ ತಮ್ಮ, ಪರಮ ವಿಷ್ಣು ಭಕ್ತ, ಅಂಥವನಂತ ಕೆಲಸ ಮಾಡಿಬಿಟ್ನಲ್ಲ, ತಪ್ಪಾಗಲಿಲ್ವೇ ಅಂತ ಒಂದು ಪ್ರಶ್ನೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ನಿರ್ಣಯ ಬರೀದ್ರೆ ಆಚಾರ್ಯ ಅದಕ್ಕೋಸ್ಕರ. ಸುಮ್ಮನೆ ಕಥೆ ಕೇಳಿದ್ರಿಗೆ ಏನು ಗೊತ್ತಾಗೋದೇ ಇಲ್ಲ. ಮಹಾಭಾರತ ಅಂದ್ರೆ ಶಾಸ್ತ್ರ, ತತ್ವಶಾಸ್ತ್ರ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಸಂಶಯ ಕೂಡ ಉಳಿಬಾರದು. ಆಚಾರ್ಯ ಬರೀತಾರೆ, ಶಲ್ಯರಾಜ ಹೋಗಿದ್ದು ಹೌದು, ಹೆಚ್ಚ ಪ್ರಯತ್ನ ಪಟ್ಟಿದ್ದು ಹೌದು, ಆದ್ರೆ ಅವನು ಏನೋ ಪಾಪ ಬರಲಿಲ್ಲ. ಯಾತಕ್ಕೆ ಅಂದ್ರೆ ಅವನು ದ್ರೌಪದಿಯನ್ನು ಬಯಸಿ ಹೋಗಿರಲಿಲ್ಲ ಅಂತ ಹೇಳ್ತಾರೆ. ಅವನಿಗೆ ದ್ರೌಪದಿ ಬೇಕಾಗಿರಲಿಲ್ಲ. ಮತ್ತೆ ಯಾತಕ್ಕೆ ಹೋಗಿದ್ದ ಅಂದ್ರೆ ಆಚಾರ್ಯ ಹೇಳ್ತಾರೆ, ಸ್ಥವಿರೋಪು ವೀರ್ಯ, ಅದು ಶಕ್ತಿ ತೋರಿಸ್ಬೇಕಾಗಿತ್ತಷ್ಟೇ. ವಯಸ್ಸಾಗಿತ್ತು ಅಂದ್ರೆ ಶಲ್ಯರಾಜನ ಸ್ವಲ್ಪ ಆಗ್ಲೇನೆ, ಜನ ನೋಡಿದ್ರೆ ಅನ್ಕೋಬೇಕಾಗಿತ್ತು ಪರವಾಗಿಲ್ಲ, ಶಲ್ಯ ಮುದುಕನಾದ್ರೂ ಪರವಾಗಿಲ್ಲ, ಏ ಭಾರಿ ಜೋರಾಗಿದ್ದಾನೆ, ಇಷ್ಟೇ ಬೇಕಾಗಿತ್ತು ಅವನಿಗೆ ಅಷ್ಟೇ. ಶಲ್ಯರಾಜ ತನ್ನ ಸಾಮರ್ಥ್ಯ ತೋರಿಸಕ್ ಹೊರಟನೆ ಹೊರತು ದ್ರೌಪದಿ ಅವನಿಗೆ ಬೇಕಿರಲಿಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಒದ್ದೇ ಒಂದು ಕೆಲಸನ ಅನೇಕರು ಯಾವ ರೀತಿ ಮಾಡಕ್ ಬರುತ್ತೆ, ದೃಷ್ಟಿಕೋನ ಹಾಗೆ ಬೇರೆ ಆಗಬಹುದು. ಶಲ್ಯರಾಜನ ದೃಷ್ಟಿಕೋನವೇ ಬೇರೆ, ಆತನ ದೃಷ್ಟಿಕೋನ ಮಠಕ್ಕೆಲ್ಲರೂ ಪ್ರಸಾದಕ್ಕೆ ಅಂತ ಅಲ್ಲ, ಹೋಗ್ಲಿಕ್ಕಿಂತ ಚೀಪ್ ಆಗುತ್ತೆ ಅಂತ ಹೋಗೋರು ಇರ್ತಾರೆ. ಕೆಲವರೆಲ್ಲ ಚೀಪ್ ಆಗುತ್ತೆ, ಸ್ವಲ್ಪ ಕ್ಲೀನ್ ಆಗಿರುತ್ತೆ, ಆ ತರ ಹೋಗೋರು ಇರ್ತಾರೆ. ಭಕ್ತಿಯಿಂದ ಹೋಗಬೇಕಂತ ಏನೇ ಇಲ್ಲ ಅವರಿಗೆ, ಅದು ಒಂದೇ ಮಠದಲ್ಲಿ ಹೋಗೋರಲ್ಲ ಹೇಗೆ ಯೋಗ್ಯರಾಗಿರ್ಬೇಕಾಗಿಲ್ವೋ ಅದೇ ತರಹನೇ ಎಲ್ಲ ಅಯೋಗ್ಯರು ಅಲ್ಲ, ಯೋಗ್ಯರು ಅಲ್ಲ, ಅವ್ರ ಸ್ವರೂಪಕ್ಕೆ ಸೇರಿದ್ದಷ್ಟೇ. ಶಲ್ಯರಾಜರಿಗೆ ಬೇಕಾಗಿದ್ದು ಕೇವಲ ತನ್ನ ಬಲ ಪ್ರದರ್ಶನ ಮಾತ್ರವೇ ಹೊರತು ಕಾಮನೆ ಇರಲಿಲ್ಲ. ಸ್ಥವಿರೋಪಿ ವೀರ್ಯ. ಶಲ್ಯರಾಜ ಹೋದ, ಆ ಧನಸ್ಸನ್ನು ಎತ್ತಿದ, ಅವನ ಬಲಕ್ಕೆ ಧನಸ್ಸು ಲೆಕ್ಕ ಎತ್ತದೇನು ಕಷ್ಟವಾಗಲಿಲ್ಲ. ಬಿಸೂ ಬಿಟ್ಟ, ಕಟ್ಟಲಕ್ಕೆ ಹೊರಟು ಬಿಟ್ಟ, ಇನ್ನೇನು ಕಟ್ಟತ ಶಲ್ಯ ಇದನ್ನು ಮೀರಿಸಿಬಿಟ್ಟ. ಶಿಶುಪಾಲನನ್ನು ಕೂಡ ಅವನೇ ಬುದ್ಧಿನ ಕಾಳಷ್ಟು ಹೆಸರು ಕಾಳಷ್ಟು ಹತ್ರ ಬಿಡುತ್ತಂತೆ. ಪಾಪ ಮೃತು ಮುದ್ಗ ಮಾತ್ರೇ ಅಂತ ಆಚಾರ್ಯ ಹೇಳ್ತಾರೆ. ಹೆಸರು ಕಾಲ ಹತ್ರ ಇತ್ತು, ಇನ್ನೇನು ಕಟ್ಟುತ್ತಾರೆ ಅಂತ ಅನ್ಕೋತಿ. ಸರಿಯಾಗಿ ಶಿವನ ವರ ಇತ್ತಲ್ಲ, ಬೇರೆಯವರಿಗೆ ಆಗಲೇಬಾರದು ಅಂತೇಳಿ ಕಷ್ಟ ಕೈಜಾರಿತು. ಶಲ್ಯರಾಜನ ಹೊಡಿತು, ಪಾಪ ದಪ್ಪಂತ ಆತನು ಬಿದ್ದ. ಆ ರಾತ್ರಿ ಒಂದು ಜಾಸ್ತಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮುಂದೆ ಹೋದನಲ್ಲ ಶಿಶುಪಾಲಿಗಿಂತ ಒಂದ್ ಹೆಪ್ಪು ಮುಂದೆ ಹೋಗಿದ್ದಕ್ಕೆ ಅವನಿಗೆ ಕೀರ್ತಿ ಏನೋ ಬಂತು, ತನ್ನ ಪರಾಕ್ರಮ ತೋರಿಸಿಬಿಟ್ಟ. ಆದ್ರೆ ಗುರಿಯಂತೂ ಸಾಧಿಸಲಿಲ್ಲ, ಅಲ್ಲಿಗೆ ವಾಪಸ್ ಹೋದನು. ಒಬ್ಬೊಬ್ಬರು ಹೋಗಿ ವಾಪಸ್ ಬಂದಾಗೆಲ್ಲ ಇನ್ನು ಹೇಳ್ಬೇಕಂದವ್ರು ಅರ್ಧಬದ್ಧ ಧೈರ್ಯನೇ ಹೋಗ್ಬಿಡ್ತಾ ಇರ್ತಾವ್ರಿ. ಪಾಪ ಶಿಶುಪಾಲನಂಥ ಸ್ಥಿತಿ ಹೀಗಾಯ್ತು. ಹೇಳಿಕೆಯಲ್ಲಿ ಉಚ್ಚಾಪಟ್ಟು ದುಷ್ಟ ಅವನು, ಎಂಥ ಬಲ ಇದೆ ಅವನ ಕೈಲಿ ಆಗಲಿಲ್ಲ. ಶಲ್ಯರಾಜ ಅಂತ ನಂಬರ್ 3 ಅಂತ ರ್ಯಾಂಕಿಂಗ್ ಇದ್ದವನ ಗತಿ ಹೀಗಾಯ್ತು. ಇಂದು ನಾವು ಎದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಒಬ್ಬರೆ ಇನ್ನು ಸಂಕಲ್ಪ ಕೂಡ ಚೇಂಜ್ ಮಾಡೋ ಸ್ಥಿತಿಗೆ ಬಂದ್ವಿ. ಮುಂದೇನಾಗುತ್ತೆ ಭಾರಿ ಕುತೂಹಲ. ಸ್ವಯಂ ರಷ್ಟು ಬೇಗ ಮುಗಿಯೋದಿಲ್ವಲ್ಲ ನಾಳೆಗೆ, ಸೊ ಏನಾಗುತ್ತೆ ಮುಂದೆ, ಯಾರ್ಯಾರು ಬರ್ತಾರೆ, ಏನೇನಾಗುತ್ತೆ ಮುಂದೆ, ಯಶಸ್ವಿ ಯಾರಾಗ್ತಾರೆ, ಹೇಗಾಗ್ತಾರೆ, ಹಿನ್ನೆಲೆ ಏನು, ಪರಿಣಾಮ ಏನು, ಒಂದೊಂದು ಕೂಡ ಮಹಾಭಾರತ ಆಶ್ಚರ್ಯಕರವಾಗಿ ಕೊಡುತ್ತೆ. ಅದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾನಿಧಿ.